पूर्णानन्दोऽयोयो यो गुरुरपि परमः चिन्तयेतं महान्तम्। श्रीशुक उवाच इत्युक्त्वा देवदेवेशं प्रणिपत्य विहङ्गराट् अदल्लागित्तल जानुनी धरणीं कृत्वा तस्थौ प्राञ्जलिरग्रतः तं दृष्ट्वा यादवश्रेष्ठौ गरुडं पक्षिपुङ्गवं प्रीत्युत्फुल्लमुखो दुर्भ्यां पस्पर्श्याङ्गं तदुत्तमं गच्छ भद्रयथा कामं येहि काले मया स्मृतः। इत्युक्त्वा तं विसृज्योभौ ईश्वरौ रामकेशवौ फलमूलकृताहारौ पीतनिर्झरवारिणौ अवरुह्य गिरेशृङ्गात् करवीरपुरं गतौ। फलमूलकृताहारौ ಬಲರಾಮಕೃಷ್ಣರೇನು ಮಾಡಿದರು, ಫಲ ಮೂಲ ಕೃತಾಹಾರವು ಹಣ್ಣು ಗಡ್ಡೆಗೆಣಸುಗಳನ್ನು ಆಹಾರವನ್ನಾಗಿ ಸ್ವೀಕರಿಸಿದರು. ಪೀತ ನಿರ್ಜರ ವಾರಿಣವು ನಿರ್ಜರದ ವಾರಿ ನೀರನ್ನು ಪೀತ ಕುಡಿದವರಾದರು, ಧರಿಯಲ್ಲಿಂದ ಹರಿದು ಬರುತ್ತಿದ್ದ ನೀರನ್ನು ಕುಡಿದರು. ಅವರುಹ್ಯ ಗಿರೇಹೇ ಶೃಂಗಾತ್ ಕರವೀರಪುರಂ ಗತವು ಗಿರೇ ಶೃಂಗಾತ್ ಅವರುಹ್ಯ ಗಿರಿಯ ಶೃಂಗದಿಂದ ಆ ಒಂದು ಗೋವರ್ಧಕ ಗಿರಿಯ ಶೃಂಗದಿಂದ ಅವರು ಹ್ಯಾ ಕೆಳಗಿಳಿದು ಕರವೀರಪುರಂ ಗತೌ ಕರವೀರಪುರಕ್ಕೆ ಹೊರಟು ತತ್ರತೌ ಚತುರೋ ಮಾಸಾನ್ ಉಷಿತ್ವಾ ಭರತ ಋಷಭ ಮಹತ್ಯಾ ಸೇನಯಾ ಸಾರ್ಧಂ ಜಗ್ಮತುರ್ಮಥುರಾಂ ಪುರೀಂ ತತ್ರತೌ ಚತುರೋ ಮಾಸಾನ್ ಉಷಿತ್ವಾ ಭರತ ಋಷಭ ಆ ಕೊಲ್ಲಾಪುರಕ್ಕೆ ಹೋಗಿ ನಾಲ್ಕು ತಿಂಗಳು ವಾಸ ಮಾಡಿದರು. ಬಹಳ ಇಂಟ್ರೆಸ್ಟಿಂಗ್ ಇದು. ಕೃಷ್ಣ ದಕ್ಷಿಣ ಭಾರತಕ್ಕೆ ಬಂದ ಒಂದೇ ಒಂದು ಘಟನೆ ಅಂದರೆ ಕೊಲ್ಲಾಪುರಕ್ಕೆ ಬಂದಿತ್ತು ಮತ್ತು ನಾಲ್ಕು ತಿಂಗಳು ವಾಸ ಮಾಡಿತ್ತು. ಹೋದ್ನಲ್ಲ ಆಗ್ಲೇ ಶುಕಾಲ ಇನ್ನೇನು ಹೋದ್ನಲ್ಲ ಅದಕ್ಕೇನೆ ಹೇಳಿದ್ದು ನಿನ್ನೆ ಹೇಳಿ ಕ್ರಮ ವ್ಯತ್ಯಾಸ ಅಂತ ಹೇಳಿದ್ದು. ಭಗವಂತಗ ಬರೋದನ್ನ ಕೊಲ್ಲಾಪುರಕ್ಕೆ ಹೋಗಿ ಶೃಗಾಲ ವಾಸ್ತವ್ಯವನ್ನು ನೋಡ್ಕೊಂಡು ಅಲ್ಲೇ ನಾಲ್ಕು ತಿಂಗಳಿದ್ದು ಅವನ ಮಗ ಇರ್ತಾನೆ ಚಕ್ರದೇವ ಅಂತ ಅವನಿಗೆ ಪಟ್ಟಾಭಿಷೇಕ ಮಾಡ್ಕೊಂಡು ಹೋಗ್ತಾನೆ ಕೃಷ್ಣ. ಅದು ನಡೆದಿದೆ. ಕ್ರಮ ವ್ಯತ್ಯಾಸ ಮಾಡಿರೋದಕ್ಕೆ ಕಾರಣ ಆದರೆ ನಿನ್ನೆ ಹೇಳಿದಂತೆ ವ್ಯತ್ಯಾಸ ಪ್ರಾತಿರೋಮ್ಯಂಚ ಅಂತ ಹೇಳಿ ಇಲ್ಲಿ ಎರಡು ಸರ್ತಿ ಹೋದಾಗ ಹೇಳಿದಾಗಾಯ್ತು. ಅಲ್ಲಿ ಹೋಗಿದ್ದು ಒಂದೇ ಸರ್ತಿ ಭಗವಂತಪುರದಲ್ಲಿ ಹೋಗಿಬಿಟ್ಟು ಅವನು ಕೊಂದು ವಾಸ ಮಾಡಿ ಹೊರಟಿದ್ದ ಅಷ್ಟೇ ಹೊರತು ಮತ್ತೆ ವಾಪಸ್ ಹೋಗಿದ್ದಲ್ಲ. ಅದು ಹರಿವಂಶದಲ್ಲಿ ಸ್ಪಷ್ಟ. ಶೃಗಾಲಂ ನಿಹತಂ ಶ್ರುತ್ವಾ ಅವನೇ ಮಹತ್ಯಾ ಸೇನೆಯ ಸಾರ್ಥಂ ಜಗ್ಮತುಹು ಮಥುರಾಂಪುರಿ ದೊಡ್ಡ ಸೇನೆಯೊಂದಿಗೆ ಮಥುರಾಪುರಕ್ಕೆ ಹೊರಟು. ಶೃಗಾಲಂ ನಿಹತಂ ಶ್ರುತ್ವಾ ಮಾಗಧ ಕ್ರೋಧ ವಿಹ್ವಲ ಆಜಗಾಮ ಕುರುಶ್ರೇಷ್ಠ ಮಹತ್ಯಾ ಸೇನೆಯ ಆವೃತ. ಶೃಗಾಲಂ ನಿಹತಂ ಶ್ರುತ್ವಾ ಮಾಗಧ ಕ್ರೋಧ ವಿಹ್ವಲ ಶೃಗಾಲ ವಾಸುದೇವ ಹತನಾದದ್ದನ್ನು ಕೇಳಿ ಕ್ರೋಧ ವಿಹ್ವಲ ಮಾಗಧ ಕ್ರೋಧದಿಂದ ಕೆರಳಿದಂತಹ ಆ ಮಾಗಧ ಜರಾಸಂಧ ಮಹತ್ಯಾ ಸೇನೆಯಾವೃತ ಆಜಾಗಾಮ ಹೇ ಕುರುಶ್ರೇಷ್ಠ ಪರಿಷಿತ್ ರಾಜ ದೊಡ್ಡ ಸೇನೆಯೊಂದಿಗೆ ಮತ್ತೆ ಯುದ್ಧಕ್ಕೆ ಬಂದ ಕೃಷ್ಣನ ಮೇಲೆ ತೇನ ಆಕ್ಚುಲಿ ಸತ್ತಿದ್ದು ಶೃಗಾಲ ವಾಸುದೇವ ನೋಕ ಸಂಬಂಧ ದೃಷ್ಟಿಯಲ್ಲಿ ಕೃಷ್ಣನಿಗೆ ಅಣ್ಣ ಇವನಿಗೆ ಯಾಕೆ ಸಿಟ್ಟು ಬರಬೇಕು ಅದಕ್ಕೆ ತನ್ನ ಫಾಲೋಯರ್ ಅದಕ್ಕೆ ಸಿಟ್ಟು ಬಂತವನು ತನ್ನ ಫಾಲೋಯರ್ ಆಗಿದ್ದೆ ಕಷ್ಟಂಕ ಈ ದುರ್ಯೋಧನ ಇವನೇನು ಮಾಡಿದ್ದ ಕೃಷ್ಣನ ಅಣ್ಣನನ್ನೇ ತನ್ನ ಕಡೆ ಸೇರಿಸ್ಕೊಂಡ್ಬಿಟ್ಟು ಜರಾಸಂಧ ಏನು ಮಾಡ್ದ ಕೃಷ್ಣನ ವಿರುದ್ಧ ಹೊರಟ ಇದೊಂದು ಸಂಚು. ಅದೇ ರೀತಿ ಏನು ಮಾಡ್ದ ದುರ್ಯೋಧನ ಏನು ಮಾಡ್ದ ಪಾಂಡವರನ್ನ ಕರ್ಣನ ತನ್ನ ಕಡೆ ಸೇರಿಸ್ಕೊಂಡ್ಬಿಟ್ಟು ಈ ಕಡೆ ಮಾಡ್ದ. ಅದೇ ರೀತಿ ಅಣ್ಣಂದಿರ ತಮ್ಮ ಕಡೆ ಹಾಕ್ಕೊಳ್ಳೋದು ಬಂಧುಗಳನ್ನ ತಮ್ಮ ಕಡೆ ಹಾಕ್ಕೊಳ್ಳೋದು ಆ ಮೂಲಕ ಹೋರಾಟ ನಡೆಸೋದು ಎಲ್ಲ ಏನಿದು ಕುತಂತ್ರ ವಿಶೇಷ ಕಲಿಯುಗದಲ್ಲಿ ನಡೀತಕ್ಕಂತಹ ವಿಚಿತ್ರ ವ್ಯಾಪ. ಹಿಂದಿನ ಕಾಲದಲ್ಲಿ ಹಾಗಿಲ್ಲ. ಕೃತಾತ್ರೇತ ದ್ವಾಪರದಲ್ಲಿ ಹಾಗಿರಲಿಲ್ಲ. ದ್ವಾಪರದ ಕೊನೆ ಶುರುವಾಯಿತು. ದ್ವಾಪರದ ಕೊನೆ ಶುರು ಕಲಿಯುಗದಲ್ಲಿ ಪೀಕಲ್ಲಿರುತ್ತೆ. ಆಜಗಾಮ ಕುರುಶ್ರೇಷ್ಠ ಮಹತ್ ಇಲ್ಲೂ ಅಷ್ಟೇ ಎಷ್ಟೋ ಸರ್ ರಾಜಕೀಯ ಪಕ್ಷಗಳಲ್ಲಿ ಗಂಡ ಹೆಣ್ಣು ಒಂದು ಪಕ್ಷ ಹೆಂಡತಿ ಒಂದು ಪಕ್ಷ ತಂದೆ ಒಂದು ಪಕ್ಷ ಮಗ ಒಂದು ಪಕ್ಷ ಆ ರೀತಿ ಒಡೆದು ಮಾಡತಕ್ಕಂಥ ವಿಚಿತ್ರವಾದ ಪದ್ಧತಿ ಅದು. ಒಟ್ಟು ಸಂಸಾರನೂ ಹಾಳು ಮಾಡಿದಾಗಾಯ್ತು, ಲೋಕನೂ ಹಾಳು ಮಾಡಿದಾಗಾಯ್ತು. ಸೇನ ಸಾರ್ಧಮಹೂತ್ ಯುದ್ಧಂ ಸಪ್ತಾಹಂ ರಾಮಕೃಷ್ಣ ಯೋಹೋ ತದಾ ಪರಾಜಿತೋ ಯುದ್ಧೇ ಮಾಗಧೋ ಬಹು ಸೈನಿಕ. ಆಕ್ಚುಲಿ ನಡೆದಿದ್ದೇನೀಗ ಒಟ್ಟಾಗಿದ್ದ ಕೇಳಿದರೆ ಕೃಷ್ಣ ಮೊದಲು ಬಂದು ನೋಡ್ಕೊಂಡು ಹೋಗಿದ್ದಲ್ಲ. ಕೃಷ್ಣ ಏನು ಮಾಡ್ತಾನೆ ಒಟ್ಟು ಹರಿವಂಶದ ಪ್ರಕಾರ ಅಂತ ಕೇಳಿದರೆ ನೋಡ್ಕೊಂಬರ್ಲಿಕ್ಕೆ ಅಂತ ಹೋಗಿ ಬಂದು ಆಮೇಲೆ ಇದೆಲ್ಲ ಏನು ನಡೆಯೋದಿಲ್ಲ. ಯಾವಾಗ ಜರಾಸಂಧ ಮತ್ತೆ ಮುಚ್ಚಿಬಿಡ್ತಾನೆ ಮಗದ ದೇಶ ಅದನ್ನು ಮಧುರಾಪುರಿನ ಕೃಷ್ಣ ಏನು ಮಾಡ್ತಾನಾಗ ಕೃಷ್ಣ ಬಲರಾಮ ಗುರು ಈ ಕಡೆ ಓಡ್ಕೊತ ಬಂದುಬಿಡ್ತಾನೆ. ಜರಾಸಂಧ ಏನು ಮಾಡ್ತಾನೆ ಓಹೋ ಕೃಷ್ಣ ಬಲರಾಮ ಈ ಸರ್ತಿ ಹೆದರಿಬಿಟ್ರು ಅಂತ ತಿಳ್ಕೊಂಡು ಮಧುರಾಪುರಿ ಆಕ್ರಮಣ ಬಿಟ್ಟು ತನ್ನ ಸೈನ್ಯದ ಕೃಷ್ಣನ ಜೊತೆಗೆ ಓಡಿಬಾರ ಹಿಂದೆ ಅಟ್ಟಿಸ್ಕೊಂಡ್ಬರ್ತಾನೆ. ದಾರಿಯಲ್ಲಿ ಪರಶುರಾಮ ದೇವರು ಭೇಟಿಯಾಗೋದು ಅದು ಕಾಮನ್. ಅದು ಅಲ್ಲಿಂದ ಗೋಮಂತ ಪರ್ವತಕ್ಕೆ ಬರ್ತಾರೆ, ಜಲಾಸಂಧ ಸುತ್ತ ಕವರ್ ಮಾಡಿಬಿಡ್ತಾರೆ ಗೋವಂತ ಪರ್ವತ ಕವರ್ ಮಾಡಿ ಅದನ್ನು ಬೆಂಕಿ ಹಚ್ಚಿಬಿಟ್ಟು ಕೃಷ್ಣ ಬಲರಾಮ ಸುಟ್ಟು ಹೋಗ್ಬೇಕಲ್ಲಿ. ಆ ಥರ ಪ್ಲಾನ್ ಮಾಡ್ತಾನೆ ಕೃಷ್ಣ. ಏನು ಮಾಡ್ತಾನೆ, ಆಗ ಒಂದು ಸರ್ತೆ ಒತ್ತುತ್ತಾನೆ ಪರ್ವತನ, ಒತ್ತಿದ ತಕ್ಷಣ ಭೂಮಿಯೊಳಗೂ ಮತ್ತೆ ಮೇಲೆ ಬರುತ್ತೆ, ಎಲ್ಲ ಬೆಂಕಿ ಹಾರೋ ಬಿಡುತ್ತೆ. ಒಂದು ಅದ್ದಿ ಮೇಲೆ ತೆಗೆದ್ರೆ ಹೇಗೋ ಹಾಕಿ ಉರಿಯೋ ಕೊಳ್ಳಿ ಅದ್ದಿ ತೆಗೆದ್ರೆ ಏನಾಗಿರುತ್ತದೋ ಆ ರೀತಿ ಮಾಡಿ ಒಂದು ಸರ್ತಿ ಒತ್ತುತ್ತಾನೆ ಕೆಳಗೆ ಹೋಗುತ್ತೆ, ಮೇಲಕ್ಕೆ ಬರ್ತಾರೆ ಮೇಲಕ್ಕೆ ಬಂದು ಹನುಮಂತ ಪರ್ವತ ಮಹೇಂದ್ರ ಪರ್ವತ ಒಳಗೆ ಹೋಯ್ತಲ್ಲ ಆ ಥರ. ಇದು ಗೋವಂತ ಪರ್ವತ ಹಾಗೆ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಜರಾಸಂಧ ಸೈನ್ಯದ ಮಧ್ಯೆ ಹಾಡ್ತಾನೆ ಕೃಷ್ಣ ಬಲರಾಮನ ಸಮೇತ, ದೊಡ್ಡ ಯುದ್ಧ ನಡೆಯುತ್ತೆ. ಬಲರಾಮ ಮತ್ತೆ ಜರಾಸಂಧ ಸೋತೋಡೆ ಹೋಗ್ಬಿಡ್ತಾನೆ. ಇದು ನಡೆದಿತ್ತು. ಇಲ್ಲೇನಾಯಿತು, ಇಬ್ಬರೇ ಹೋದರು ಅಷ್ಟಾಯಿತು, ಆ ಗರುಡನ ಪ್ರಸಂಗ ನಡೀತು. ಅದು ಗರುಡನ ಪ್ರಸಂಗ ನಡೆಯೋದು ಕಾಮನ್ ಅದು. ಇಲ್ಲಿ ಆಮೇಲೆ ಸೈನ್ಯ ತೊಗೊಂಡು ಬಂದ ಅಂತ ಹೇಳ್ತಾರೆ. ಆಮೇಲೆ ಸೈನ್ಯ ತೊಗೊಂಡು ಬರೋದಲ್ಲ, ಸೈನ್ಯ ತೊಗೊಂಡು ಬಂದಾಗಲೇ ಕೃಷ್ಣ ಹೋಗಿತ್ತು. ಇದೆಲ್ಲ ಕಾಲ ವ್ಯತ್ಯಾಸ ಅಂತ ಹೆಸರು, ಕಾಲ ವ್ಯತ್ಯಾಸವನ್ನು ಮಾಡಿ ಹೇಳಿದ್ದಾರೆ. ಇದಾದ್ಮೇಲೆ ಅಲ್ಲಿಗೆ ಹೋಗ್ತಾನೆ, ಕೊಲ್ಲಾಪುರಕ್ಕೆ ಹೋಗಿ ಅಲ್ಲಿ ದಬಘೋಷ ಬಂದಿರ್ತಾನೆ ಶಿಶುಪಾಲನಪ್ಪ, ಅವನು ಕೃಷ್ಣನ ಕರೀತಾನೆ. ಶೃಗಾಲ ವಾಸುದೇವನ ಕಾಟ ಭಾರಿ ಜಾಸ್ತಿ ಆಗಿಬಿಟ್ಟಿದೆ, ಅವನನ್ನು ನೀನು ಕೊಂದು ಉದ್ಧಾರ ಮಾಡಬೇಕು ಅಂತ ಕೇಳಿದಾಗ ಕೃಷ್ಣ ಕೊಲ್ಲಾಪುರಕ್ಕೆ ಹೋಗಿ ಎಂಟ್ರಿಯೊಳಗೆ ಬರ್ತಾನೆ. ಶೃಗಾಲ ವಾಸುದೇವ ಕೃಷ್ಣ ಎಂಟ್ರ್ ಆಗಬಾರ್ದು ನಮ್ಮೂರಿಗೆ ಅಂಥೇಳಿ ಯುದ್ಧ ಶುರು ಮಾಡ್ತಾನೆ. ಕೃಷ್ಣ ಅವನು ಕೊಂದು ಬಿಡ್ತಾನೆ. ಅವನ ಮಗ ಚಕ್ರದೇವನನ್ನು ಸಂಹಾರ ಮಾಡಿ 4 ತಿಂಗಳು ವಾಪಸ್ ಹೋಗ್ತಾನೆ. ಮತ್ತೆ ಜರಾಸಂಧ ಬರೋದು ಬೇರೆ, ಆ ಪ್ರಸಂಗ ಹೊರಟೋಯ್ತಲ್ಲಿಗೆ. 7 ದಿವಸಗಳ ಕಾಲ ಯುದ್ಧ ಮಾಡ್ತಾನೆ. ತೇನ ಸಾರ್ಧಮಭೂತ್ ಯುದ್ಧಂ ಸಪ್ತಾಹಂ ರಾಮಕೃಷ್ಣಯೋ ತದಾ ಪರಾಜಿತೋ ಯುದ್ಧೇ ಮಾಗಧೋ ಬಹು ಸೈನಿಕ. ಅದಕ್ಕೆ ಆಚಾರ್ಯ ಏನು ಮಾಡ್ತಾರೆ, ಎಲ್ಲ ಗ್ರಂಥಗಳನ್ನು ಓದಬೇಕು, ಎಲ್ಲ ಗ್ರಂಥದ ಒಟ್ಟು ಕ್ರೋನಾಲಜಿ ತಯಾರು ಮಾಡಬೇಕು. ಆ ರೀತಿ ಮಾಡಿ ತೋರಿಸ್ತಾರೆ. ಉಳಿದವರು ಆಮೇಲೆ ಪದ್ಧತಿಯನ್ನು ಮೊದಲು ಇರಲಿಲ್ಲ, ಆಮೇಲೆ ಇರಲಿಲ್ಲ, ಯಾವನ್ನು ಓದೋದು ಅರ್ಷಕ್ಕೆ ಬರೆದು ಬಿಡೋದು. ಹಾಗೆಲ್ಲ ಮಾಡಿ ಎಲ್ಲ ಗ್ರಂಥಗಳನ್ನು ಏನು ಮಾಡಬೇಕಾಗ ಕ್ರೋಢೀಪರಿಸಬೇಕು. ನಮ್ಮಲ್ಲಿ ಎಲ್ಲ ಆ ಗ್ರಂಥ ಬಿಟ್ಟುಬಿಡಿ, ಸರ್ವಮೂಲನೇ ಕ್ರೋಢೀಕರಿಸೋದಿಲ್ಲ. ಅಲ್ಲಿದಲ್ಲೇ ಇಲ್ಲಿದಿಲ್ಲಿಗೆ ಹಾಗೆ ಮಾಡಿಬಿಡ್ತಾರೆ. ಹಾಗೇನು ಮಾಡ್ಬೇಕು, ಎಲ್ಲ ಗ್ರಂಥ ಸರ್ವಮೂಲ ಅಂತ ಬರೆದಿರೋದು ಯಾತಕ್ಕೆ, ಎಲ್ಲ ಗ್ರಂಥಗಳನ್ನು ಯೂನಿಟ್ ಆಗಿ ನೋಡಬೇಕು ಅಂತೇಳಿ. ಅದನ್ನು ನೋಡಿದೇನೆ ಅಲ್ಲಲ್ಲಿ ಅರ್ಥ ಬರೆದು ಬಿಟ್ಟು ಏನಾಗುತ್ತದೋ, ಎಷ್ಟೋ ಸಮಸ್ಯೆ ಉಳ್ಕೊಂಡ್ಬಿಡುತ್ತೆ ನೋಡೋರಿಗೆ. ಆಚಾರ್ಯ ಬೇರೆ ಕಡೆ ಹೇಳಿರ್ತಾರೆ ಅದನ್ನು, ಅದರಲ್ಲಿ ಕ್ರೋಢೀಕರಿಸಿದವರು ಉಪಯೋಗ ಇಲ್ಲ. ಟೀಕಾರ ಇರೋದೆಲ್ಲ ಕೆಲಸ ಮಾಡ್ತಾ ಬಂದಿದ್ದೆ ಕಷ್ಟ ವ್ಯಾಖ್ಯಾನ ಬಂತು. ಇವರು ಮತ್ತೆ ಅನಂತರದಲ್ಲಿ ಏನು ಮಾಡಿಬಿಟ್ಟು ಇತ್ತೀಚಿನ ಪಾಠ ಪ್ರವಚನಗಳಲ್ಲೆಲ್ಲ ಅದು ಮಿಸ್ ಆಯಿತು. ಅದಷ್ಟೇ ಹೇಳೋದು ಕೊಡ್ತಿರೋದು, ಎಷ್ಟೋ ವಿಷಯ ಆಚಾರ್ಯ ಹೇಳೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಆಗಿಬಿಡುತ್ತೆ, ತಪ್ಪದು. ತೇರ ಸಾರ್ಧಮಭೂತ್ ಯುದ್ಧಂ ಸಪ್ತಾಹಂ ರಾಮಕೃಷ್ಣಯೋ ತದಾ ಪರಾಜಿತೋ ಯುದ್ಧೇ ಮಾಗಧೋ ಬಹು ಸೈನಿಕ. 7 ದಿವಸಗಳ ಕಾಲ ಜರಾಸಂಧನೊಂದಿಗೆ ಬಲರಾಮಕೃಷ್ಣರಿಗೆ ಯುದ್ಧ ನಡೀತು. ಯಥಾ ಪ್ರಕಾರ ಮಾಗಧ ಸೋತ ಜರಾಸಂಧ. ಬಹುಸೈನಿಕರ ಸಮೇತ ಬಂದ ಸೋತ. ಜಗಾಮ ಮಾಗಧಾನೇವ ಬಹುಭಿಃ ಕ್ಷತ್ರಿಯೈಃ ಸಹ ರಾಮಕೃಷ್ಣೌ ಚ ಧರ್ಮಜ್ಞೌ ಸೂತ ಮಾಗಧ ಬಂದಿಭಿಃ. ಜಗಾಮ ಮಾಘದಾನ್ ಏವ ಬಹುಭಿಃ ಕ್ಷತ್ರಿಯೈಃ ಸಹ ರಾಮಕೃಷ್ಣೌ ಚ ಧರ್ಮಜ್ಞೌ ಸೂತ ಮಾಗಧ ಬಂದಿಭಿಃ. ಆಗ ಏನು ಮಾಡ್ದ, ಮತ್ತೆ ವಾಪಸ್ ಹೊರಟ. ಬಹುಭಿಃ ಕ್ಷತ್ರಿಯೈಃ ಸಹ ಆ ಜರಾಸಂಧನು ಮಾಘಧಾನೇವ ಜಗಾಮ, ಮತ್ತೆ ತನ್ನ ಮಗನ ದೇಶಕ್ಕೆ ವಾಪಸ್ ಹೊರಟ. ರಾಮಕೃಷ್ಣೌ ಚ ಧರ್ಮಜ್ಞೌ ಸೂತ ಮಾಗಧ ಬಂದಿಭಿಃ ಸ್ತೂಯಮಾನೌ ವಿಮಿಷತು ಸಾನುಗೌ ಮಧುರಾಂಪುರಿ. ಆಮೇಲೆ ಸ್ತೂಯಮಾನು ಮಾಗಧ ರಾಮಕೃಷ್ಣರು ಸೂತ ಮಾಗಧ ಬಂದಿಗಳಿಂದ ಸ್ತುತಿಸಲ್ಪಡುವವರಾಗಿ ತಮ್ಮ ಅನುಚರರೊಂದಿಗೆ ಮಧುರಾಂಪುರಿಯು ವಿಮಿಷಿತು ಮಧುರಾಪಟ್ಟಣವನ್ನು ಪ್ರವೇಶ ಮಾಡಿದರು. ಏವಂ ಸಪ್ತದಶ ಕೃತ್ವ ತಾವದಕ್ಷೌಹಿಣೀ ಬಲಹ. ಹೀಗೆ ಒಟ್ಟು 17 ಸಲ ಅಷ್ಟೇ ದಕ್ಷೌಹಿಣಿ ಸೈನ್ಯ ತಗೊಂಡು ಬಂದ ಜರಾಸಂಧ. 18ನೇ ಮುಂದೆ ಬರೋದು, ಇಷ್ಟೊತ್ತು 17 ಆಗೋಯ್ತು. ಈಗ 17ರಲ್ಲಿ ಹೇಳಿದ್ದೆಷ್ಟು, 3-4 ಉಳಿದು ಹೇಳಲಿಲ್ಲ, ಅದಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕು. ಅದಕ್ಕೆ ಮತ್ತೆ ಅಷ್ಟು ಹೇಳ್ಬೇಕಾದ್ರೆ ಏನು ಮಾಡಿಬಿಟ್ರು, ಒಟ್ಟಿಗೆ ಸೇರಿಸ್ಬಿಟ್ಟಾಗ ಏನು ಮಾಡಬೇಕಾಗ 3-4 ಎಲ್ಲಿಗೆ ಹೋಗಿದ್ದೆ, ಏನೋ ಮಾಡಿದೆ ಅಂತ ಹೇಳಿಬಿಡ್ತಾನೆ. ಆ ಕ್ರಮ ಮಾತ್ರ ಬೇರೆ ಬೇರೆ ಇರುತ್ತೆ, ಒಟ್ಟಿಗೆ ಹೇಳಬೇಕು ಅದು ಮಾಡಿದೆ ಏನು ಮಾಡಿದೆ ಅಂತ ಹೇಳಿಬಿಡ್ತಾನೆ. ಕ್ರಮ ಮಾತ್ರ ಏನು ಮಾಡಬೇಕಾಗ ಬೇರೆ ಕಡೆ ತಿಳ್ಕೊಳ್ಬೇಕಾಗ ಇಲ್ಲ. ಹಾಗೇನೆ ಒಟ್ಟು 17 ಸೇರಿಸಿ ಹೇಳಿದ್ರಿಂದ ಎಲ್ಲೆಲ್ಲಿದೋ ಎಲ್ಲೆಲ್ಲೋ ಸೇರಿಸ್ತಾ ಹೇಳಿದಾಗಾಯ್ತು. ಆ ಹರಿವಂಶದಲ್ಲಿ ಏನು ಮಾಡ್ತಾರೆ, ಬಿಡಿಸಿ ಬಿಡಿಸಿ ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿ ವಿಶೇಷ ಹರಿವಂಶದೊಳಗೆ ಅದು ಪರಿಶ್ಚಿತ ರಾಜ ಪ್ರಶ್ನೆ ಕೇಳೋದೇ ಅದನ್ನು. ಆಮೇಲೆ ಜನಮೇಜಯ ರಾಜ ಪ್ರಶ್ನೆ ಕೇಳೋದ ಹಾಗೆ, ನೀವು ಸಂಕ್ಷೇಪ ಕೆಲವು ವಿಷಯ ಮಾಡಿದ್ದೀರಿ ಇಲ್ಲಿ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಹರಿವಂಶ ಹೇಳ್ತಾರೆ. ಆದ್ದರಿಂದ ಆಚಾರ ಹೇಳ್ತಾರೆ, ಯಾವುದು ಸಂಕ್ಷೇಪವಾಗಿ ಬಂದಿರುತ್ತೋ ಅದನ್ನು ವಿಸ್ತಾರದಿಂದ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ವಿಸ್ತಾರ ಅಂದರೆ ವ್ಯಾಖ್ಯಾನ, ಅರ್ಥ ಆಯ್ತಾ? ಮೂಲ ಗ್ರಂಥಗಳ ವ್ಯಾಖ್ಯಾನದ ಹೇಗೆ ಅರ್ಥ ಮಾಡ್ಕೋಬೇಕೋ, ಸಂಕ್ಷೇಪ ವಿಚಾರದಲ್ಲಿ ಬಂದಿರೋ ವಿಚಾರಗಳನ್ನೆಲ್ಲ ವಿಸ್ತೃತ ಗ್ರಂಥಗಳ ಭಾಗಗಳಿಂದ ಸೇರಿಸ್ಕೊಂಡು ಓದಬೇಕು. ಅದೊಂದು ವ್ಯಾಖ್ಯಾನ ಕೌಶಲ, ವ್ಯಾಖ್ಯಾನ ಮಾಡ್ತಕ್ಕಂಥ ರೀತಿ ಅದು. ನಮ್ಮ ಡೌಟ್ ಬಂದಾಗ ಏನು ಮಾಡ್ತಾರೆ, ರೂಲ್ಸ್ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ನೋಡ್ತಾರೆ ತಕ್ಷಣನೇ. ರೂಲ್ಸ್ ಆಂಬಿಗಿಯಸ್ ಆಗಿ ಕಂಡ ತಕ್ಷಣ ಹಿಂದೆ ಮುಂದೆ ಕ್ಲಾರಿಫಿಕೇಶನ್ ನೋಡ್ಕೊಂಡು ಕರೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಆ ಟೈಪ್ ಅದು. ಏವಂ ಹೀಗೆ ಸಪ್ತದಶ ಕೃತ್ವ ತಾವದ್ ಅಕ್ಷೌಹಿಣೀ ಬಲಹ, ಎರಡು ಹೇಳಿದರು. ಒಂದು 17 ಸರ್ತೆ ತಾವದ ಅಕ್ಷೌಹಿಣಿ ಅಂತ ಹೇಳಿದ್ರಿಂದ ಅಷ್ಟೇ ಅಕ್ಷೌಹಿಣಿ ಸೈನ್ಯ. ಅಷ್ಟೇ ಅಕ್ಷೌಹಿಣಿ ಅಂದರೆ 23 ಅಕ್ಷೌಹಿಣಿ. ಈ ರೀತಿ ಅವನು ಯುದ್ಧಕ್ಕೆ ಬಂದು ಸೋತ. ಯುಧೇ ಮಾಗಧೋ ರಾಜ ಯಧುಭಿಃ ಕೃಷ್ಣ ಪಾಲಿತೈಃ ಅಕ್ಷಿಣ್ವತ ಬಲಂ ಸರ್ವಂ ವೃಷ್ಣಿಭಿಃ ಕೃಷ್ಣ ತೇಜಸಾ. ಯುಯುಧೇ ಮಾಗಧೋ ರಾಜ ಯಧುಭಿಃ ಕೃಷ್ಣ ಪಾಲಿತೈಃ. ಹೀಗೆ 17 ಸಲ ಆ ಮಾಗಧ ರಾಜ ಕೃಷ್ಣಪಾಲಿತೈಃ ಯದುಭಿಃ ಸಹ ಯುಯುಧೇ ಕೃಷ್ಣರಕ್ಷಿತರಾದ ಯಾದವರೊಂದಿಗೆ ಯುದ್ಧವನ್ನು ಮಾಡಿದ. ಅಕ್ಷಿಣ್ವತ ಬಲಂ ಸರ್ವಂ ಅವನ ಎಲ್ಲ ಸೈನ್ಯನು ಹಾಳಾಗೋಯಿತು. ವೃಷ್ಣಿಭಿಃ ಕೃಷ್ಣ ತೇಜಸ ಯಾದವರಿಂದ ಕೃಷ್ಣನ ತೇಜಸ್ಸಿನಿಂದಾಗಿ ಆ ಜರಾಸಂಧ ಸೈನ್ಯವೆಲ್ಲ ಹೊರಟೋಯ್ತು. ಇದು ಭೂಭಾರ ಹರಣ ಮೊದಕ್ಕೆ ಒಳ್ಳೆ ದೃಷ್ಟಾಂತವಾಯಿತು. ಹತೇಶು ತೇಷ್ವನೀಕೇಶು ತ್ಯಕ್ತೋ ಅಯಾದರಿಭಿರ್ನೃಪ ಅಷ್ಟಾದಶಮ ಸಂಗ್ರಾಮೇ ಆಗಾಮಿನಿ ತದಂತರ. ಹತೇಶು ತೇಷು ಅನೇಕೇಶು ತ್ಯಕ್ತ ಅಯಾತ್ ತರಿಭಿ ನೃಪ ಅಷ್ಟಾದಶಮ ಸಂಗ್ರಾಮೇ ಆಗಾಮಿನಿ ತದಂತರ. ಹತೇಶು ತೇಷು ಅನೇಕೇಶು ಆ ಎಲ್ಲ ಸೈನ್ಯನು ಹೋಯಿತು. ತ್ಯಕ್ತ ಅಯಾತ್ ತರಿಭಿ ನೃಪ ಯಥಾಪ್ರಕಾರ ಶತ್ರುಗಳಿಂದ ಬಿಡಲ್ಪಡ್ತಿದ್ದ, ಬದುಕಿ ಹೋಗು ಅಂತೇಳಿ ಹೊರಟ ಅವನು. ಅಷ್ಟಾದಶಮ ಸಂಗ್ರಾಮೇ 18th ಯುದ್ಧದೊಳಗೆ ಆಗಾಮಿನಿ ತದಂತರ ಬರ್ತಿರ್ಬೇಕಾದ್ರೆ ಮಧ್ಯೆ ಏನಾಯಿತು ಅಂದರೆ 18th ಯುದ್ಧ ನಡಿಬೇಕಾದ್ರೆ ಆ ಮುಂಚೆ ಒಂದು ಪ್ರಸಂಗ ನಡೀತು. ಏನದು? ನಾರದ ಪ್ರೇಷಿತೋ ವೀರೋ ಯವನಃ ಪ್ರತ್ಯದೃಶ್ಯತ ರುರೋಧ ಮಧುರಾಮಿತ್ಯ ತಿಸೃಭಿಃ ಮ್ಲೇಚ್ಛ ಕೋಟಿಭಿಃ. ನಾರದ ಪ್ರೇಷಿತ ವೀರ ಯವನಃ ಪ್ರತ್ಯದೃಶ್ಯತ ನಾರದರಿಂದ ಕಳಿಸಲ್ಪಟ್ಟಂಥ ವೀರನಾದ ಯವನ ಕಾಲ ಯವನ ಪ್ರತ್ಯದೃಶ್ಯತ ಬಂದ. ಇಲ್ಲೇನಾಯಿತು ನೋಡೋದಕ್ಕೆ, ಈಗ ಕಾಲಯವನ ಹತ್ರ ಹೋದ ನಾರದ ಮನೆಗಳು ಅವ್ರು ಕೃಷ್ಣನ ಅಟ್ಯಾಕ್ ಮಾಡು ಅಂತ ಹೇಳಿದ್ರು, ಕಳಿಸಿಕೊಟ್ರು ಅಂತ ಆಗೋದು. ಸೊ ನಾರದರ ತಂತ್ರ ಅಂತ ಆಯ್ತಿದ್ದು. ಆ್ಯಕ್ಚುಲಿ ನಡೆದಿದ್ದ ಹಾಗಲ್ಲ, ಜರಾಸಂಧ 18 ಭಾರಿ ಭಾರಿ ಗಾಬರಿ ಆಗ್ತಾನೆ. ಆಗೇನು ಮಾಡ್ತಾನೆ ಸಾಲ್ವ, ಏನು ಮಾಡ್ತಾನೆ, ಕಾವಲಯನ ಅಂತ ಒಬ್ಬನಿದ್ದಾನೆ, ಅವನು ಹುಟ್ಟಿರೋದೇ ಕೃಷ್ಣನ ಕೊಡೋದಕ್ಕೋಸ್ಕರ, ಗರ್ಗಾಚಾರ್ಯರ ಮಗ ಅವನು, ವಿಷ್ಣು ಪುರಾಣ ಮತ್ತು ಹರಿವಂಶದಲ್ಲಿ ಬರುತ್ತೆ. ಅದರಿಂದ ಅವನು ಸಹಾಯ ತೊಗೊಂಡು ಬಿಟ್ರೆ ಕೃಷ್ಣನ ಕೊಲ್ಲೋ ವರ ಅವನಿಗಿರೋದ್ರಿಂದ ಸ್ಪೆಷಲ್ ಅಡ್ವಾಂಟೇಜ್ ನನಗೆ ಅಂತ ಹೇಳಿದಾಗ, ಆಗ ಅದು ಹೋಗೋದು ಯಾರು ಅಂತ ಪ್ರಶ್ನೆ ಬಂದರೆ ನಾನು ಹೋಗ್ತೇನೆ ಅಂತ ಹೋಗ್ತಾನೆ ಸಾಲವರಾಜ. ಅದು ಕಾಲೇವನನ್ನು ಕರೀತಾನೆ, ಭಾರಿ ಖುಷಿಯಾಗುತ್ತೆ. ಅವನು ಜರಾಸಂಧನ ಇಂಡೈರೆಕ್ಟ್ ಭಕ್ತ, ಏಕಲವ್ಯ ಇದ್ದಾಗ ದ್ರೋಣಾಚಾರ್ಯರಿಗೆ ಗುಟ್ಟು ಗುಟ್ಟಾಗಿ ಭಕ್ತನಾಗಿದ್ದ ಕೇಳಿ ಭಾರಿ ಖುಷಿಯಾಯಿತು. ನನ್ನ ಕರೆಸಿದಾರ ಜರಾಸಂಧರಾಯರು ಅಂತೇಳಿ ಯುದ್ಧ ಕೊರಟೆ ಬಿಟ್ಟ ಜೋರಾಗಿ. ಓ ಅದು ನಡೆದಿತ್ತು. ನಾರದ ಪ್ರೇಷಿತ ಮಧ್ಯೆ ಮಧ್ಯೆ ಎಲ್ಲ ಸೇರಿಸ್ಕೋಬೇಕಿದೆ ನಾರದರು ಹೇಳಿದ್ದು ಅಂಬೋದು. ಮಧ್ಯೆ ಒಂದು ಕಡೆ ನಾರದರು ಹೇಳ್ತಾರೆ, ಯಾಕೆ ಅವನು ಕೆರಳಿಸ್ಬೇಕಲ್ಲ ಯುದ್ಧಕ್ಕೆ ಪ್ರಧಾನವಾಗಿ ಬಂದಿದ್ದು ಇವರಿಂದ. ನಾರದರು ಹೇಳಿದ್ದು ಯಾವುದಕ್ಕಂದ್ರೆ ಇವನು ಸಾಯಿಲಿ ಬೇಗ ಅಂತ ಕಳಿಸ್ಕೊಡ್ತಾರೆ. ನಾರದರು ತಂತ್ರ ಮಾಡಿ ಕೃಷ್ಣನ ಕೊಲಿಸ್ಬೇಕು ಅಂತ ಕಳಿಸಿದ್ದಲ್ಲ, ಬೇಗ ಕೃಷ್ಣಿಂದ ಸತ್ತ ಹಾಳಾಗೋಗ್ಲಿ ಅಂತೇಳಿ ಕಳಿಸಿಕೊಟ್ರು. ಇಲ್ಲ ಹೋದ್ರೆ ಸುಮ್ಮನೆ ಓದ್ದವರಿಗೆ ನಾರದರು ಯಾಕೆ ಬಂದ್ರೆ ಮಧ್ಯೆ ತರಹಂದನ ಮಧ್ಯೆ ಅಂತ ಅನಿಸಿಬಿಡೋದು. ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಹೋದ್ಬೇಕು. ಆ ಪದ್ಧತಿ ಬಿಟ್ಟು ಹೋಗಿದ್ದು ಅನುವಾದ ಮಾಡೋರು ಹಾಗೆ ಕಣ್ಣು ಮುಚ್ಚಿಕೊಂಡು ಮಾಡಿಬಿಡ್ತಾರೆ ಹೊರತು ಹಿಂದೆ ಮುಂದೆ ನೋಡೋದಿಲ್ಲ. ಆದಷ್ಟು ಅನುವಾದ ಮಾಡದೇ ಇರೋದು ಕ್ಷೇಮ. ತಪ್ಪು ತಪ್ಪಾಗಿ ಅನುವಾದ ಮಾಡೋದಕ್ಕಿಂತ ಬಿಟ್ಟರೆ ಅನುಕೂಲ ಏನಂದ್ರೆ ಮೂರಾರು ಓದ್ಕೋತಾರೆ ಕೊನೆ ಪಕ್ಷ. ಅಥವಾ ತಪ್ಪಾರ್ದು ನೋಡಿ ನೋಡಿರ ಬಂದ್ರೆ ಅವನ ಎವಿಡೆನ್ಸ್ ಬೇರೆ ತೋರಿಸ್ತಾರೆ. ಇತ್ತೀಚೆಗೆ ಪೇಪರ್ ಗಲಾಟೆ ನಡೀತಿರೋದ್ರಲ್ಲಿ ಯಾತಕ್ಕೆ ಅಂದ್ರೆ ಈ ತಪ್ಪನ ಓದು ಗಲಾಟೆ ಶುರು ಮಾಡ್ತಾರೆ. ಸಂಸ್ಕೃತಿ ಇಷ್ಟು ದಿವಸ ಏನಾಗಿತ್ತು ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆಚಾರ್ಯ ಬಗ್ಗೆ ಹೆಚ್ಚಿನ ಈ ಸಂಸ್ಕೃತದಲ್ಲಿ ವಾಕ್ಯ ಅರ್ಥ ಮಾಡೋರು ಕಾಮೆಂಟ್ ಮಾಡ್ತಿದ್ರು ಅದ್ವೈತಿಗಳು ಅಂತವ್ರು. ಇತ್ತೀಚೆಗೆ ಯಾರ್ಯಾರು ಶುರು ಮಾಡಿಬಿಟ್ಟಿದ್ದಾರೆ, ಯಾತಕ್ಕೆ ಅಂದ್ರೆ ಅನುವಾದಗಳು ಬಂತಲ್ಲ ಕನ್ನಡದಲ್ಲಿ, ಅದು ಓದ್ಕೊಂಡ್ಬಿಟ್ಟು ಇದು ಮಾಡೋದು. ಯಾರೋ ವಾಕ್ಯ ನಡೀತು ಗಲಾಟೆ ನಡೆದಾಗ ಅದೇನು ಮಾಡಿಬಿಟ್ಟ, ಅನುವಾದ ನೋಡ್ಕೊಂಡು ಬರ್ದೀನಿ ಅಂತ ಹೇಳ್ಬಿಟ್ಟ ಜೋರಾಗಿ. ಅನುವಾದದಲ್ಲಿ ಹೀಗೆ ಮಾಡಿದರೆ ಮಾಡಿದ್ದೀನಿ ಅಂತ ಅನುವಾದಕಾರರ ತಪ್ಪನ್ನು ಮೂಲಕಾರ ಮೇಲೆ ಹಾಕಿಬಿಟ್ರೆ. ಅನುವಾದ ಯಾವಾಗ ವ್ಯಾಲಿಡ್ ಅದು ಅಥೆಂಟಿಕ್ ಅನುವಾದ ಆದರೆ, ಆಮೇಲೆ ಕ್ಯಾಶುವಲ್ ಅನುವಾದಗಳೇ ಜಾಸ್ತಿ. ಹಿಂದೆ ಮುಂದೆ ಏನೇನಿರೋದಿಲ್ಲ ಆದ್ದರಿಂದ ಇಂಥ ಪ್ರಶ್ನೆ ಬರುತ್ತೆ. ನಮ್ಮ ಜನಗಳಿಗೆ ಪ್ರಶ್ನೆ ಬರುತ್ತೆ, ಈ ಸುಮ್ಮನೆ ಅನುವಾದ ಮಾಡಿಬಿಟ್ಟಿರೋದನ್ನ, ನಾರದ ನೋಡಿದ್ರೆ ಎಂಥ ಕೆಲಸ ಮಾಡಿಬಿಟ್ರಿ ಅಂತ ಹುಡುಗರು ಕೇಳ್ತಾರೆ ಪ್ರಶ್ನೆನ. ಶಾಸ್ತ್ರ ಅಲ್ಲಲ್ಲಿ ಪುರಾಣಗಳನ್ನು ಕೇಳಿದ್ರೆ ಏನೋ ಒಂದು ಕೈ ಮುಕ್ಕೊಂಡು ಹೋಗ್ಬಿಡ್ತಾರೆ, ಯೋಚನೆ ಇಲ್ಲ. ಆದರೆ ಸುಮ್ಮನೆ ಹುಡುಗರು ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ. ನಾರದಿನಾಗ ಬರಬೇಕಾಗಿತ್ತು ಇದ್ದಕ್ಕಿದ್ದಾಗಿಲ್ಲಿ, ಅದನ್ನೆಲ್ಲ ಸೇರಿಸಿದಾಗ ಸಮಸ್ಯೆ ಬರೋದೆ. ಅದಕ್ಕೆ ಅನುವಾದ ಮಾಡಿದರೆ ಸರಿಯಾಗಿ ಮಾಡಬೇಕು, ಇಲ್ಲದವ್ರು ಏನು ಮಾಡಬೇಕು, ಬಿಟ್ಟು ಬಿಡೋದು ಕ್ಷೇಮ. ತಪ್ಪನುವಾದಗಳಿಂದ ಇಡೀ ಸಂಸ್ಕೃತ ಬರದೇ ಇದ್ದವರೆಲ್ಲ ಮಿಸ್ಗೈಡ್ ಆಗಿಬಿಡ್ತಾರೆ. ಹೃದೋದ ಮಧುರಾಮಿತ್ಯ, ಅದೇ ರೀತಿ ಹಿಂದೆ ಹೇಳಿದ್ನಲ್ಲ ಇವರಿಂದ ಗರುಡ ಪುರಾಣ ಅನುವಾದ ಮಾಡಬೇಕಾದ್ರೆ ಮೋತಿಲಾಲ್ ಬನಾರಸಿ ದಾಸ್, ಅದು ಯುನೆಸ್ಕೋ ಹೇಳಿದೆ, ಅದು ಒಂದೊಂದು ಸರ್ತ 5,000 ಕಾಪೀಸ್ ಪ್ರಿಂಟ್ ಮಾಡ್ತಾರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಸಮೇತ. ಗೊತ್ತಾಯ್ತಾ? ಅದ್ರಲ್ಲಿ ಏನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದ್ರು ಅವರು, ಮಧ್ವಾಚಾರ್ಯ ಮಣಿಮಾನ್ ದೈತ್ಯ, ಅರ್ಥ ಆಯ್ತಾ? ಮಧ್ವಾಚಾರ್ಯ ಮಣಿಮಾನ್ ದೈತ್ಯ, ಅವ್ರು ಬಂದು ಲೋಕ ಹಾಳು ಮಾಡಿಬಿಟ್ರು ಅಂತ ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದ್ದ ಅವನು, ಅರ್ಥ ಆಯ್ತಾ? ಆ್ಯಕ್ಚುಲಿ ಮೂಲವಾಕ್ಯ ಪುರಾಣ ತೀರೋದೇ ಬೇರೆ, ಅರ್ಥ ಮಾಡಿಕೊಂಡಿದ್ದೇ ಬೇರೆ ಅವನು. ತಕ್ಷಣ ಏನು ಮಾಡಿದ್ದಾಗ ಅವನೆಲ್ಲ ಬರೆದು ಕಳಿಸಿದಾಗ ಅನುವಾದ ಹಾಗಿಲ್ಲ, ಅದು ವಿಷಯನ ಬರಲಿಕ್ಕೆ ಹೋಗಲಿಲ್ಲ. ವಿಷಯ ಇರೋದು ಇಷ್ಟೇ, ಮಣಿಮಂತರವತಾರಿ ಯಾರು ಅಂತ ಅಲ್ಲಿ ಹೇಳಿದ್ದಾರೆ. ಮಧ್ವಾಚಾರ್ಯ ಉತ್ತರ ಕೊಟ್ಟು ಅಂತ ಹೇಳಿದ್ದಾರೆ. ಆ್ಯಕ್ಚುಯಲಿ ಮಧ್ವಾಚಾರ್ಯದ ಮಣಿಮಾನ ಅಲ್ಲ ಅಂತ ಬರೆದು ಕಳಿಸಿ ಟ್ರಾನ್ಸ್ಲೇಷನ್ ಹೀಗಿರಬೇಕು ಅಂತ ಬರೆದು ಕಳಿಸಿದಾಗ ಒಂದೆರಡು ತಿಂಗಳು ಸುಮ್ಮನೆ ಇದ್ದವನು. ಆಮೇಲೆ ಒಂದು ಲೆಟರ್ ಬರೆದ, ಒಂದು ಕಮಿಟಿ ಮಾಡಿದ್ದೀವಿ ಎಕ್ಸಾಮಿನ್ ಮಾಡಲಿಕ್ಕೆ, ಆಮೇಲೆ ಅದನ್ನು ತಿಳಿಸ್ತೀವಿ ನಿಮಗೆ ಅಂತ ಬರೋದ. ಅದು ಕಮಿಟಿ ಮಾಡಿದ್ದೀವಿ ಅದು ಎಕ್ಸಾಮ್ ಮಾಡಲಿಕ್ಕೆ ಅಂತೇಳಿ. ಅಂದರೆ ಅವ್ರು ನಾಲ್ಕು ಲೈನಿಗೆ ಎಷ್ಟು ಕೇರ್ ತೊಗೊಂಡಿದ್ದಾರೆ ಅಂದರೆ ನಾಲ್ಕು ಲೈನ್ ಇಡೀ ಪುಸ್ತಕ ಹೋಗ್ತಾರೆ ಯಾರು ಕಮಿಟಿ ಮಾಡೋದಿಲ್ಲ. ಕಮಿಟಿ ಮಾಡಿದ್ರು ಆಮೇಲೆ ಹೇಳ್ತೇನೆ ಬಿಟ್ಟು ಬರೆದ್ರೆ ಬರೋದು. ಹೌದು ನೀವು ಬರೆದ ಕರೆಕ್ಟ್ ಟ್ರಾನ್ಸ್ಲೇಷನ್, ನಾವು ಬರೆದ ತಪ್ಪಿದೆ, ನೀವು ಹೇಳೋದು ಸರಿ ಇದೆ, ಅದನ್ನು ಎಲ್ಲದಕ್ಕೂ ನಾವು ಸೇರಿಸ್ತಿದ್ದೀವಿ. ಅರ್ಥ ಆಯ್ತಾ? ಅದನ್ನು ತಿಳಿಸಿದ್ದಾನೆ ಅಂದರೆ ಪುಸ್ತಕ ಸಿಕ್ಕರೆ ನೋಡಿ ನಿಮಗೆ ಇಷ್ಟು ಪ್ರಿಂಟ್ ಮಾಡಿಸಿಬಿಟ್ಟು ಅಂಟಿಸಿದ್ದಾನೆ ಮೇಲೆ ಅದ್ರ ಮೇಲೆ ರಾಂಗ್ ಟ್ರಾನ್ಸ್ಲೇಷನ್ ತೆಗೆದು ಅಂತ ಅಷ್ಟು ಕೇರ್ ತೊಗೊಂಡಿದ್ದಾರೆ. ನಮಗೆ ಇಡೀ ಪುಸ್ತಕ ಹೋಪ್ಲೆಸ್ ಇದ್ರು ಕೂಡ ಆ ಬಗ್ಗೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡೋದೆ. ಆ ಕಮಿಟಿ ಮಾಡಿದ್ದೀರಿ, ಅದು ಬಹಳ ಆಶ್ಚರ್ಯ. ಲೆಟರ್ ಎಲ್ಲ ಲೆಟರ್ ಇಟ್ಟಿದ್ದೀರಿ ಅಂತಂದು ನಮ್ಮ ಪೇಪರ್ ಹಾಕ್ತೀನಿ ಎರಡು ಮೂರು ತಿಂಗಳಲ್ಲಿ. ಅದು ಎಲ್ಲ ಲೆಟರ್ಸ್ ಕಮಿಟಿ ಮಾಡಿದ್ದೀನಿ ಅಂತ ಹೇಳಿ ಅದು ನಾಲ್ಕು ಲೈನ್ ಎಕ್ಸಾಮಿನ್ ಮಾಡಲಿಕ್ಕೆ. ಅರ್ಥ ಆಯ್ತಾ? ಯಾರಿಂದ ಆರೋಪ ಬಂದರೆ ಅಷ್ಟು ಕೇರ್ ತಗೋತಾರೆ. ಅದರಿಂದ ಆ್ಯಕ್ಯುರೇಸಿ ಗೋರಖ್ಪುರ ಪ್ರೆಸ್ ಎಷ್ಟೇ ಪ್ರಿಂಟ್ ಮಾಡಲಿ ಪಾಠಗಳನ್ನ, ಅವ್ರು ಏನು ಮಾಡ್ತಾರೆ ಅಂದರೆ ತಪ್ಪು ಪ್ರಿಂಟ್ ಆಗಿದ್ದಾರೆ, ಪಾಠದ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ಅದು ಎಲ್ಲ ಪುಸ್ತಕದಲ್ಲಿ ತಿಂತಾರೆ ಕೈಲಿ, ಎಲ್ಲ ಪುಸ್ತಕದ ಎಷ್ಟು ಪುಸ್ತಕ ಬೇಕಾದ್ರೆ ತೋಡಿ ಕಲ್ತಿದ್ದಿರ್ತಾರೆ ಅದೆಷ್ಟು ಕೂಡ ಅಷ್ಟು ಕೇರ್ ತಗೋತಾರೆ. ಅವ್ರು ಹಿಡಿಯೋ ಪಾಠಗಳು ಬೇರೆ ಪಾಠಗಳಾದ್ದರಿಂದ ಅದು ಸರಿ ಇರುತ್ತೆ. ಬಟ್ ಮಿಸ್ ಪ್ರಿಂಟ್ಸ್ ಇರೋದಿಲ್ಲ ನಮ್ಮಲ್ಲಿ, ಅದಾಗೋದಿಲ್ಲ. ಅವರು ಎರಾಟ ಕೊಡೋದಿಲ್ಲ, ಅವರು ಎರಾಟ ಅಂತ ಕೊಡೋದಿಲ್ಲ, ಎಲ್ಲ ತಿದ್ದುಬಿಡ್ತಾರೆ ಕೈಲಿ, ಆ ರೀತಿ ಮಾಡಿ ಕಳಿಸ್ತಾರೆ. ಈ ಕಂಪ್ಯೂಟರ್ ಬಂದ ಇನ್ನೂ ಅನುಕೂಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಿಂದಿನ ಎಡಿಷನ್ ಏನು ಮಾಡಿರ್ತಾರೆ ಅಲ್ಲೆಲ್ಲ ಸೇರಿಸ್ಬಿಡ್ತಾರೆ, ಕರೆಕ್ಟ್ ಮಾಡಿದ್ದೇನೆ ಇನ್ಕಾರ್ಪೊರೇಟ್ ಮಾಡಿಬಿಡ್ತಾರೆ. ಹಾಗೆ ಸಾಫ್ಟ್ ಕಾಪಿ ಇರೋದ್ರಿಂದ ಹಾಗೆ ಮಾಡೋದು ಭಾರಿ ಅನುಕೂಲ. ನಮ್ಮಲ್ಲಿ ಮೊದಲು ತಪ್ಪು ಮಾಡಿದ್ದ ಹಾಗೆ ಯಥಾವತ್ತ ಪ್ರಿಂಟ್ ಹೊಡಿತಾರೆ, ಮತ್ತೆ ಅದನ್ನ ಬದಲಾಯಿಸೋದು ಕೊಡೋದಿಲ್ಲ. ಅದು ತೋರಿಸಿದ್ರು ಬದಲಾಯಿಸಿದ್ದಾರೆ, ಎಲ್ಲೋ ಕಡೆ ತೋರಿಸಿದ್ದೀರ. ಒಂದು ಕಡೆ ನಮ್ಮವ್ರು ಯಾರೋ ಬರೆದಿದ್ದಾರೆ ಸೀತೆ ವಾಲ್ಮೀಕಿಯ ಮಗಳು. ಅರ್ಥ ಆಯ್ತಾ? ಅದು 20 ಮೀಟರ್ ಹಾಗೆ ಪ್ರಿಂಟ್ ಪಡಿಸಿದ್ದಾರೆ, ಮತ್ತೆ ಹೇಳಿದ್ರು ಕೇಳಿ ತೋರಿಸಿದ್ದೀನಿ ಕಣ್ಣಾರ ಹೋಗಿ ತಪ್ಪಿದೆ ನೋಡಿ ಅಂತೇಳಿ. ಅದೇ ರೀತಿನೇ ಮತ್ತೆ ಅಷ್ಟು ಇದಿರೋದಿಲ್ಲ. ಸೀರಿಯಸ್ನೆಸ್ ಅಂತ ಹೋದಾಗ ಹಾಳಾಗೋದು ಯಾರು? ಜನಸಾಮಾನ್ಯರು. ಪಂಡಿತರು ಅವ್ರಿಗೆ ಎಷ್ಟೋ ಜನಕ್ಕೆ ಬೇಕಿರುತ್ತೋ ಬೇಕಿರಲ್ಲ ವಿಚಾರ ಬೇಡ. ಓದಿ ಹಾಳಾಗೋದೆಲ್ಲ ಯಾರು? ಸಾಮಾನ್ಯರು. ಪಾಪ ಅವರು ದೊಡ್ಡ ದೊಡ್ಡ ಪ್ರಶ್ನೆ ಕೇಳ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಪ್ರಶ್ನೆ ಕೇಳಿದ್ರೆ ಪುಣ್ಯ, ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ ಇನ್ನೂ ಬದೀತಾ ಇದ್ದ. ನಾರದ ಪ್ರೇಷಿತೋ ವೀರೋ ಯವನಃ ಪ್ರತ್ಯ ದೃಶ್ಯತ ರುರೋಧ ಮಧುರಾಮೇತ್ಯ ತಿಸ್ತೃಭಿ ಮ್ಲೆಚ್ಚ ಕೋಟಿಭಿ. ಮತ್ತೆ ಬಂದ ಯುದ್ಧಕ್ಕೆ ಅವನು ಯಾರು? ಕಾಲಯವನ. 3 ಕೋಟಿ ಸೈನ್ಯ ತಂದ, 3 ಕೋಟಿ ಸೈನ್ಯ ಆಮೇಲೆ ಈಗ ಜರ ಅದೇ ಹೇಳಿದ್ದು ಇಬ್ಬರು ಬಂದರು ಅಂತಾನೆ ಹೇಳೋದು ಹರಿವಂಶದೊಳಗೆ. ಒಂದು ಕಡೆಯಿಂದ ಕಾಲಯವನ ಬರ್ತಾರೆ, ಒಂದು ಕಡೆಯಿಂದ ಜರಾಸಂದ ಬರಲಿಲ್ಲ, ಮೇಲೆ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಸೊ ಯಾವುದೇ ಫುಲ್ ಕನ್ಫ್ಯೂಷನ್ ಆಗಿಬಿಡ್ಬೇಕು, ಗೊತ್ತಾಯ್ತಾ? ಆಗಿಬಿಟ್ಟು ಅಟ್ಯಾಕ್ ಮಾಡಬೇಕು, ನಮ್ಮೊಬ್ಬನಿಂದನೇ ಆಗೋದಿಲ್ಲ ಅಂತ ಹೇಳ್ಕೊಂಡು ಸಹಾಯ ತಗೊಂಡು ಬಂದಿದ್ದವು. ಅಹೋ ಯದೂನಾಂ ವೃಜಿನಂ. ಹಾಗೇನಾಯ್ತು? ನೃಲೋಕೇ ಚ ಅಪ್ರತಿದ್ವಂದ್ವೋ ವೃಷ್ಣೀನ್ ಶ್ರುತ್ವ ಆತ್ಮಸಮ್ಮತಾನ್ ತಂ ದೃಷ್ಟ್ವ ಅಚಿಂತಯತ್ ಕೃಷ್ಣ ಸಂಕರ್ಷಣ ಸಹಾಯವಾನ್. ನೃಲೋಕೇ ಚ ಅಪ್ರತಿದ್ವಂದ್ವ. ಅವನೇನ್ ಮಾಡಿದ ಕಾಲಯವನ? ಅಪ್ರತಿದ್ವಂದ್ವ ಛತ್ರ ತಗೊಂಡಿದ್ದವನು. ಅದು ಕೃಷ್ಣನ್ನೇ ಕೊಲ್ಲೋವರ ಇತ್ತು ಅಂದಮೇಲೆ ಅವನಿಗೆ ಸಮಾನ ಯಾರೂ ಇಲ್ಲ ಅಂತ ಆಗೋಗ್ಬಿಟ್ಟಿದ್ರು. ವೃಷ್ಣೀನ್ ಶ್ರುತ್ವ ಆತ್ಮಸಮ್ಮತಾನ್, ಯಾದವರೆಲ್ಲ ತನಗೆ ಸರಿಯಾದಂಥ ಜೋಡಿ ಅಂತ ತಿಳ್ಕೊಂಡು ಯುದ್ಧಕ್ಕೆ ಬಂದ. ತಂ ದೃಷ್ಟ್ವ ಅಚಿಂತಯತ್ ಕೃಷ್ಣ. ಆ ಕಾಲಯವನ ಯಾರು ಅಂತ ಇಲ್ಲಿ ಹೇಳೇ ಇಲ್ಲ, ಗರ್ಗಾಚಾರ್ಯ ಮಗ ಅಂತ ಅಲ್ಲಿ ಹೇಳ್ತಾರೆ ಹರಿವಂಶರು. ಗರ್ಗಾಚಾರ್ಯರೇ ತಪ್ಪು ಯಾವುದೋ ಸಿಟ್ಟಿನಿಂದ ಹೋಗಿಬಿಟ್ಟು ಅನ್ಯಾಯ ಮಾಡಿಬಿಟ್ಟು ಇಂಥ ಮಗನ ಪಡೆದಿದ್ದು. ಅದೆಲ್ಲ ಡೀಟೇಲ್ಸ್ ವಿಷ್ಣು ಪುರಾಣ ಮತ್ತು ಹರಿವಂಶ ಎಲ್ಲರಲ್ಲೂ ಬರುತ್ತೆ. ಯಾರು ಬ್ರಾಹ್ಮಣ ಹೇಗಾಗ್ತಾನೆ? ಯಾವ ಆಚಾರ್ಯ ಹೇಳಿದ್ದಾರೆ ತಾಯಿ ಜಾತಿ ಬರುತ್ತೆ ಅಂತ ಹೇಳಿದರು. ತಂದೆ ಜಾತಿ ಅಲ್ಲ, ತಾಯಿ ಜಾತಿ ಬರೋದು. ತಾಯಿ ಯವನ ಸ್ತ್ರೀ ಅವಳು, ಅದರಿಂದ ಏನಾದವನು ಯವನ ಆದ. ತಂದೆ ಜಾತಿ ಎಂಬುದು ಆಧುನಿಕ ಕಾನ್ಸೆಪ್ಟ್ ಇದು. ಇವತ್ತಿನ ಲೆಕ್ಕದೊಳಗೆ ತಂದೆ ಜಾತಿ ಬರುತ್ತೆ ಅಂತ ಹೇಳಿಬಿಡ್ತಾರೆ, ಆದರೆ ಅದ್ರ ಪ್ರಕಾರ ತಾಯಿ ಜಾತಿ ಬರೋದು. ಏನ ಹೆಂಡತಿ ಅಲ್ಲ ಅವಳು, ಯಾವುದೋ ಒಂದು ತುಂಬಿದ ತಾತ್ಪರ್ಯ ಆಗಿದೆ ಪಾಠ, ಮರೆತು ಬಿಟ್ಟಿದ್ದೀರಿ ಎಲ್ಲ ಕೂಡ. ನೆನಪಿರಬೇಕು, ಗೊತ್ತಾಯ್ತಾ? ಅದು ಯಾವುದೋ ತುಂಬಿದ ಸಭೆಯಲ್ಲಿ, ಯಾವ್ದವರ ಸಭೆಯಲ್ಲಿ ಏನಾಯ್ತು? ಗರ್ಗಾಚಾರ್ಯಗೆ ಇನ್ನೂ ಮಕ್ಕಳಾಗಿದ್ದಿಲ್ಲ ಸಮಯದೊಳಗೆ. ಯಾರೋ ಒಬ್ಬನು ಬೈದ್ಬಿಟ್ಟ, ಯಾವುದೋ ಪ್ರಸಂಗ ಬಂತು ಬೈದು ಹಾಕಿಬಿಟ್ಟ. ಏನಂತ? ನೀವು ಶಂಡರು ಅಂತ ಹೇಳಿಬಿಟ್ಟ. ಅವ್ರಿಗೆ ಭಾರಿ ಸಿಟ್ಟು ಬಂತು, ಬೈದನ್ನೂ ಸಿಟ್ಟು ಬರಲಿಲ್ಲ. ಈ ಯಾದವರಿಗೆಲ್ಲ ಕೃಷ್ಣ ಬಲ, ಅದಕ್ಕೆ ಏನೇನೋ ಹಾರಾಡ್ತಾರೆ. ಕೃಷ್ಣನ ಕೊಲ್ಸಿಬಿಟ್ರೆ ಆ ಥರ ಪ್ಲಾನ್ ಬಂದಂತ. ನಾಮಕರಣ ಮಾಡಿದವ್ರು ಅವರೇ, ಕೃಷ್ಣ ನಾರಾಯಣ ಅಂತ ಹೇಳಿದವರು ಅವರೇ. ಈಗ ಹೋಗಿ ಸಿಟ್ಟಿಗೆ ಅಂತ ಹೊರಟುಬಿಡ್ತಾರೆ, ತಪಸ್ಸು ಮಾಡಿಬಿಟ್ಟು ಇವ್ರ ಮೆಚ್ಚಿ ವರ ತೊಗೊಂಡ್ಬಿಡ್ತಾರೆ. ಈ ಕೃಷ್ಣನ ಕೊಲ್ಲ ಮಗ ಬೇಕು ಅಂತೇಳಿ ಆಯಿತು ಅಂತ ಹೇಳ್ತಾರೆ. ವರ ನಡೆದು ಆ ವರ ತೊಗೊಂಡು ವಿಚಾರ ಇವನಿಗೆ ಗೊತ್ತಾಗುತ್ತಪ್ಪ ಯವನನಿಗೆ. ಓ, ಅಂಥ ದುಷ್ಟ ಮಗ ನನಗೆ ಹುಟ್ಟಬೇಕು ಅಂತ ಹೇಳ್ಬಿಟ್ಟು ತನ್ನ ಮಗಳನ್ನ ಕಳಿಸಿಕೊಡ್ತಾನೆ. ಅವಳು ಹೋಗಿ ಇವಳು ಮೋಹಿಸ್ಬಿಡ್ತಾಳೆ, ಮದುವೆಗಳಿಗೆ ಆಗೋದಿಲ್ಲ. ಆಗ ಹುಟ್ಟಿದವನೇ ಕಾಲಯವ, ಗೊತ್ತಾಯ್ತಾ? ಅದೆಲ್ಲ ವಿಸ್ತಾರ ನಿರ್ಣಯದಲ್ಲ ಎಲ್ಲ ಸೇರಿಸಿ ಬರೆದು ಬಿಡ್ತಾರೆ. ಆದ್ದರಿಂದ ಕನ್ಫ್ಯೂಷನ್ ಅವಕಾಶನೇ ಇರೋದಿಲ್ಲ. ಯಾರ ಅಪ್ಸರಿ ಅಲ್ಲ ಅವಳು? ಅಲ್ಲಲ್ಲ, ಅಪ್ಸರಿ ಅಲ್ಲ. ಅಪ್ಸರಿ ಅಂದರೆ ಸುಂದರಿಯಾಗಿದ್ಲು ಅಂತ ಅಷ್ಟೇ ಅರ್ಥ. ಯವನನ ಮಗಳವಳು, ಭಾರಿ ಸುಂದರಿ, ಅದಕ್ಕೆ ಅಪ್ಸರಿ ಆಗಿದ್ರೆ ಯವನ ಆಗ್ತಿದ್ದ ಅವನು. ಆಯ್ತಾಯ್ತಾ? ಯವನ ಆಗ್ತಿರ್ಲಿಲ್ಲ ಅವನು, ಯವನ ಸ್ತ್ರೀ ಆಗಿದ್ದರಿಂದ ಹಾಗಾಯ್ತು. ಹಾ, ಎಲ್ಲ ಆಗಿದೆ ಆಚಾರ್ಯ, ಒಂದೊಂದು ಬಿಟ್ಟಿಲ್ಲ ಸಮಗ್ರ. ಅದು ಓದಬೇಕು, ಮತ್ತೆ ಮತ್ತೆ ಓದಿ ಅಷ್ಟು ಕ್ಲಿಯರ್ ಆಗುತ್ತೆ. ಇದನ್ನೆಲ್ಲ ಓದಿ ಅದನ್ನು ಓದಿ ಮತ್ತೆ ಅವಾಗ ಗೊತ್ತಾಗುತ್ತೆ. ರುರೋಧ ಬುಧುರಾಮೆತ್ಯ ತಿಸ್ರುಭಿ ವ್ಲೇಚ್ಛ ಕೋಟಿಭಿ. ರುರೋಧಕ್ಕೆ ಆ ರೀತಿ ಗ್ರಂಥ ಇಲ್ಲೇ ಇಲ್ಲ, ಅಷ್ಟು ಪರ್ಫೆಕ್ಷನ್ ತೆರೆದ್ರೆ ಸಾಧ್ಯನೇ ಇಲ್ಲ. ಎಲ್ಲ ಗ್ರಂಥಗಳನ್ನು ಕ್ರೋಢೀಕರಿಸಿ ಎಲ್ಲ ಓದ್ದಾಗ ಅವಾಗ ಅನಿಸುತ್ತೆ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಗೊತ್ತಾಗದಾಗ. ರುಳುವಕ್ಕೆ ಸುಮ್ಮನೆ ಓದ್ದವರಿಗೆ ಏನು ಆಚಾರ್ಯ ಏನೋ ಹೇಳಿದ್ದು ಇವರೇ ಹೇಳಿದ್ರು, ವೇದವ್ಯಾಸರ ಮೇಲೆ ಭಕ್ತಿ ಹೋಗುತ್ತೆ ಆಚಾರ್ಯ ಮೇಲೆ ಭಕ್ತಿ ಹೋಗ್ಬಿಟ್ಟು ಸುಮ್ಮನೆ ಓದ್ಬಿಟ್ರೆ ಸಮಗ್ರ ಓದ್ದಾಗ ತಯ ಇರುತ್ತೆ ಗೊತ್ತಾಗ. ರುಳುವಕ್ಕೆ ಏನ ಮ್ಲೇಚ್ಛ ಕೋಟಿಗಳಂದ್ರೆ ಮ್ಲೇಚ್ಛ ಸೈನಿಕರು ಕೋಟಿ ಮೂರು ಕೋಟಿ ಇದ್ರು. ಎಷ್ಟು? ಮೂರು ಕೋಟಿ. ತಿಸ್ರುಭಿ ಕೋಟಿಭಿ ಅಂತ ಹೇಳಿದ್ರಿಂದ ಮೂರು ಕೋಟಿ ಯವನ ಸೈನಿಕರು ಅವರು ತಗೊಂಡು ಯುದ್ಧಕ್ಕೆ ಬರ್ತಾರೆ. ಈಗ ಗೊತ್ತಾಗುತ್ತೆ ಕೃಷ್ಣ ಅಷ್ಟು ಜನ ಕೊಲ್ತಾನೆ ಅಂದಮೇಲೆ ಎಷ್ಟು ಭೂಭಾರ ನಾಶ ಆಯಿತು ಅರ್ಥ ಆಯ್ತು. ಅಷ್ಟು ಜನ ಯವನರನ್ನು ಕೃಷ್ಣ ಆ ಕಾಲಕ್ಕೆ ಕೊಂದು ಹಾಕಿದ. ನೃಲೋಕೇಚ ಅಪ್ರತಿದ್ವಂದೋ ವೃಷ್ಣೀನ್ ಶುತ್ವ ಆತ್ವ ಸಮ್ಮತಾನ್ ತಮ್ ದೃಷ್ಟ್ವಾ ಅಚಿಂತಯತ್ ಕೃಷ್ಣ ಸಂಕರ್ಷಣ ಸಹಾಯವಾನ್. ಆಗ ಕೃಷ್ಣ ಯೋಚನೆ ಮಾಡಿದ್ರಂತೆ ಬಲರಾಮ ಜೊತೆ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕೀಗ. ಹ ಇವತ್ತಿದೆಯಲ್ಲ ಯಾಕೆ ಅಷ್ಟು ಯಾಕೆ ಕ್ಲಿಯರ್ ಆಗಿ ಕೇಳ್ಬೇಕು ಗೊತ್ತಿಲ್ಲ ಇವತ್ತಿಲ್ಲ. ಅದೇ ಗುಂಪು ಅಹೋ ಯದು ನೃಲೋಕೇಚ ಅಹೋ ಯದೂ ನಾಂ ವೃಜಿನಂ. ಅವರೆಲ್ಲ ಏನಾಗ್ತಿದ್ರು ಮಾಡಬಾರ್ದು ಕೆಲಸ ಮಾಡಿದವ್ರನ್ನ ಗಡಿಪಾರು ಮಾಡ್ತಿದ್ರು. ಅಂಥವ್ರ ಸಂಖ್ಯೆ ಜಾಸ್ತಿ ಆದಾಗ ಏನಾಯ್ತು ಒಂದು ಕಮ್ಯುನಿಟಿ ಮಾಡ್ಕೊಂಡ್ಬಿಟ್ರು. ಹಾಗೆ ಅವರು ಕಾಪಿ ಹೊಡೆದವ್ರು ಹೊರಗೆ ಕಳಿಸ್ಬಿಟ್ಟು ಅವರೇ ಒಂದು ಯೂನಿಟ್ ಮಾಡ್ಕೊಂಡ್ರೆ ಹಾಗೋ ಹಾಗೆ ವಿ ವಾಂಟ್ ಜಸ್ಟಿಸ್ ಅಂತ ಹೇಳಿ ಕೊನೆಗೆ ಏನು ಮಾಡಿಬಿಡ್ತಾರೆ, ಮಾಡಿರೋದು ಅನ್ಯಾಯ ಜಸ್ಟಿಸ್ ಅಂತ ಹೋಗ್ಬಿಟ್ಟು ಕೊನೆಗೆ ನಮ್ಮ ಎ ಟಿ ಕೊಡಿ ಪಾಸ್ ಮಾಡಿ ಹೀಗೆಲ್ಲ ಶುರು. ಮೊದಲೆಲ್ಲ ಇದ್ದಿಲ್ಲ, ನಾವೆಲ್ಲ ಓದ್ಬೇಕಾದ್ರೆ ಇವೆಲ್ಲ ಕ್ಯಾರಿ ಓವರ್ ಸಿಸ್ಟಮ್ ಇದ್ದಿಲ್ಲ. ಎಲ್ಲ ಮೊದಲೇ ಒಳಗೆ ಸೇರಿಬಿಟ್ಟಾದ್ರೆ ಕೊನೆವರೆಗೆ ಹೋಗ್ತಿರೋದೆ ಅವನು, ನಿಲ್ಲಿಸೋದೇ ಇಲ್ಲ. ಆ ರೀತಿ ಮಾಡಿಬಿಟ್ಟಿಲ್ಲ. ಹ್ಞೂ ಅಷ್ಟೇ. ಯಾಕೆ ಅವ್ರ ಜನಕ್ಕೆ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಾಗ ಏನಾಗುತ್ತೆ, ಅವರೇ ಬೆಳೆದ್ಬಿಡ್ತಾರೆ. ಆ ರೀತಿಯಾಗಿ ಇಂಥ ಅವ್ರನ್ನೆಲ್ಲ ಮಾಡಿಬಿಟ್ಟು ಗಡಿಪಾರ ಮಾಡಿ ಸಮುದ್ರದ ಆಚೆ ಕಳಿಸಿಬಿಡ್ತಾರೆ ಅಲ್ಲ ಕೂಡ. ಸಮುದ್ರದ ಆಚೆ ಕಳಿಸಿ ಈ ಕಡೆ ಮಿಕ್ಸ್ ಆಗಬಾರ್ದು ಅಂತೇಳಿ ಬರ್ತಾ 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 ಅದೇನಾಯ್ತು, ಮಿಕ್ಸ್ ಆಗಲಿಕ್ಕೆ ಶುರುವಾಗಿ ಡೆವಲಪ್ ಆಗ್ತಾ ಬಂದು ತುಂಬ ಸಂಖ್ಯೆ ತುಂಬ ಜಾಸ್ತಿ ಆಗಿರುತ್ತೆ. ಈಗ ಅವರೇ ಬಂದ್ಬಿಟ್ರು, ಅದು ಹೆಚ್ಚದೆ ಹೆಚ್ಚಾಗ ಇನ್ನೂ ಹೆಚ್ಚುತ್ತಾನೆ ಇದೆ. ಬೇಕಾದಷ್ಟು ಅವ್ರ ಪಾಲಿಸಿ ಅದು ಹೆಚ್ಚಿಸ್ಬೇಕು ಅಂಬೋದು ಅಲ್ಲ. ಆ್ಯಕ್ಚುಲಿ ಮೂರು ಕೋಟಿ ಎಂಬುದಕ್ಕೆ ಮೂರು ಕೋಟಿ ಸೈನಿಕರು, ಮೂರು ಕೋಟಿ ಅಷ್ಟೇ, ಬರೀ ಸೈನಿಕರಷ್ಟೇ ಮೂರು ಕೋಟಿ. ಮತ್ತೆ ಮತ್ತೆ ಕೆಲವು ಮಿಕ್ಸ್ ಆಗಿರ್ಬೋದು, ಇಲ್ಲ ಅಂತಲ್ಲ, ಬಟ್ ಮೇಜರ್ ಅದು ಅಷ್ಟೆ. ಆ ಮೂರು ಕೋಟಿ ಅಕ್ಷೋಹಿಣಿ ಅಂತ ಮಾಡಕ್ ಬರಲ್ಲ. ಯಾಕೆ ಮಾಡಿದ್ರೆ ಏನಾಗುತ್ತೆ, ಮೂರು ಕೋಟಿ ಅಕ್ಷೋಹಿಣಿ ಅಂತ ಮಾಡಿಬಿಟ್ಟ ಪ್ರಪೋರ್ಷನೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಆ ಹದಿಮೂರು ಆಗಲಿಲ್ಲ, ತಿಸ್ರುಭಿ ಕೋಟಿವಿ, ಮೂರು ಮೂರು ಕೋಟಿ ಅಂತ ಹೇಳಿದ್ರು. ಮೂರು ಕೋಟಿ ತಿಸ್ರುಭಿ ಕೋಟಿವಿ ಅಂತ ಹೇಳಿದ್ರಿಂದ ಯಾವುದಕ್ಕೆ ಒಂದೇ ಅಕ್ಷ ಅಲ್ಲ, ಮೂರು ಸೇರಬೇಕು ಅದಕ್ಕೆ, ರಥ ಆನೆ ಕುದುರೆ ಪ್ಲಸ್ ಆ ಕಾಲ ಅಷ್ಟೇ ಹೇಳಿದ್ರು. ಅದೆಲ್ಲ ಹೇಳಿಲ್ಲ, ಆದ್ರಿಂದ ಸೈನಿಕರ ಸಂಖ್ಯೆ ಜಾಸ್ತಿ ಅವೆಲ್ಲ ಇರಬಹುದು, ಬಟ್ ಪ್ರಪೋರ್ಷನೇಟ್ ಇಲ್ಲ. ಪ್ರಪೋರ್ಷನ್ ಇದ್ದ ಮಾತ್ರ ಅಕ್ಷೋಹಿಣಿ ಅಂತ ಕರೀತಾರೆ ಆ ಯೂನಿಟ್ ಅದು. ಬರೀ ಸೈನ್ಯ ಕರೆಯೋದು ಬೇರೆ, ಅಕ್ಷೋಹಿಣಿ ಅಂತ ಟೆಕ್ನಿಕಲ್ ಟರ್ಮ್ ಕರೆಯೋದು ಬೇರೆ. ಅಹೋ ಯದೂನಾಂ ವೃಜಿನಂ ಪ್ರಾಪ್ತಂ ಹಿ ಉಭಯತೋ ಮಹತ್ ಯವನೋಯಂ ನಿರುಂಧೇ ಅಸ್ಮಾನ್ ಅದ್ಯ ಶೋಭಾ ಮಹಾಬಲ. ಈ ಕೃಷ್ಣ ಹೊಸ ರಾಜರೀತಿಯನ್ನು ತೋರಿಸ್ತಾನೆ. ಈ ರೀತಿ ಶತ್ರುಗಳು ಇಬ್ಬರು ಮೂರು ಜನ ಶತ್ರುಗಳು ವಿಭಿನ್ನ ದಿಕ್ಕಿನಿಂದ ಅಟ್ಯಾಕ್ ಮಾಡಿದಾಗ ಯಾವ ರೀತಿ ನಡ್ಕೋಬೇಕು ಅಂತೇಳಿ ರಾಜ ಅದಕ್ಕೆ ಮರ್ತ್ಯಾವತಾರ ಸ್ತ್ರೀಹ ಮರ್ತ್ಯ ಶಿಕ್ಷಣ ಇತ್ಯಾದಿ ಆಚಾರತೆ ಶ್ರೇಷ್ಠ ತತ್ತದೇ ವೇತರೋ ಜನ. ಈ ರೀತಿ ಶತ್ರುಗಳು ಅಟ್ಯಾಕ್ ಮಾಡಿದಾಗ ಹೇಳ್ತಾನೆ, ಅಹೋ ಯದೂನಾಂ ವೃಜಿನಂ ಪ್ರಾಪ್ತಂ ಹಿ ಉಭಯತೋ ಮಹತ್. ವೃಜಿನ ಅಂದ್ರೆ ಆಪತ್ತು, ಎದುಗಡೆಗೆ ಎರಡು ಕಡೆಯಿಂದ ಆಪತ್ತು ಬಂತಲ್ಲ. ಈಗ ಒಂದು ಕಡೆ ನೋಡಿದರೆ ಯವನೋಯಂ ನಿರುಂಧೇ ಅಸ್ಮಾನ್ ಅದ್ಯ ಶೋಭಾ ಮಹಾಬಲ. ಈ ನೋಡಿದರೆ ಯವನ ಬಂದುಬಿಟ್ಟ ನಮ್ಮ ಮೇಲೆ ಯುದ್ಧಕ್ಕೆ. ಅದ್ಯ ಶೋಭಾ ಇವತ್ತೋ ನಾಳೆನೋ ಮಹಾಬಲ ಮಾಘದೋಪ್ಯೇತಿ ದುಷ್ಟಾತ್ಮ ಪರಶೋ ನೈವ ಸಂಶಯ. ಮಾಘದಃ ದುಷ್ಟಾತ್ಮ, ಮಹಾದುಷ್ಟನಾದಂಥ ಜರಾಸಂಧ ಕೂಡ ಪರಶ್ವಃ ನಾಳೆ ಇವತ್ತೋ ನಾಳೆನೋ ನಾಡಿದ್ದು ಅವನು ಬಂದೇ ಬರ್ತಾನೆ. ನೈವ ಸಂಶಯ ಆವಯೋಹೋ ಯುದ್ಧಯೋರ ಯುದ್ಧತೋ ರಸ್ಯ ಯದಿ ಆಗಚ್ಛೇ ಜರಾಸುತಃ. ಆಮೇಲೆ ಏನಾಯ್ತು, ಈಗ ಆವಯೋಹೋ ವಿಧ್ಯತೋಹೋ ಅಸ್ಯ ಯದಿ ಆಗಚ್ಛೇ ಜರಾಸುತಃ. ಈ ಕಾಲ ಯವನನ ಮೇಲೆ ನಾವು ಯುದ್ಧ ಮಾಡೋಕ್ಕೆ ಶುರು ಮಾಡಿದಾಗ ಜರಾಸಂಧ ಆ ಕಡೆಯಿಂದ ಬರ್ತಾನೆ. ಎಷ್ಟು ಸಮಸ್ಯೆ ಆಗತ್ತಾಗ, ಬಂಧೂನ್ ವಧಿಷ್ಯತಿ ಅಥವಾ ನೇಷ್ಯತೆ ಸ್ವಪುರಂ ಬಲಿ. ಬಂಧೂನ್ ವಧಿಷ್ಯತಿ ಅಥವಾ ನೇಷ್ಯತೆ ಸ್ವಪುರಂ ಬಲಿ, ಅವನು ಬಂಧುಗಳನ್ನು ಕೊಂದು ಹಾಕ್ತಾನೆ ಬಂಧುಗಳನ್ನು, ಅಥವಾ ಸೆರೆ ಹಿಡ್ಕೊಂಡು ತನ್ನ ಪೂರ್ವ ಕರ್ಕೊಂಡು ಹೋಗ್ತಾನೆ, ಎರಡರಲ್ಲೊಂದು ಮಾಡ್ತಾನೆ. ಇಲ್ಲೇ ಕೊಲ್ತಾನೆ, ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾನೆ, ಎರಡರಲ್ಲೊಂದಾಗಬಹುದು. ತಸ್ಮಾದದ್ಯ ವಿಧಾಶ್ಯಾಮೋ ದುರ್ಗಂ ದ್ವಿಪದ ದುರ್ಗಮಂ. ತಸ್ಮಾದದ್ಯ ವಿಧಾಶ್ಯಾಮ ದುರ್ಗಂ ದ್ವಿಪದ ದುರ್ಗಮಂ. ಅದಕ್ಕೊಂದು ಹೊಸ ಕೆಲಸ ಮಾಡೋಣ. ದುರ್ಗಂ ವಿಧಾಶ್ಯಾಮ, ದುರ್ಗಮವಾದ ಪ್ರದೇಶವನ್ನು ನಾವು ಹೋಗ್ಬೇಕು, ಸೃಷ್ಟಿ ಮಾಡಬೇಕು. ದುರ್ಗಮ ಪ್ರದೇಶವನ್ನು ಸೃಷ್ಟಿ ಮಾಡಬೇಕು. ವಿಧಾಶ್ಯಾಮ ಇರೋ ಕಡೆ ಓಡೋದಲ್ಲ, ಗೋವಂತ ಪರ್ವತ ಇತ್ತು ಅಲ್ಲಿ ಹೋದರು, ಇಲ್ಲಿಲ್ಲೇ ಇಲ್ಲ, ಅದು ಕ್ರಿಯೇಟ್ ಮಾಡಬೇಕೀಗ. ಎಂಥದ್ದೊಂದು ದ್ವಿಪದ ದುರ್ಗಮಂ. ದ್ವಿಪದರು ಅಂದರೆ ಯಾರು? ಎರಡು ಕಾಲದಿರೋ ಮನುಷ್ಯರು. ಮನುಷ್ಯರಿಗೆ ಆಗಲೇಬಾರದು ಅಂಥ ಒಂದು ಜಾಗ ಸೃಷ್ಟಿ ಮಾಡಬೇಕು. ದ್ವಿಪದ ದುರ್ಗಮಂ ತತ್ರ ಜ್ಞಾತೀನ್ ಸಮಾಧಾಯ ಯವನಂ ಘಾತಯಾಮಹೇ ಅಲ್ಲಿ ತತ್ರ ಜ್ಞಾತೀನ್ ಸಮಾಧಾಯ, ಎಲ್ಲ ನಮ್ಮ ಬಂಧುಗಳನ್ನ ಅಲ್ಲಿಟ್ಟುಬಿಟ್ಟು ಯವನಮ್ಗೆ ಹಾತಾಯ ಯವನಮ್ಮ ಯುದ್ಧ ಮಾಡೋಣ, ಅವಾಗ ಇವರು ಸೇಫ್ ಆಗ. ಈ ಕಿಡ್ನಾಪ್ ಟ್ಯಾಕ್ಟಿಸ್ ಇರ್ತಿ ಇಟ್ಕೊಂಡ್ಬಿಡ್ತಾರೆ, ಅವ್ರು ಬಿಡಿಸ್ಕೊಂಡವ್ರು ಯುದ್ಧ ಮಾಡಕ್ಕೆ ಬರೋದಿಲ್ಲ, ಏನಾರು ಅವ್ರಿಗೆ ತೊಂದರೆ ಮಾಡಿಬಿಡ್ತಾರೆ. ಸರಿ ಹಿಡ್ಕೊಂಡು ಹೋದ್ರು ಕಷ್ಟ, ಇಲ್ಲೇ ಕೊಂದ್ರು ಕಷ್ಟ. ಅವ್ರು ಸೇಫ್ ಒಂದು ಕಡೆ ಸೇಫ್ ಆಗಿ ಇಟ್ಬಿಟ್ಟು ಏನು ಮಾಡ್ಬೋದಾಗ, ಫ್ರೀಯಾಗಿ ಯುದ್ಧ ಮಾಡ್ಬೋದು. ಇದನ್ನು ತೋರಿಸ್ತಾನೆ ಕೃಷ್ಣ. ಬಂಧುವನ್ನು ಇದೆಲ್ಲ ಸಿನಿಮಾ ನಾಟಕಗಳಲ್ಲಿ ಮಾಡೋದೆಲ್ಲ ಏನಿವರು, ಏನೋ ಭಾರಿ ಜೋರು ಮಾಡಿರ್ತಾರೆ, ಹೆಂಡತಿ ಮಕ್ಕಳು ಹಿಡ್ಕೊಂಡು ಹೋಗಿಬಿಟ್ಟಿರ್ತಾರಲ್ಲಿ, ಇವ್ನು ಬಿಡ್ಬೇಕಾಗ್ತದೆ. ಅದಕ್ಕೆ ನೋಡಿಮೆ ಏನಾಗುತ್ತಾಗ, ಮತ್ತೆ ಅವರು ಸೇಫ್ ಗಾರ್ಡ್ ಮಾಡಬೇಕು ಫಸ್ಟ್. ಇವ್ರು ರೆಡಿಯೋಕ್ಕಿಂತ ಮುಂಚೆ ಅವ್ರು ಸೇಫ್ ಗಾರ್ಡ್ ಮಾಡಿ ಆಮೇಲೆ ಮಾಡಿದ ಪ್ರಸಂಗ ತರ್ಬೋದು. 100 to 99 ಸಿನಿಮಾ ನಾಟಕಗಳು ಇಂಥವೇ, ಗೊತ್ತಾಯ್ತಾ? ಈ ಕೊನೆಯ ಸೀನ್ ಅಂತ ತಂದು ಹಾಕ್ಬಿಡ್ತಾರೆ. 4 ಸೀನ್ಗಳಲ್ಲಿ ಎಲ್ಲರೂ ಹಿಡಿದಿರೋದು ಆಯ್ತು ಬಾತೆ ಕೊಡ್ಕೊಳ್ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿಬಿಡ್ತಾರೆ. ಇದು ಕೇಳ್ಕೊಬಿಟ್ಟು ಏನಾಗುತ್ತಾಗ, ಅಟ್ಲೀಸ್ಟ್ ಇನ್ನೊಂದು ಸಿನಿಮಾದಲ್ಲ ಚೇಂಜ್ ಮಾಡ್ಬೋದಲ್ಲ ಕೊನೆ ಪಕ್ಷ, ಅಷ್ಟರಲ್ಲೂ ಅದೇ ಅಡೆ ಬರೇನೆ. ಹಾಗೆ ಮಾಡಬಾರ್ದು. ಅವ್ರು ಮೊದಲು ಬಂದು ಬಂದು ಹಿಡ್ಕೊಂಡು ಹೋಗ್ತಾರೆ, ಕಾಮನ್ ಸೆನ್ಸ್ ಬೇಕು ಇವರಿಗೆ. ಯಾವಾಗ ತಾನು ಅವ್ರು ಹಿಡಿದಿರ್ತಾನೆ, ತಮ್ಮ ಕಡೆಯವ್ರು ಏನು ಮಾಡ್ತಾನೆ ನ್ಯಾಚುರಲಿ, ಅವನು ಹಿಡ್ಕೊಂಡು ಹೋಗೇ ಹೋಗ್ತಾನೆ. ಅದಕ್ಕೆ ಏನು ಮಾಡಬೇಕು ಫಸ್ಟ್, ಇವರು ಅವ್ರಿಗೆ ಆಪತ್ ಬರೋದಂತ ನೋಡ್ಕೊಂಡು ಆಮೇಲೆ ಕೆಲಸ ಮಾಡಬೇಕು. ಅದನ್ನ ತೋರಿಸ್ಕೊಡ್ತಾನೆ ಕೃಷ್ಣ. ಈಗ ಬಂಧೂನ್ ವಧಿಷ್ಯತಿ ಅಥವಾ ನೇಷ್ಯತೆ ಸ್ವಪುರಂ ಬಲಿ, ಅದೇ ಟ್ಯಾಕ್ಟಿಕ್ಸೇ ದುರ್ಯೋಧನ ಮಾಡಿದ್ದು. ಕೃಷ್ಣ ಬಂದ ಹಿಡಿದಾಕೊಂಡ್ಬಿಟ್ರೆ ಪಾಂಡವರು ಸರೆಂಡರ್ ಆಗ್ತಾರೆ. ಕೃಷ್ಣನ ಹಿಡಿದಾಕ್ಬಿಟ್ರೆ ಪಾಂಡವರ ಒಪ್ಪಲೇಬೇಕಾದ್ರೆ ರಾಜ್ಯ ಬೇಡ ಕೃಷ್ಣನ ಬಿಡಿ ಅಂತ ಹೇಳ್ತಾರೆ. ಯಾಕೆ ಗೊತ್ತು, ಕೃಷ್ಣನಿಗೆ ರಾಜ್ಯಕ್ಕಿಂತ ಕೃಷ್ಣ ಪ್ರಿಯ ಅವರಿಗೆ ಅಂತೇಳಿ ಇದನ್ನೆಲ್ಲ ಸಡಿ ಮಾಡಿರ್ತಾನೆ. ಅದು ಕೃಷ್ಣ ಏನು ಮಾಡ್ತಾನಲ್ಲಿ, ಅವನೇನು ಆಣೆ ಬಾರ ತೋರಿಸಿ ಹೋಗ್ಬಿಡ್ತಾನೆ ಅಷ್ಟೇ. ತನ್ನ ವಿಶ್ವರೂಪ ತೋರಿಸಿದಾಗ ಅವ್ರ ಗತಿ ಏನಂತ ಗೊತ್ತಾಗುತ್ತೆ ದುರ್ಯೋಧನ. ಇದೆಲ್ಲ ಓದೋದ್ರಿಂದ ನಿತ್ಯ ಜೀವನದಲ್ಲೂ ಕೂಡ ಆಪತ್ತುಗಳನ್ನು ಎದುರಿಸೋ ಉಪಾಯ ಗೊತ್ತಾಗುತ್ತೆ. ತಸ್ಮಾದ್ಯ ವಿಧಾಶ್ಯಾಮೋ ದುರ್ಗಂ ದ್ವಿಪದ ದುರ್ಗಮಂ ತತ್ರ ಜ್ಞಾತೀನ್ ಸಮಾಧಾಯ ಯವನಂ ಘಾತಯಾಮಹೇ. ಇದಿಷ್ಟು ಕೂಡ ಯೋಚನೆ. ಇತಿ ಸಂಮಂತ್ರ ಭಗವಾನ್ ದುರ್ಗಂ ದ್ವಾದಶ ಯೋಜನಂ. ಇತಿ ಈ ರೀತಿಯಾಗಿ ಸಂಮಂತ್ರ್ಯ ಮಂತ್ರಾಲೋಚನೆ ಮಾಡಿ ಭಗವಾನ್ ಕೃಷ್ಣ, ಭಗವಂತನಾದ ಕೃಷ್ಣ ದುರ್ಗಂ ಅಂದರೆ ದುರ್ಗಮವಾದಂತಹ ದ್ವಾದಶ ಯೋಜನಂ 12 ಯೋಜನ ವಿಸ್ತಾರದ ಅಂತಃಸಮುದ್ರೇ ನಗರಂ ಕೃಷ್ಣೋ ಅದ್ಭುತಮಚೀಕೃಪತ್ ಅಂತ 12 ಯೋಜನ ಅಗಲ 12 ಯೋಜನ ಯುದ್ಧ ಅಲ್ಲಿ ಹರಿವಂಶದಲ್ಲಿ ಹೇಳ್ತಾರೆ. ಒಟ್ಟು 144 ಸ್ಕ್ವೇರ್ ಯೋಜನ ಅಂಥ ಒಂದು ಅಂತಃಸಮುದ್ರೇ ನಗರಂ, ಸಮುದ್ರದ ಒಳಗೆ ಒಂದು ಪಟ್ಟಣವನ್ನು ಕೃಷ್ಣ ಅಚೀಕೃಪತ್ ಕೃಷ್ಣ ನಿರ್ಮಾಣವನ್ನು ಮಾಡಿದ. ಎಷ್ಟದು ಅದ್ಭುತ, ಅತ್ಯದ್ಭುತವಾದ ಪಟ್ಟಣವನ್ನು ಕೃಷ್ಣ ಅಲ್ಲಿ ನಿರ್ಮಿಸಿದ. ಈ ನಿರ್ಮಾಣದ ವಿಧಿವಿಧಾನಗಳನ್ನೆಲ್ಲ ಹರಿವಂಶದಲ್ಲಿ ಹೇಳ್ತಾರೆ, ಏನೇನು ಮಾಡಿದ ಬಟ್ ಡೀಟೇಲ್ಸ್ ಅಲ್ಲಿ ಅಲ್ಲಿ ಕೊಡ್ತಾರೆ. ಅದೇ ಕೃಷ್ಣ ವೈಭವ ಅಂತ ಹೇಳೋದು. ಲೋಕನೀತಿ ತೋರಿಸೋ ದೃಷ್ಟಿಯಿಂದ ಇದನ್ನು ಮಾಡಿದ, ತನ್ನ ಶಕ್ತಿ ತೋರಿಸ್ಲಿಕ್ಕೆ ಆಗಲೇ ಸೃಷ್ಟಿ ಮಾಡಿದ. ಅರ್ಥ ಆಯ್ತಾ? ಶಕ್ತಿ ತೋರಿಸೋದು ಬೇರೆ, ಇದು ಲೋಕನೀತಿ ಎಲ್ಲ ಇದು. ಕೃಷ್ಣ ನಮ್ಮಂತೆ ಯೋಚನೆ ಮಾಡಿದ್ದ ಅಂತ ಆಗೋದಾಗಿದ್ರೆ ಅವತ್ತು ಮಾಡೋಕ್ಕಾಗ್ತಿದ್ದಿಲ್ಲ. ಅರ್ಥ ಆಯ್ತಿಲ್ಲ? ಕೃಷ್ಣನ ಶಕ್ತಿನೇ ಬೇರೆ, ನಮಗೆ ತೋರಿಸೋ ಉಪಾಯನೇ ಬೇರೆ. ಅದಕ್ಕೇನು ಮಾಡಿದಂತೆ, ತಸ್ಯ ಇತಿ ಸಂಮಂತ್ರ ಭಗವಾನ್ ದುರ್ಗಂ ದ್ವಾದಶ ಯೋಜನಂ ಅಂತಃಸಮುದ್ರೇ ನಗರಂ ಕೃಷ್ಣೋ ಅದ್ಭುತಮತಿ ಕೃಪತ್ ದೃಶ್ಯತೆ ಯತ್ರ ಹಿ ತ್ವಾಷ್ಟ್ರಂ ವಿಜ್ಞಾನಂ ಶಿಲ್ಪ ನೈಪುಣಂ. ಅದರ ವೈಶಿಷ್ಟ್ಯ ಏನು ಅಂದರೆ, ಯತ್ರ ಯಾವ ದ್ವಾರಕಾ ಪಟ್ಟಣದಲ್ಲಿ ತ್ವಾಷ್ಟ್ರಂ ವಿಜ್ಞಾನ, ತ್ವಷ್ಟ್ರ ಅಂದರೆ ವಿಶ್ವಕರ್ಮ, ವಿಶ್ವಕರ್ಮನ ನೈಪುಣ್ಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಜಕಣಾಚಾರಿ ಕೃತಿ ಹಾಗೆಲ್ಲ ಕರೀತಾರಲ್ಲ ಶಾಸ್ತ್ರದೊಳಗೆಲ್ಲ, ವಿಶ್ವಕರ್ಮ ನಿರ್ಮಾಣ ಅಂದರೆ ಅತ್ಯದ್ಭುತ. ಸುಂದರಕಾಂಡದಲ್ಲಿ ಹೇಳ್ತಾರೆ ಆಚಾರ್ಯ, ಕೃತಿತ್ತು ವಿಶ್ವಕರ್ಮಣೋಪಿ ಅದಹ್ಯತಾಶ್ಚ ತೇಜಸ. ವಿಶ್ವಕರ್ಮ ಮಾಡ್ದ ಅಂದರೆ ವಂಡರ್ಸ್ ಇರಲೇಬೇಕು ಅದರೊಳಗೆ. ಆ ಕಡೆ ವಿಶ್ವಕರ್ಮನ ತಗೊಂಡ್ರೆ ಆತ ಡಿವೈನ್ ಆರ್ಕಿಟೆಕ್ಟ್, ಈತನ ಮೈನ್ ತಗೊಂಡ್ರೆ ಆತ ರಾಕ್ಷಸರ ಆರ್ಕಿಟೆಕ್ಟ್. ಬಟ್ ಇಬ್ಬರು ಅವನು ಯೋಗ್ಯನೇ, ಮಾಯಾಸರನು ಯೋಗ್ಯನೇ. ತಮಾಷೆ ಅಂದರೆ ಶುಕ್ರಾಚಾರ್ಯ ಭಾರಿ ಯೋಗ್ಯರು ದೈತ್ಯರ ಗುರುಗಳು, ಬೃಹಸ್ಪತ್ಯಾಚಾರ ಭಾರಿ ಯೋಗ್ಯರು ದೇವತೆಗಳ ಗುರುಗಳು, ವಿಶ್ವಕರ್ಮ ಭಾರಿ ಯೋಗ್ಯ ದೇವತೆಗಳ ಇಂಜಿನಿಯರು, ಮಾಯಾಸರ ಭಾರಿ ಯೋಗ್ಯ ದೈತ್ಯರಿಗೆ ಇಂಜಿನಿಯರು. ಅವರೆಲ್ಲ ಯೋಗ್ಯರ ಲೀಡರ್ಶಿಪ್ನಲ್ಲೇ ಬಂದಿರೋದು ಅವರೆಲ್ಲ ಕೂಡ. ಆದ್ರೆ ಇವರಿಗೆ ದುರ್ಗತಿ ಆಗೋದಿಲ್ಲ, ಯಾತಕ್ಕೆ? ಅಪಾಯಿಂಟ್ಮೆಂಟ್ ಅದು. ಅರ್ಥ ಆಯ್ತಾ? ಈಗ ಜೈಲರ್ ಜೈಲ್ ಪೋಸ್ಟ್ ಅಪಾಯಿಂಟ್ ಮಾಡಿ ಜೈಲರ್ ಆಗಿ ಇವ್ರು ಕಳ್ಳಾಗಬೇಕು ಅಂತೇನಿಲ್ಲ. ಜೈಲ್ ಅಧಿಕಾರಿ ಸರ್ಕಾರದವ್ರು ಇರ್ತಾರೆ, ಅವರೇ ಮಾಡ್ಕೊಂಡ್ಬಿಡ್ತಾರೆ. ಜೈಲರೆಲ್ಲ ಕಳ್ಳರು, ಅಧಿಕಾರಿ ಕಳ್ಳಾಗಿಬಿಟ್ರೆ ಗತಿ ಏನಾಗುತ್ತೆ? ಅಧಿಕಾರಿ ಯಾರಾಗಿರ್ತಾನೆ? ಅಪಾಯಿಂಟ್ಮೆಂಟ್ದು ಗೌರ್ಮೆಂಟ್ ಆಫೀಸರ್ ಆಗಿರ್ತಾರೆ. ಅದಕ್ಕೇನೆ ಇವ್ರ ಗುರುಗಳೆಲ್ಲ ಅಪಾಯಿಂಟೆಡ್ ಬೈ ದೇವರು, ಇವ್ರವೇ ಭಾರಿ ವಿಶ್ವಾಸ ಅವರಿಗೆ ತಮ್ಮ ಗುರುಗಳ ಮೇಲೆ. ಅವರು ಕೂಡ ಏನು ಮಾಡ್ತಿದ್ರು? ಲೆಕ್ಕಾಚಾರ ಲೆಕ್ಕಾಚಾರ, ಮಿಸ್ಗೈಡ್ ಮಾಡ್ತಿದ್ದಿಲ್ಲ ಅವ್ರನ್ನ. ತಾವು ಕೇಳಿದ ಫೈನಲ್ ತತ್ವ ಕೇಳ್ತಿದ್ದಾರೆ, ಅವ್ರು ಹೇಳ್ತಿದ್ದಿಲ್ಲ. ಎಸ್ ಎಚ್ ಉಳಿದಲ್ಲಿ ಏನು ಮಾಡ್ತಿದ್ರು ಅವರು? ಅದ್ರ ಪ್ರಕಾರ ಹಡ್ಕೊಂಡು ಹೋಗ್ತಾ ಇದ್ರು. ಅಂದರೆ ವಿಶ್ವಕರ್ಮ ಸಭೆ ಮಾತ್ರ ನೋಡಿ, ವಾಕ್ಯ ನೋಡಿಕೊಳ್ಳಿ. ಇಂದ್ರಪ್ರಸ್ಥ ಕಟ್ಟಿದ್ದು ವಿಶ್ವಕರ್ಮ, ಸಭೆ ಮಾಡಿದ್ದು ಮಾತ್ರ ಮಯಾಸು. ಅದನ್ನ ಕನ್ಫ್ಯೂಷನ್ಗೆ ಅವಕಾಶನೇ ಇಲ್ಲ. ಅರ್ಥ ಆಯ್ತಾ? ಆಯ್ತಲ್ಲ, ಈಗ ಪಟ್ಟಣ ಕಟ್ಟಿದ್ದೊಬ್ಬ, ಸಭೆ ಕಟ್ಟಿದ್ದೊಬ್ಬ. ಸೊ ಮೇಜರ್ ಪೋರ್ಷನ್ ಯಾರ್ದಾಯ್ತು? ವಿಶ್ವಕರ್ಮ. ಸಭೆ ಪೋರ್ಷನ್ ಇತ್ತಂದಾಯ್ತು ತತ್ರ. ಅದರಿಂದ ಏನಾಯ್ತು? ಇದರಿಂದ ಇಬ್ಬರು ಎಕ್ಸ್ಪರ್ಟ್ಗಳು ಕಾಂಬಿನೇಷನ್ ಸಿಕ್ಕಾಗಾಯ್ತು. ಹೌದಲ್ಲ? ಭಾರಿ ಎಕ್ಸ್ಪರ್ಟ್ಗಳು, ಒಬ್ಬರು ಊರು ಕಟ್ಟಿದ, ಒಬ್ಬರು ಇದನ್ನು ಕಟ್ಟಿದ. ಆ ರೀತಿಯಾಗಿತ್ತು. ಅಂತಃಸಮುದ್ರೇ ನಗರಂ ಕೃಷ್ಣೋ ಅದ್ಭುತಮಚೀ ಕೃಪತ್ ದೃಶ್ಯತೆ ಯತ್ರ ಹಿ ತ್ವಾಷ್ಟ್ರಂ ವಿಜ್ಞಾನಂ ಶಿಲ್ಪ ನೈಪುಣಂ. ಶಿಲ್ಪ ನೈಪುಣಂ ಆರ್ಕಿಟೆಕ್ಚರ್ ವಂಡರ್ ನೋಡಬೇಕು ಅಂದ್ರೆ ಅಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ದ್ವಾರಕೆಯಲ್ಲಿ ಇವತ್ತಿಗೂ ಕೂಡ ಅವಶೇಷ ಸಿಕ್ಕಿದೆಯಲ್ಲ, ಪೂರ್ತಿ ದ್ವಾರಕೆ ಅಂತ ಹೇಳೋಕ್ಕಾಗದೆ ಹೋದರೂ ಕೂಡ ಅಲ್ಲಿ ಎಷ್ಟೋ ಸರ್ತಿ ಪುನರ್ನಿರ್ಮಾಣ ಆಗಿದೆ. ಆ ನಂತರ ಜನಗಳು ಉಪಯೋಗ ಮಾಡ್ಕೊಂಡಿದ್ದಾರೆ ಅದನ್ನು. ಆ ಲೆಕ್ಕ ಹಾಕಿದರೆ ಇವತ್ತಿಗೆ ಅದು ವಂಡರ್ ಅಂತ ಹೇಳ್ತಾರೆ. ಇದರೊಳಗೆ ಇವರು ಎಷ್ಟೋ ಟ್ರೈಂಟಿಫಿಕ್ ಇದೆಲ್ಲ ಚೇಂಜ್ ಆಗಿಬಿಡ್ಬೇಕು ಅದು ನೋಡಿದ ಮೇಲೆ. ಅಷ್ಟು ಅಡ್ವಾನ್ಸ್ ಆಗಿದ್ದಾರೆ ಅಲ್ಲಿ. ಅವರು ಹೇಗೆದ್ದ ಹಳಗಳನ್ನು ಪಡ್ತಿದ್ರು, ಯಾವ ರೀತಿ ಯುದ್ಧ ಸಾಮಗ್ರಿ ಮಾಡ್ಕೊಂಡಿದ್ರು, ಸಮುದ್ರದ ಮುಖ್ಯದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಎಲ್ಲ ಅವರೆಲ್ಲ ಪುಸ್ತಕ ಬರೆದ ರೀತಿಗೆ ಅದೇನೇ ಸಿಕ್ಕಿದೆ ಅವೆಲ್ಲ ಕೂಡ ಅಷ್ಟು ವಿಷಯ ಪೂರ್ವವಾದಂಥ. ಇವತ್ತು ಜಗತ್ತಿನೊಳಗೆ ಅಷ್ಟು ಪರ್ಫೆಕ್ಟ್ ಆಗಿರೋ ಇವು ಸಿಗೋದಿಲ್ಲ, ಹಾರ್ಬರ್ ಬದಲಾದವುಗಳು. ಆ ಕಾಲಕ್ಕೆ ಅದಿತ್ತು ಅಂತ ಇವರು ತೀರ್ಮಾನ ಮಾಡಿ ಹೇಳ್ತಾರೆ. ರಥ್ಯ ಚತ್ವಾರ ವೀಥೀಭಿ ಯಥಾ ವಾಸ್ತು ವಿನಿರ್ಮಿತಂ. ನೋಡಿ ಇಂಪಾರ್ಟೆಂಟ್ ಪಾಯಿಂಟ್. ಯಥಾ ವಾಸ್ತು, ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ನಿರ್ಮಾಣವಾಗಿದ್ದ ಪಟ್ಟಣ ಅದು. ಯಥಾ ರಥ ರಥ್ಯ ಚತ್ವರ ವೀಥೀಭಿ. ರಥ್ಯ ಅಂದರೆ ರಥ ಹೋಗೋ ದಾರಿ, ಚತ್ವರ ಅಂದರೆ ಸರ್ಕಲ್ಗಳು, ವೀಥಿ ಅಂದರೆ ಬೀದಿಗಳು. ಇದು ಕ್ರಾಸ್ಗಳಿದ್ದಾಗ ಅದು ಮೇನ್ ರೋಡು, ಕ್ರಾಸು, ಸರ್ಕಲ್ಲು. ಅವುಗಳಿಂದ ವಾಸ್ತು ಪ್ರಕಾರ ಎಲ್ಲ ಕೂಡಿತ್ತು. ಸುರದ್ರುಮಲತೋದ್ಯಾನ ವಿಚಿತ್ರೋಪವನಾನ್ವಿತಂ. ಸುರದ್ರುಮಲತೋದ್ಯಾನ, ದೇವಲೋಕದ ಮರಗಳು, ದೇವಲೋಕದ ಬಳ್ಳಿಗಳು, ಉದ್ಯಾನಗಳು, ವಿಚಿತ್ರವಾಗಿರ್ತಕ್ಕ ಉಪವನಗಳು, ವನ ಉಪವನ ಅವುಗಳಿಂದ ಕೂಡಿತ್ತು. ಹೇಮಶೃಂಗೈಹಿ ದಿವಿ ಶೃಗ್ಭಿಹಿ ಸ್ಫಾಟಿಕಾಟ್ಟಾಲ ಗೋಪುರೈಹಿ ರಾಜತಾರ ಪುಡೈ ಕೋಷ್ಟೈಹಿ ಜುಷ್ಟಂ ಹೈಮೈಹಿ ಸ್ವಲಂಕೃತೈಹಿ. ಹೇಮಶೃಂಗೈಹಿ ದಿವಿ ಶೃಗ್ಭಿಹಿ, ಎಂಥೆದ್ದ ಮನೆಗಳಿದ್ವು ಅಂದರೆ ಬಂಗಾರದ, ಅದಕ್ಕೆ ರೂಫ್ಗಳಿಗೆಲ್ಲ ಕೂಡ ದಿವಿಶೃ ಗಗನಚುಂಬಿ. ದಿವ್ಯಶೃಗ್ಭಿ ಅಂದ್ರೆ ಏನು? ಗಗನಚುಂಬಿ ಕಟ್ಟಡಗಳು. ಸ್ಫಾಟಿಕ ಅಟ್ಟಾಲ ಗೋಪುರ, ಸ್ಫಟಿಕದ ಅಟ್ಟಾಲಗಳು ಅಂದರೆ ಅಟ್ಟದ ಮನೆಗಳು, ಆಮೇಲೆ ಗೋಪುರಗಳಿಂದ ಕೂಡಿದ್ದಂತಹ ಪಟ್ಟಣ. ರಾಜತಾರ ಪುಟೈಹಿ ಕೋಷ್ಟೈಹಿ ಜುಷ್ಟಂ ಹೈಮೈಹಿ ಸ್ವಲಂಕೃತೈಹಿ. ರಾಜತೈಹಿ ರಜತಮಯಿಹಿ, ಆಮೇಲೆ ಲೋಹ ವಿಶೇಷೈಹಿ. ಒಂದು ಕಡೆಗೆ ರಜತಗಳು, ಒಂದು ಕಡೆಗೆ ಲೋಹ ವಿಶೇಷ. ರಾಜತಾರ ಅಂತ ಹೇಳಿದರೆ ಬೆಳ್ಳಿ ಹೆಚ್ಚಿರತಕ್ಕಂಥ ವಿಶೇಷವಾದಂಥ ಕೆಲವು ಲೋಹ, ಅದರಿಂದ ಕೂಡಿದಂಥ ಕೋಣೆಗಳು, ಕೋಷ್ಟ ಅಂದರೆ ಕೋಣೆಗಳು. ಜುಷ್ಟಂ ಹೈಮೈಹಿ ಸ್ವಲಂಕೃತೈಹಿ, ಎಲ್ಲ ಚಿನ್ನದ ಅಲಂಕಾರ ಅವಕ್ಕೆಲ್ಲ ಕೂಡ. ದ್ವಾರಕ್ಕೆ ಮುಖ್ಯವಾಗಿ ಏನಾಗಿತ್ತು? ಚಿನ್ನದ ಪಟ್ಟಣ, ಸುವರ್ಣನಗರಿ ಅಂತ ಕರೀತಾರೆ. ಹೇಮಶೃಂಗೈಹಿ, ಅದಕ್ಕೆ ಹೇಮಶೃಂಗಗಳು ಅಂತ ಹೇಳಿದ್ರಿಂದ ಚಿನ್ನದ ಕೊಡು ಶಿಖರಗಳು. ದಿವಿ ಶೃಗ್ಭಿ ಬಹಳ ಎತ್ತರ. ಸ್ಫಾಟಿಕಾಟ್ಟಾಲ ಗೋಪುರೈಹಿ ರಾಜತಾರ ಪುಟೈ ಕೋಷ್ಟೈಹಿ ಜುಷ್ಟಂ ಹೈಮೈಹಿ ಸ್ವಲಂಕೃತೈಹಿ. ಯಥಾ ವಾಸ್ತು, ವಾಸ್ತುಲಕ್ಷಣ ಮನತಿಕ್ರಮ್ಯ ಸೃಷ್ಟಿಯಾಗಿತ್ತು. ವೀಥಿ ಎಂಬುದಕ್ಕೆ ಅರ್ಥ ಬರೀತಾರೆ ವಣಿಜಾ ಮಾರ್ಗ, ಅವೆನ್ಯೂ ರೋಡ್ ಆಟ ವಣಿಜಾ ಮಾರ್ಗ, ಅವೆಲ್ಲ ವೀಥಿಗಳು. ರಥ್ಯ ಅಂದ್ರೆ ರಾಜಮಾರ್ಗಗಳು, ಅಲ್ಲಿ ಓಡಾಟಕ್ಕೆ ಪ್ರಾಧಾನ್ಯ, ಇಲ್ಲಿ ವ್ಯಾಪಾರಕ್ಕೆ ಪ್ರಾಧಾನ್ಯ, ಕಮರ್ಷಿಯಲ್ ಸ್ಟ್ರೀಟ್ ಅದು. ರತ್ನಕೂಟೈಹಿ ಗೃಹೈರ್ ಹೈಮೈಹಿ ಮಹಾಮರಕತ ಸ್ಥಳೈಹಿ ವಾಸ್ತೋಷ್ಪತೀನಾಂಚ ಗೃಹೈಹಿ ಬಲಭೀಭಿಶ್ಚ ನಿರ್ಮಿತಂ. ರತ್ನಕೂಟೈಹಿ ಗೃಹೈಹಿ ಹೈಮೈಹಿ, ಬಂಗಾರದ ಮನೆಗಳು, ರತ್ನದ ಅಲಂಕಾರ ಅವಕ್ಕೆಲ್ಲ. ಮಹಾಮರಕತ ಸ್ಥಳೈಹಿ, ಸ್ಥಳಗಳು ಅಂದ್ರೆ ಫ್ಲೋರಿಂಗ್ ಎಲ್ಲ, ಇಂದ್ರನೀಲ ಮಣಿಯ ಫ್ಲೋರಿಂಗ್ ಮಾಡ್ತಿದ್ರಂತೆ. ಇಂದ್ರನೀಲ ಮಣಿಗಳ ಫ್ಲೋರಿಂಗ್, ರೂಫ್ ಎಲ್ಲ ಚಿನ್ನದ್ದು, ಫ್ಲೋರಿಂಗ್ ಎಲ್ಲ ಇಂದ್ರನೀಲ ಮಣಿಗಳು. ನಾವು ಗ್ರಾನೈಟು, ಬಾಟ್ಬಾಲ್ ಅಂತ ಕರಿತೇವಲ್ಲ ಆ ಟೈಪ್ ಅದನ್ನು ಹಾಕ್ತೀವಿ. ಇವೊಂದು ಒಂದು 50-60 ವರ್ಷಗಳ ಗ್ರಾನೈಟ್ ಅದನ್ನು ಅರ್ಥ ಆಗ್ತಿದ್ದಿಲ್ಲ ಯಾರಿಗೂ. ಗ್ರಾನೈಟ್ ಫ್ಲೋರಿಂಗು, ಗ್ರಾನೈಟ್ ಇವೆಲ್ಲ ಬರುತ್ತೆ, ಸ್ಲ್ಯಾಬ್ಸ್ ಅಂದರೆ ಬರ್ತಿತ್ತಲ್ಲ, ಟೈಲ್ಸ್ ಅಂದರೆ ಯಾರಿಗೂ ಅರ್ಥ ಆಗ್ತಿದ್ದಿಲ್ಲ. ಇವತ್ತು ಅದು ಕಾಮನ್ ಆಗೋಗ್ಬಿಟ್ಟಿದೆ. ಗೃಹೈಹಿ ಆ ಸಾಮಾನ್ಯ ರೆಡ್ ಇಂದೋಗ್ಬಿಟ್ಟು ಏನಾಗತ್ತಾಗ, ರೆಡ್ ಗ್ರಾನೈಟ್ ಹಾಕಿಬಿಟ್ರೆ ಹವಳ, ಇವ್ರು ಹಳದ ಉಪಯೋಗಿಸ್ತಿದ್ರೆ ಅದು ಫ್ಲೋರಿಂಗಿಗೆಲ್ಲ ಹವಳ, ರೆಡ್ ಆಕ್ಸೈಡ್ ಹಾಕೋದು, ರೆಡ್ ಗ್ರಾನೈಟ್ ಹಾಕೋದೆಲ್ಲ ಹವಳದ, ನಮಗೆ ಹವಳ ಸಿಗೋದಿಲ್ಲ ಅದರಿಂದ ಬಣ್ಣ ಹೊಡೆಯೋ ಗಿರಿ. ಇಲ್ಲ 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 ನೋಡ್ತಾರೆ, ಅಲ್ಲ ಅಲ್ಲ ಮೊದಲಿಂದ ಇದೆ, ಮೊದಲಿಂದ ಇವತ್ತು ಹಳೆ ಮಠಗಳು ಎಲ್ಲ ಕಟ್ಟಿರೋದೆಲ್ಲ ವಾಸ್ತು ಪ್ರಕಾರನೇ, ಗೊತ್ತಾಯ್ತಾ? ಕೃಷ್ಣನ ಗುಡಿ ಇದೆ, ಅನಂತೇಶ್ವರನ ಗುಡಿ ಇದೆ, ಮಧು ಸರೋವರ ಇದೆ, ಈಶಾನ್ಯಕ್ಕೆ ನೀರಿರಬೇಕು, ಕರೆಕ್ಟಾಗಿ ಹಾಕಿದೆ ಆ ರೀತಿ ಹಾಕಮ್ಮ. ಈ ತರಗೆ ಉತ್ತರಕ್ಕಿದೆ ಚಂದ್ರಮೌಳೇಶ್ವರಿಗೆ ನಿಯಮಗಳಿವೆ, ಎಲ್ಲ ಪ್ರಾಚೀನ ಕಟ್ಟಡಗಳು ನೋಡ್ಕೊಂಡ್ಬಿಟ್ರೆ ಇರೋದಕ್ಕೆ ವಾಸ್ತು ಪ್ರಕಾರ ಕಟ್ಟಿದರೆ ಅವು ಬಾಳಿಕೆ ಬರುತ್ತೆ, ಏಳಿಗೆ ಬರುತ್ತೆ ಅಂತ ಅರ್ಥ. ಹಾಂ, ಅತನೆಲ್ಲ ವಿಶೇಷ ಹೇಳಿದ್ದಾರೆ. ರತ್ನಕೂಟೈಹಿ ಗೃಹೈರ್ ಹೈಮೈಹಿ ಮಹಾಮರಕತ ಸ್ಥಳೈಹಿ ವಾಸ್ತೋಷ್ಪತೀನಾಂ, ವಾಸ್ತೋಷ್ಪತಿಗಳು ಅಂದರೆ ವಾಸ್ತುದೇವತಾನಾಂ ಜಗ್ರಹೀ ವಲಭೀವಿಶ್ಚ ನಿರ್ಮಿತಂ. ವಾಸ್ತುದೇವತೆಗಳ ಗ್ರಹಗಳು ಅಂದ್ರೆ ಏನು? ಮನೆಯಲ್ಲಿ ಒಂದು ಕಡೆ ವಾಸ್ತುಪುರುಷ ಸನ್ನಿಧಾನ ಅಂತ ಹಾಕ್ತಾರೆ, ಒಂದು ಕಡೆಗೆ ಅಲ್ಲಿ ಉಪಯೋಗಿಸ್ಬಾರ್ದು ಆ ಜಾಗ, ರಿಸರ್ವ್ ಅದು, ಅದಕ್ಕೆ ವಾಸ್ತುದೇವತೆಗಳ ಜಾಗ ಅಂತೇಳಿ. ಅದಕ್ಕೆ ಯಾತಕ್ಕೋಸ್ಕರ ಸರಿಯಾಗಿ ಕಟ್ಟಿಸ್ಬೇಕು ಅಂದರೆ ಆಯಾ ಸ್ಥಳ ಆಯಾ ದೇವತೆಗಳಿರ್ತಾರೆ, ಅವರವರಿಗೆ ಮಾಡಿದರೆ ಕರೆಕ್ಟ್ ಸೂಟ್ ಆಗುತ್ತೆ. ಬೇರೆ ಕಡೆ ಮಾಡಿಬಿಟ್ರೆ ಏನಾಗುತ್ತದೆ? ಅವಲಕ್ಷಣ ಆಗೋದ್ರಿಂದ ಸಿದ್ಧಿ ಬರೋದಿಲ್ಲ ಅಂತ ಅರ್ಥ. ನಿರ್ಮಿತಂ ಚಾತುರ್ವರ್ಣ್ಯ ಜನಾಕೀರ್ಣಂ ಯದೂನಾಂಚ ಗೃಹೈರಸತ್. ಚಾತುರ್ವರ್ಣ್ಯ ಜನಾಕೀರ್ಣಂ, ನೋಡಿ ನಾಲ್ಕು ವರ್ಣದ ಜನಗಳು ಅಲ್ಲಿದ್ದಾರೆ. ಯದೂನಾಂಚ ಗೃಹೈರಸತ್, ವಿಶೇಷವಾಗಿ ಯಾದವರು ಕ್ಷತ್ರಿಯರು. ಈ ಹೊಸ ವಿಷಯ ಏನು ಗೊತ್ತಾಯಿತು ಅಂದರೆ ಅದು ಯದುಪುರಿ ಅಂತಾಯಿತು. ಯದುನಗರ ಅಂದರೆ ಯಾದವರೆಲ್ಲ ಯಾರವರು? ಕ್ಷತ್ರಿಯರು. ಬರೀ ಕ್ಷತ್ರಿಯರೇ ತುಂಬಿದ್ದರೆ ಅಂದರೆ ಇಲ್ಲ, ಎಲ್ಲರೂ ಇದ್ರು, ಚಾತುರ್ವರ್ಣ್ಯದವರು ಇದ್ರು, ಹೆಚ್ಚವರಿದ್ರು. ಯದು ಯಾದವರು ಹೆಚ್ಚಿದ್ದರಿಂದ ಯದುಕುಲ, ಯದು ಪಟ್ಟಣ ಅದು. ಅದು ಬೇರೆ ವರ್ಣದವರು ಇದ್ದೇ ಇದ್ರು. ಸುಧರ್ಮಾಂ ಪಾರಿಜಾತಂಚ ಮಹೇಂದ್ರ ಪ್ರಾಹಿಣೋದ್ಧರೇಹೇ. ಅದಕ್ಕೆ ಫರ್ನಿಷ್ ಮಾಡಬೇಕಾಗಿತ್ತಲ್ಲ, ದ್ವಾರಕಾಪಟ್ಟಣ ಕಟ್ಟಿದ ಮೇಲೆ. ಸುಧರ್ಮಾಂ ಪಾರಿಜಾತಂಚ ಮಹೇಂದ್ರ ಪ್ರಾಹಿಣೋದ್ಧರೇಹೇ. ಸುಧರ್ಮ ಅಂತ ಇಂದ್ರದೇವರ ಸಭೆ ಹೆಸರು. ಅದನ್ನ ಮತ್ತು ಪಾರಿಜಾತ ವೃಕ್ಷವನ್ನ ಇಂದ್ರದೇವರು ಏನ್ ಮಾಡಿದ್ರಂತೆ, ಆ ಕೃಷ್ಣನ ಸೇವೆಗೋಸ್ಕರ ಕಳಿಸಿಕೊಟ್ರಂತೆ. ಯತ್ರ ಚಾವಸ್ಥಿತೋ ಮರ್ತ್ಯೋ ಮರ್ತ್ಯಧರ್ಮ ಇರ್ವಿ ಯುಜ್ಯತೆ. ಬಹಳ ಇಂಪಾರ್ಟೆಂಟ್ ಇದು. ಯಾವ ದ್ವಾರಕೆಯಲ್ಲಿದ್ದರೆ ಮನುಷ್ಯನಿಗೆ ಮನುಷ್ಯ ಧರ್ಮ ಯಾವುದು ಅಟ್ಯಾಕ್ ಆಗೋದಿಲ್ವ? ಮನುಷ್ಯ ಧರ್ಮಗಳು ಅಂದ್ರೆ ಯಾವುದು? ಹಸಿವು, ಬಾಯಾರಿಕೆ, ವೃದ್ಧಾಪ್ಯ, ಜ್ವರಾದಿಗಳು, ಸಾವು, ಇವೆಲ್ಲ ಯಾರಿಗೆ ಬರೋದು? ಮನುಷ್ಯರಿಗೆ ಬರೋದು. ಅದ್ಯಾವ್ದು ದ್ವಾರಕೆಯಲ್ಲಿದ್ದವರಿಗೆ ಬರೋದಿಲ್ಲ. ಅದು ತೀರ್ಥಕ್ಷೇತ್ರಗಳ ವೈಭವ ಅದು. ಒಂದು ದ್ವಾರಕೆ ಹೋಗಿ ಬಂದರೆ ರೋಗ ವಾಸಿಯಾಗುತ್ತೆ, ಮನುಷ್ಯ ಧರ್ಮಗಳಿಂದ ಮನುಷ್ಯ ದೂರ ಆಗ್ತಾರೆ ಎಂಬುದಕ್ಕೆ ಒಳ್ಳೆ ನಿದರ್ಶನ ಇದೆ. ಯತ್ರ ಚಾವಸ್ಥಿತೋ ಮರ್ತ್ಯೋ ಮರ್ತ್ಯಧರ್ಮೈಹಿ ವಿಯುಜ್ಯತೆ. ನೋಕದಲ್ಲಿ ಹಾಗೆ ಫ್ರಿಜ್ ಒಳಗೆ ಇಟ್ಬಿಟ್ಟು ಏನಾಗುತ್ತೆ? ಈಗ ಫಾರಿನ್ ಅಟ್ರಾಸ್ಫಿಯರ್ ವಾತಾವರಣ ಬರಲ್ಲ, ಅಲ್ಲಿ ಚೇಂಜ್ ಆಗಿಬಿಡುತ್ತೆ. ಅಲ್ಲಿದ್ದಾಗ ತಣ್ಣಗಿದ್ದುಬಿಟ್ಟು ಹೇಗೆ ಚೇಂಜ್ ಆಗುತ್ತೋ ಮನೆಯೊಳಗೇನೆ ಆ ಚೇಂಜಸ್ ಹೇಗೆ ಆಗುತ್ತೋ ಆ ರೀತಿಯಲ್ಲಿ ದ್ವಾರಕೆಯಲ್ಲಿದ್ದವರಿಗೆ ಮನುಷ್ಯರ ಧರ್ಮಗಳು ಯಾವುದು ಲೇಪ ಆಗ್ತಿರಲಿಲ್ಲ. ಯತ್ರ ಪ್ರಿಯಂ ದೇವದೇವಸ್ಯ ಯತ್ಪ್ರಿಯಂ ದೇವದೇವಸ್ಯ ವಿಷ್ಣೋ ಕ್ಷೀರೋದವಾಸಿನಃ. ಯತ್ಪ್ರಿಯಂ ದೇವದೇವಸ್ಯ ವಿಷ್ಣೋ ಕ್ಷೀರೋದವಾಸಿನ. ಅತ್ಯಂತ ಪ್ರಿಯ ವಿಷ್ಣುವಿಗೆ, ದೇವದೇವನಾದ ವಿಷ್ಣುವಿಗೆ ಅತ್ಯಂತ ಪ್ರಿಯ. ಯಾತಕ್ಕೆ ದ್ವಾರಕಾ ಪ್ರಿಯ ಅಂದರೆ ಆ ತೀರದ ಕ್ಷೀರ ದ್ವೀಪದೊಳಗೆ. ಅದಕ್ಕೆ ಆ ಥರ ಹೋಮ್ ಪಿಚ್ ಆಗೋದು ಯಾವಾಗ ದ್ವಾರಕೆ ಅಂದರೆ ಸುತ್ತ ಸಮುದ್ರ ಅಲ್ಲ, ಸರಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಆರಾಮಾಗಿದ್ದಾಗ ಆಗುತ್ತೆ ದೇವರಿಗೆ. ಅವೆಲ್ಲ ಇಲ್ಲ, ಲೋಕದೃಷ್ಟಿಯೊಳಗೆ ಕ್ಷೀರ ಸಮುದ್ರದಲ್ಲಿರ್ತಕ್ಕಂಥ ದೇವರು ಈ ಸಮುದ್ರಗಳು ಸೇರಿಕೊಂಡ. ದೇವದೇವ ಕ್ಷೀರೋದವಾಸಿನ ಏನ ಅದು ಪಾರಿಜಾತ ಕೊಟ್ಟ ಅಂತ ಹೇಳಿದ್ರೆ ಸ್ಯಾಂಪಲ್ ಟೈಪ್ ಕೊಟ್ಟಿದ್ದು. ಅಲ್ಲಿ ನಿಜವಾದ ಅಲ್ಲಿ ಒರಿಜಿನಲ್ ಹಾಕಿ ತೊಗೊಂಬರ್ತಾರಾಗ. ಅದು ಎಷ್ಟೋ ಇದ್ವಲ್ಲ ಮೂಲ ವೃಕ್ಷ, ಅದು ಮೂಲ ವೃಕ್ಷ ಸಸಿಗಳಿದ್ದೆ ಕೆಲವು ಇವೆಲ್ಲ, ಆ ಮುಂದೆ ತರೋದು ಮೂಲ ವೃಕ್ಷನೇ. ಎಷ್ಟೇ ಕೊಟ್ಟರು ಕೂಡ ಒರಿಜಿನಲ್ ಒರಿಜಿನಲ್ಲೇ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಇದ್ದಾಗ. ಅದರಲ್ಲಿ ಕೊಡಬೇಕಾದ್ರೂ ಕೂಡ ಹಣ್ಣಿಗಿಂಡು ಕೊಡೋದು. ನಾವು ನೋಟ್ ಹಾಕ್ಬೇಕಾದ್ರೆ ಏನು ಮಾಡ್ತೇವೆ ಸಾಮಾನ್ಯ? ಹಳೆ ನೋಟ್ ಹಾಕ್ತಾನಲ್ಲ, ಎರಡು ವ್ಯಾಲಿ ಒಂದೇ ಇದ್ರು ಕೂಡ ಯಾವ ನೋಟ್ ಹಾಕ್ತಾನೆ? ಹೊಸ ನೋಟ್ ಹಾಕೋದಿಲ್ಲ, ಹಳೆ ನೋಟ್ ಹಾಕೋದು ಮನುಷ್ಯನ ಪದ್ಧತಿ ಇದೆ ಆ ರೀತಿ. ಅದನ್ನೇ ತೊಗೊಂಡ್ಬಿಟ್ರೆ ಹೇಗೋ ಹಾಕಿ, ಆಮೇಲೆ ಹೊಸ ನೋಟ್ ಹಾಕಿಬಿಡ್ತಾರೆ, ಆ ಹಳೆ ನೋಟ್ ಸಿಗುತ್ತೆ, ಇಷ್ಟು ಸಂಕಟ ಆಗಿಬಿಡುತ್ತೋ, ಈ ಸಿಕ್ಕ ಬದಲೇ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತೋ ಅಂಥೇಳಿ ಮನುಷ್ಯನ ಸ್ವಭಾವ. ಶ್ಯಾಮಯಿಕ ಕರ್ಣಾನ್ ವರುಣೋ ಹಯಾನ್ ಶುಕ್ಲಾನ್ ಮನೋಜವಾನ್ ದದೌ ಸಹಸ್ರ ಸಂಖ್ಯಾತಾನ್ ದೇವದೇವಾಯ ತೋಯರಾಟ್. ಆಗ ಒಬ್ಬೊಬ್ಬ ದೇವತೆಗಳು ಕೂಡ ತಮ್ಮಲ್ಲೇನು ಸ್ಪೆಷಲ್ ಇರ್ತಾರೆ ಎಲ್ಲ ಕೊಡ್ತಾ ಬಂದ್ರಂತೆ. ಇಂದ್ರದೇವರ ಸ್ಪೆಷಲ್ ಏನಾಗಿತ್ತು? ಸುಧರ್ಮ ಪಾರಿಜಾತಾದಿಗಳು, ಅದನ್ನು ಅವರು ಕೊಟ್ಟರು. ವರುಣದೇವರಿಗೆ ಏನು ಬೇಕಿತ್ತೀಗ? ಶ್ಯಾಮಯಿಕ ಕರ್ಣಾನ್ ವರುಣ ಹಯಾನ್ ಶುಕ್ಲಾನ್ ಮನೋಜವಾನ್. ಒಂದೇ ಕಿವಿ ಕಪ್ಪಿರತಕ್ಕಂತಹ ಬಿಳಿ ಬಣ್ಣದ ಮನೋವೇಗದ ಮನೋಜವಾನ್ ಮನೋವೇಗದ ಕುದುರೆಗಳನ್ನು ಸಹಸ್ರ ಸಂಖ್ಯಾತ ಸಾವಿರ ಕುದುರೆ ಕೊಟ್ಟರಂತೆ. ಅದೇ ಇವ್ರು ಬಂದಿದ್ದಾಗ ರುಚಿಕರ ಕಥೆಯೊಳಗೆ ಏನು ಬಂತು? ಆ ಗಾಜಿರಾಜ ಕೇಳಿದ, ಸಾವಿರ ಕುದುರೆಗಳು ಬೇಕು ನನಗೆ ಒಂದು ಕರ್ಣದ್ದು ಅಂತ ಕೇಳಿ ತಗೊಂಡ್ರು. ಕೃಷ್ಣ ತಾನೇ ತಂದು ಕೊಟ್ಬಿಟ್ಟ. ದದವು ಸಹಸ್ರ ಸಂಖ್ಯಾತ ದೇವದೇವಾಯ ತೋಯರಾಟ್. ಏನ ಮನೋವೇಗದ ಕುದುರೆಗಳು, ಫಾಸ್ಟ್ ಅಂತ, ಭಾರಿ ವೇಗದ ಕುದುರೆಗಳು ಅಂತ. ಮನೋವೇಗ ಅಂತ ಹೇಳಿದ್ರೆ ಇದೆಲ್ಲ ಕೆಲವೆಲ್ಲ ಅಲಂಕಾರ ಗೊತ್ತಾಯ್ತಾ. ಮನೋವೇಗ ಮನಸ್ಸಿನ ವೇಗ ಮನಸ್ಸಿಗೆನೆ, ಅದಕ್ಕಿಂತ ಹೆಚ್ಚು ವಾಯುವೇಗನೆ. ಆದ್ರೆ ಉಳಿದು ಮನೋವೇಗ ಅಂದ್ರೆ ಭಾರಿ ಫಾಸ್ಟ್ ಹೋಗೋ ಅಂತ ಅರ್ಥ. ನೋಡೋಕೆ ಚೆನ್ನಾಗಿತ್ತು, ಡಲ್ ಇದ್ದು ಅಂತ ಅರ್ಥ ಆಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಮನೋಜವಾನ್ ಅಂತ ಹೇಳಿದ್ರು. ದದೌ ಸಹಸ್ರ ಸಂಖ್ಯಾತಾನ್ ದೇವದೇವಾಯತೋ ಯರಾಟ್ ಅಷ್ಟೌ ನಿಧಿಪತಿ ಕೋಶಾನ್ ರಕ್ತ ಪೂರ್ಣಾನ ಪೂರ್ಣ ಅವಿಕ್ಷಯಾನ್. ನಿಧಿಪತಿ ಅಂದ್ರೆ ಕುಬೇರ. ಅಷ್ಟೌ ನಿಧಿಪತಿ ಕೋಶಾನ್, ನಿಧಿಪತಿ ಅಷ್ಟನಿಧಿಗಳು ಅಂತ ಹೆಸರು. ಅಷ್ಟನಿಧಿಗಳಿಂದ ಕೋಶಗಳನ್ನು ಕುಬೇರ ಕೊಟ್ಬಿಟ್ಟನಂತೆ. ಹೇಗಿದ್ವವು? ರತ್ನಪೂರ್ಣಾನ್ ಅವಿಕ್ಷಯ. ರತ್ನಪೂರ್ಣ, ರತ್ನದಿಂದ ತುಂಬಿದಂಥ ಕೋಶಗಳು. ಅವಿಕ್ಷಯಾನ್ ಅಂದ್ರೇನು? ಅವು ಖಾಲಿ ಆಗ್ತಾನೇ ಇದ್ದಿಲ್ವಂತ, ಎಷ್ಟು ಖರ್ಚು ಮಾಡಿದ್ರು ಹಾಗೆ ಇರ್ತಿದ್ವು. ಅಂಥ ಒಂದು ಕೋಶಗಳನ್ನು ಕುಬೇರ ಕೊಟ್ಟ. ತಥಾನ್ನೇ ಲೋಕಪಾಲಾಶ್ಚ ದದುಸ್ವಾಧಿಕೃತಂ ಧನಂ. ಅಷ್ಟೇ ಅಲ್ಲ, ಮೂರು ಜನ ಹೇಳಿಬಿಟ್ರು. ಯಾರ್ಯಾರ್ದಾಯ್ತು ಈಗ? ಇಂದ್ರ ಯಾವ ದಿಕ್ಕು? ಪೂರ್ವ ದಿಕ್ಕು. ಆಮೇಲೆ ವರುಣ ಯಾವ ದಿಕ್ಕು? ಪಶ್ಚಿಮ ದಿಕ್ಕು. ಕುಬೇರ ಯಾವ ದಿಕ್ಕು? ಉತ್ತರ. ಅಷ್ಟು ಹೇಳಿಬಿಟ್ಟು ಉಳಿದೆಲ್ಲ ಸೇರಿಸಿಬಿಡ್ತಾರೆ. ತಥಾ ಅನ್ನೇ ಲೋಕಪಾಲಾಶ್ಚ, ಅದರಂತೆ ಉಳಿದ ಲೋಕಪಾಲಕರುಗಳೆಲ್ಲ ಸ್ವಾಧಿಕೃತಂ ಧನಂ ದದುಹು, ತಮ್ಮಲ್ಲಿ ಏನೇನು ಅಧಿಕೃತವಾಗಿತ್ತೋ ಅದನ್ನು ಕೊಟ್ಟುಬಿಟ್ರು. ಇದು ಲೋಕದ ಪದ್ಧತಿ. ಹಿಂದಿನ ಕಾಲಕ್ಕೆ ಹಳ್ಳಿಗಳಲ್ಲೆಲ್ಲ ಯಾವ್ದು ಚಂದಾಗಿದ್ದ ಕಾರ್ಯಕ್ರಮಕ್ಕೆ ಹಾಕಬೇಕಾದ್ರೆ ಅವ್ರು ಯಾವ್ದು ಬೆಳೀತೋ ಅದು ಕೊಟ್ಬಿಡು, ಅಕ್ಕಿ ಬೆಳೆಯೋರು ಅಕ್ಕಿ ಕೊಡೋದು, ಜೋಳ ಕೊಡೋದು, ಎಕ್ಸ್ಪರ್ಟ್ಗಳು ಯಾವ್ಯಾವುದೋ ಅದು, ವ್ಯಾಪಾರಿಗಳೆಲ್ಲ ತಮ್ಮಿರು ಬೇಕಾ ಇನ್ನೊಂದು ಕೊಡೋದು, ಆ ರೀತಿಯಾಗಿ ಎಲ್ಲರೂ ಒಂದೇ ಕೈ ಕೊಡಬೇಕು ಅಂತೇನಿಲ್ಲ. ಅದರಿಂದ ಅಂಗಡಿ ಹೋಗ್ತಾರೋ ಪ್ರಸಂಗನೇ ಬರ್ತಿರಲಿಲ್ಲ, ಎಲ್ಲ ಅಲ್ಲೇ ಏನಾಗ್ಬಿಡ್ತಿತ್ತು, ಎಲ್ಲ ವೆರೈಟಿನೂ ಬಂದ್ಬಿಡೋದ್ರಿಂದ ಮುದೋಗ್ತಿತ್ತು. ಇಲ್ಲಿ ಹಾಗೇನೆ ದೇವತೆಗಳು ಏನು ಮಾಡಿದ್ರು, ತಮ್ಮ ತಮ್ಮಲ್ಲಿ ಏನಿರ್ತಿತ್ತೋ ಅದನ್ನೆಲ್ಲ ಕೊಟ್ಟಾಕ್ಬಿಟ್ಟು. ಆಗ ಒಂದು ಪ್ರಶ್ನೆ ಬಂತು ನಮಗೆ, ಒಳ್ಳೆ ಕಿರಾಡಿತನ ಆಯ್ತಲ್ಲ ಕೃಷ್ಣಂದಿದು, ಏನೋ ಮಾಡಿ ಒಬ್ಬೊಬ್ಬರಿಂದ ತಗೊಂಡ್ಬಿಟ್ಟು ತಾನು ರಾಜ ಅಂತ ಬೆಳೆದಾಗಾಯ್ತಲ್ಲ ಅಂತ ಕೇಳಿದರೆ, ಹೌದಾನೆ ಕೃಷ್ಣಂದು ಏನೂ ಇರಲೇ ಇಲ್ಲ, ಕಂಡ್ಕೊಂಡವ್ರು ವಸ್ತು ಕೊಟ್ಟರು, ಕೃಷ್ಣ ತಗೊಂಡ್ಬಿಟ್ಟ, ದೊಡ್ಡವನಾಗಿಬಿಟ್ಟ ಅಂದರೆ ಇಲ್ಲಿ ಉತ್ತರ ಕೊಡ್ತಾರೆ. ಈಗ ಯದ್ಯದ್ ಭಗವತಾ ದತ್ತಂ ಆಧಿಪತ್ಯ ಮುಷಸಿದ್ಧಯಿ ಸರ್ವಂ ಪ್ರತ್ಯರ್ಪಯ ಮಾಸು ಹರೌ ಭೂಮಿಗತೆ ನೃಪ. ಉತ್ತರ ಅದಕ್ಕೆ, ಅದೆಲ್ಲ ಅವರು ತಮ್ಮದೆಲ್ಲ ಕೊಟ್ಟಿದ್ದು. ಯದ್ಯದ್ ಭಗವತಾ ದತ್ತಂ ಆಧಿಪತ್ಯಂ, ದೇವರವ್ರು ಏನೇನು ಅಧಿಪತ್ಯ ಖಂಡಿಸಿದ್ದ ಅದನ್ನು ಅವ್ರು ಕೊಟ್ಟರಷ್ಟೇ. ಅದನ್ನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವು ಪಡೆದವರಂತೆ ಕಾಣಿರು ಅಂತ ಹೇಳೋದಕ್ಕೆ ಇದೇ ದೃಷ್ಟಾಂತ. ಅದಿಷ್ಟೆಲ್ಲ ಹೇಳ್ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ಬಿಡೋದ್ರಿಂದ ಕೃಷ್ಣ ಕೊಟ್ಟಿದ್ದನ್ನು ವಾಪಸ್ ಕೊಟ್ಟರೆ ಹೊರತು ಕೃಷ್ಣ ಇವರಿಂದ ತಗೊಂಡು ಕೃಷ್ಣ ದೊಡ್ಡವನಾಗಲಿಲ್ಲ ಎಂಬ ಸ್ಪಷ್ಟೀಕರಣ ಕೊಟ್ಬಿಡ್ತಾರೆ. ಯದ್ಯದ್ ಭಗವತಾ ದತ್ತಂ ಆಧಿಪತ್ಯಂ ಸ್ವಸಿದ್ಧಯೇ, ಆ ಎಲ್ಲ ದೇವತೆಗಳಿಗೂ ಕೂಡ ಪರಮಾತ್ಮ ಆಧಿಪತ್ಯ ಸಿದ್ಧಿಗೋಸ್ಕರ ಏನೇನು ಕೊಟ್ಟಿದ್ದ ಸರ್ವಂ ಪ್ರತ್ಯರ್ಪಯಾಮಾಸು, ಅದನ್ನೆಲ್ಲ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರು. ಹರೌ ಭೂಮಿಗತೆ ಏನು ರೂಪ, ಬರೀ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದಾಗ ದೇವತೆಗಳೆಲ್ಲ ಸಮರ್ಪಣೆ ಮಾಡಿ ಕೃತಕೃತ್ಯರಾಗಿಬಿಟ್ರು. ಇದೇ ಅರ್ಥ, ದೇವರು ನಮ್ಗೆ ಏನು ಕೊಟ್ಟಿರ್ತಾನೆ ಏನು ಮಾಡಬೇಕು ಅದನ್ನು ಸಮರ್ಪಣೆ ಮಾಡೋದು. ಅದೇ ನಮ್ಮದಾಗಿ ಸಮರ್ಪಣೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾತಕ್ಕೆ ಎಲ್ಲ ದೇವರು ಕೊಟ್ಟರು, ನಮ್ಮದೊಂದು ಯಾವುದು ಇಲ್ಲೇ ಇಲ್ಲ. ದೇವರು ಕೊಟ್ಟಿದ್ದೇನೆ ದೇವರಿಗೆ ಕೊಡೋದು ಅಷ್ಟೇ ಹೊರತು ನಮ್ಮದೊಂದು ದೇವರಿಗೆ ಕೊಡೋದು ಅಂತ ಹೇಳಿಕೊಟ್ರೆ ತಪ್ಪೇ ಅದು, ದೇವರದ್ದು ದೇವರಿಗೆ ಕೊಡೋದಷ್ಟೇ. ತತ್ರ ಯೋಗ ಪ್ರಭಾವೇಣ ನಿತ್ವಾಸ್ವಾನ್ ಭಗವಾನ್ ಹರಿಹಿ ಮಧುರಾಯಾಶ್ಚ ರಾಮೇಣ ಕೃಷ್ಣ ಸಮನುಮಂತ್ರಿತ ನಿರ್ಜಗಾಮ ಪುರದ್ವಾರಾತ್ ಪದ್ಮಮಾಲೀ ನಿರಾಯುಧ. ತತ್ರ ಯೋಗ ಪ್ರಭಾವೇಣ ನಿತ್ವಾಸ್ವಾನ್ ಭಗವಾನ್ ಹರಿಹಿ, ಇಷ್ಟೆಲ್ಲ ನಿರ್ಮಾಣ ಮಾಡಿದ ಮೇಲೆ ತಾ ಜನಗಳಿದ್ರಲ್ಲ ಮಧುರೇ ಜನಗಳು, ಅವ್ರನ್ನೇನ್ ಮಾಡಿದ ಕೃಷ್ಣ ಅಲ್ಲಿ ಕರೆದೊಯ್ದ. ಹೇಗೆ ಕರೆದೊಯ್ದ? ಯೋಗ ಪ್ರಭಾವೇಣ, ಯೋಗ ಪ್ರಭಾವದಿಂದ ಓದಿಬಿಟ್ಟ. ಡೀಟೇಲ್ಸ್ ಎಲ್ಲ ಹರಿವಂಶದಲ್ಲಿ ಹೇಳ್ತಾರೆ. ಅವರೆಲ್ಲ ಕಣ್ಮುಚ್ಚಿಯಿಂದ ಕಣ್ಮುಚ್ಚಿದ್ರು, ತೆಗೆದಾಗ ಇಲ್ಲಿದ್ರು. ಯೋಗ ಪ್ರಭಾವದ ಅಷ್ಟೇ ಹೇಳಿಬಿಟ್ರು, ಇವನ್ನು ತೋರಿಸಿದ್ರಲ್ಲಿ ಯೋಗ ಪ್ರಭಾವದ ರೀತಿ ಆಗಿತ್ತು. ಮತ್ತೆ ಸಮುದ್ರ ಹತ್ರ ಬರೋದು, ಮಧ್ಯೆ ದ್ವೀಪ ಕೊಡು ಅಂತ ಕೇಳೋದು ಅಥವಾ ಒಪ್ಪಿಸೋದು, ಅದೆಲ್ಲ ಹರಿವಂಶ ಡೀಟೇಲ್ ಆಗಿ ಹೇಳ್ತಾರೆ. ವಿಷ್ಣು ಪುರಾಣ ಹರಿವಂಶಗಳಲ್ಲಿ ಆ ವಿಷಯ ಬರೋದು. ಬರೀ ನಿರ್ಮಾಣ ಮಾಡಿದ ಅಂತ ಅಷ್ಟೇ ಹೇಳಿಬಿಟ್ಟು ವರ್ಣನೆ ಮಾಡಿದ್ರು ಅಷ್ಟೇ. ಮತ್ತು ದ್ವಾರಕಾಪಟ್ಟಣ ಹೇಗಿತ್ತು ಅಂಬುದನ್ನು ಸಭಾಪರ್ವದಲ್ಲಿ ಸೊ 100 ಶ್ಲೋಕ ವರ್ಣನೆ ಮಾಡ್ತಾರೆ. ಹೆಚ್ಚು ಕಡೆ ಭಾಳ ಡೀಟೇಲೇ ಮಹಾಭಾರತ ವರ್ಣನೆ ಮಾಡ್ತಾರೆ. ಅದೆಲ್ಲ ದ್ವಾರಕಾ ಮಹತ್ವ ಪುಸ್ತಕ ಎಲ್ಲ ಕಲೆಕ್ಟ್ ಮಾಡಿಕೊಟ್ಟು ಒಂದೇ ಕಡೆಗೇನೆ, ವಿಷ್ಣು ಪುರಾಣ, ಭಾಗವತ, ಹರಿವಂಶ, ಮಹಾಭಾರತ ಮತ್ತು ಸ್ಕಂದ ಪುರಾಣ ಎಲ್ಲೆಲ್ಲಿದೆ ಒಂದೇ ಕಡೆ ದ್ವಾರಕೆ ನೋಡಿದ್ರೆ ಸಮಗ್ರ ಚಿತ್ರ ಬರುತ್ತೆ. ಅದು ನೋಡಿದ್ರೆ ಏನು ಮಾಡಿದರು, ದ್ವಾರಕಾ ಪುಸ್ತಕ ಬರೆದವರು ಮೊದಲೇ ಪುಸ್ತಕ ಓದಿದ್ರೆ ಎಕ್ಸಿಬಿಷನ್ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಬರ್ತಿತ್ತು ಅಂತೇಳಿ. ಅವ್ರು ಏನು ಮಾಡಿದರು, ಒಂಥರ ಇದರಲ್ಲಿ ಮಾಡ್ಕೊಂಡು ಹೊರಟು ತಮ್ಮ ಪ್ಲಾನ್ ಪ್ರಕಾರ. ಬಟ್ ಆ ದ್ವಾರಕಾ ವರ್ಣನೆ ಮಾಡ್ಬೇಕಾದ್ರೆ ಎಲ್ಲೇ ಏನಿತ್ತು ಕ್ಲಿಯರ್ ಆಗಿ ಕೊಡ್ತಾರೋ ಆ ಪ್ರಕಾರ ನಾನು ಏನು ಮಾಡಿದ್ರೆ ಆಗ್ತಿತ್ತಾಗ ಒಂದು ಗೊತ್ತು ಗುರಿ ಇದ್ದು ನೋಡಿದಾಗತ್ತೆ ತಿಳಿತಿಲ್ಲ. ಹಾಗೆ ಮಾಡೋದು ಬೇರೆ, ಒಂದು ಸ್ಕೆಚ್ ಇಟ್ಕೊಂಡು ನೋಡೋದು ಬೇರೆ. ಎಲ್ಲ ಕಡೆ ಕೆಲವೊಂದು ನೋಡಿದ್ರು, ಕೆಲವು ನೋಡಿರಲಿಲ್ಲ. ಆ ನೋಡಿದ ಭಾಗದಲ್ಲಿ ಎಷ್ಟು ವಿಷಯ ಸಿಗುತ್ತದೆ. ಸರ್ವಂ ಪ್ರತ್ಯರ್ಪಯಾಮಾಸೌ ಹರೌ ಭೂಮಿಗತೆ ನೃಪ ತತ್ರ ಯೋಗ ಪ್ರಭಾವೇಣ ನೀತ್ವಾ ಅಸ್ವಾನ್ ಭಗವಾನ್ ಹರಿಹಿ ಮಸುರಾಯಾಶ್ಚ ರಾಮೇಣ ಕೃಷ್ಣ ಸಮನುಮಂತ್ರಿತ ನಿರ್ಜಗಾಮಪುರದ್ವಾರಾತ್ ಪದ್ಮಮಾಲೀ ನಿರಾಯುಧ. ಅನೇಕರು ಆಕ್ಷೇಪ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಕೃಷ್ಣ ಓಡೋಗ್ಬಿಟ್ಟ, ಆ ಕಡೆ ಉತ್ತರ ಭಾರತದಲ್ಲ ರಣಚೌಡ ರಾಯ ಅಂತ ಕರೀತಾರೆ. ಯುದ್ಧ ಬಿಟ್ಟು ಓಡೋದವನು ಅಂತೇಳಿ, ಯುದ್ಧ ಬಿಟ್ಟು ಓಡೋಗ್ಲಿಲ್ಲ, ಯುದ್ಧ ಓಡೋದವನು ಅಂತ ಯಾವಾಗ ಆಗ್ತಿತ್ತು? ಇಲ್ಲಿ ಬಂದ್ರೆ ಖಾಲಿ ಖಾಲಿ, ಯಾರು ಇಲ್ಲೇ ಇಲ್ಲ, ಆ ಬೈಕೊಂಡು ಹೋಗಿದ್ರೆ ಆಗ್ತಿತ್ತು. ಜನಗಳು ಯಾರಿಲ್ಲ, ಕೃಷ್ಣ ಅಲ್ಲೇ ಇದ್ದಾನೆ, ಓಡೋದ ಲಕ್ಷಣ ಇದು. ಅದನ್ನ ಅರ್ಥ ಮಾಡ್ಕೊಂಡು ಅದೇ ಉತ್ತರ ಇದೆ. ಅಲ್ಲಿ ರಣಚ ಕರೀತಾರಲ್ಲ ಅಂತ ಕೇಳಿದ್ರೆ ಸ್ತೋತ್ರ ಇದ್ದಾಗ, ರಣಚೌಡ ಏನಬದೊಂದು ಸ್ತುತಿ ಇದ್ದಾಗ, ಯುದ್ಧ ಬಿಟ್ಟು ಮಾಡಿದಾಗ ಮಾಡಿಬಿಟ್ಟು ಎದ್ದಂತವನು. ಬಸ್ ಸ್ತೋತ್ರ ಮಾಡ್ಕೊತ ಹೇಳ್ತು, ಬೈಕೋತ ಹೇಳೋದಿಲ್ಲ ಅವ್ರು, ಅದನ್ನ ಸ್ತೋತ್ರವಾಗಿ ಹೇಳ್ತಾ ನಿಂದ ಸ್ತುತಿ ಇದ್ದಾಗ ಅಷ್ಟೆ. ಮಧುರಾಯಾಶ್ಚ ರಾಮೇಣ ಕೃಷ್ಣ ಸಮನುಮಂತ್ರಿತ ಮಧುರೆಯದ ಕೃಷ್ಣ ಬಲರಾಮನೊಂದಿಗೆ ಅಲ್ಲಿ ಹೊರಟುಬಿಟ್ಟು ನಿರ್ಜಗಾಮ ಪುರದ್ವಾರ ಪದ್ಮಮಾಲಿ ನಿರಾಯುಧ. ಆ ಒಂದು ಮಧುರೆಯಿಂದ ಮಧುರೆ ಖಾಲಿ, ಈಗ ತಾನು ಒಬ್ಬರೇ ಯುದ್ಧಕ್ಕೋಸ್ಕರ ಹೊರಗೆ ಬರ್ತಾನೆ. ಇದು ಅಸಾಧಾರಣ ಸಾಹಸ ತೋರಿಸುತ್ತೆ ಹೊರತು ಇದು ಹೇಡಿತನದ ಲಕ್ಷಣ ಅಲ್ಲ. ಇದು ನೋಡದೇ ಇದ್ದವರೆಲ್ಲ ಆರೋಪ ಮಾಡಿಬಿಟ್ಟು ಸೋರಿತು ಇದಾಗಿ ಹೋಗ್ತಾರೆ, ಪಾಪ ಕಟ್ಕೋತಾರೆ. ಅಥ ಚತುಪಂಚ ಶತೋ ತಮೋ ಅಧ್ಯಾಯ ಪಂಚಾಶತ್ ತಮೋ ಅಧ್ಯಾಯ ಶ್ರೀ ಶುಕ ಉವಾಚ ತಂ ವಿಲೋಕ್ಯ ವಿನಿಷ್ಕ್ರಾಂತಂ ಉಜ್ಜಿಹಾನಂ ಇವೋಡುಪಂ ದರ್ಶನೀಯ ತಮಂ ಶ್ಯಾಮಂ ಪೀತ ಕೌಶೇಯವಾಸಸಂ ಶ್ರೀವತ್ಸ ವಕ್ಷ ಸಂಭ್ರಾಜತ್ ಕೌಸ್ತುಭಾಮುಕ್ತ ಕಂಧರಂ ಪೃಥುದೀರ್ಘ ಚತುರ್ಬಾಹುಂ ನವಕಂಜಾರುಣಿ ಕ್ಷಣಂ ಕೃಷ್ಣನ ವರ್ಣನೆ. ತಂಬಿಲೋಕ್ಯ ವಿನಿಷ್ಕ್ರಾಂತಂ ಉಜ್ಜಿಹಾನಂ ಇವ ಉಡುಪಂ. ಕೃಷ್ಣ ಮಧುರೆಯಿಂದ ಹೊರಗೆ ಬಂದ. ಕೃಷ್ಣ ಹೇಗಿದ್ದಾನಾಗ? ದರ್ಶನೀಯತಮಂ ಶ್ಯಾಮಂ ಪೀತ ಕೌಶೇಯ ವಾಸಸಂ. ದರ್ಶನೀಯ ಅಂದರೆ ಸುಂದರ ಅಂತ ಅರ್ಥ. ದರ್ಶನೀಯ ತಮ ಅಂದ್ರೇನು? ಅತ್ಯಂತ ಸುಂದರ, ಅದು ಸೂಪರ್ಲೇಟಿವ್. ಶ್ಯಾಮಂ ಶ್ಯಾಮನ ವರ್ಣ. ಪೀತ ಕೌಶೇಯ ವಾಸಸಂ, ಕೌಶೇಯ ಅಂದರೆ ರೇಷ್ಮೆ, ಪೀತ ಕೌಶೇಯ ಅಂದರೆ ಪೀತಾಂಬರವನ್ನು ಧರಿಸಿದವನು. ಶ್ರೀವತ್ಸ ವಕ್ಷಸಂ, ಕೃತ ಯಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ. ಭ್ರಾಜಸ್ ಕೌಸ್ತುಭಾಮುಕ್ತ ಕಂಧರಂ, ಹೊಳಿತಕ್ಕಂಥ ಕೌಸ್ತುಭವನ್ನು ಕತ್ತಿನಲ್ಲಿ ಕಟ್ಟಿಕೊಂಡಿದ್ದಾನೆ. ಪೃಥುದೀರ್ಘ ಚತುರ್ಬಾಹುಂ, ನೋಡಿ ನಾಲ್ಕು ಕೈಗಳು. ಮತ್ತೆ ಪೃಥು ಅಂದರೆ ಪುಷ್ಟ, ದೀರ್ಘ ಅಂದರೆ ನೀಳ, ಪುಷ್ಟವಾದ ನೀಳವಾದ ನಾಲ್ಕು ಕೈಗಳು ಹೊಂದಿದವು. ನವಕಂಜ ಅರುಣೇಕ್ಷಣ, ಹೊಸದಾಗಿ ಅರಳಿದಂತಹ ಕೆಂಪಾದ ಅಪಾಂಗ ನೋಟ ಹೊಂದಿದವನು. ನಿತ್ಯ ಪ್ರಮುದಿತಂ ಶ್ರೀಮತ್ ಸುಖಪೋಲಂ ಶುಚಿಸ್ಮಿತಂ. ನಿತ್ಯ ಪ್ರಮುದಿತಂ, ನಿತ್ಯ ಆನಂದಪೂರ್ಣನಾದವನು. ವಂದೇ ವಂದ್ಯಂ ಸದಾನಂದಂ. ಶ್ರೀಮತ್ ಸುಖಪೋಲಂ, ಅತ್ಯಂತ ಸುಂದರವಾದ ಕೆನ್ನೆಗಳನ್ನು ಹೊಂದಿದವನು. ಶುಚಿಸ್ಮಿತಂ, ನಿರ್ಮಲವಾದ ಮಂದಹಾಸ ಹೊಂದಿದವನು. ಶುಚಿಸ್ಮಿತಂ, ಮಂದಹಾಸದಲ್ಲಿ ಸ್ವಾರಸ್ಯ ಇದೆ, ಮೆಲ್ಲಗೆ ಅಪಹಾಸ್ಯವಾಣಗಳಕ್ಕೂ ಬರುತ್ತೆ. ಅವತ್ತಾನೆ ಶುಚಿಸ್ಮಿತಂ, ಅಪಹಾಸ್ಯದ ನಗು ಅಲ್ಲ. ಎಂಥ ನಗು ಅದು? ನಿರ್ಮಲವಾದ ನಗು. ಅಪಹಾಸ್ಯದ ನಗು ಮನುಷ್ಯನಿಗೆ ಬೇಸರ ಉಂಟು ಮಾಡುತ್ತೆ, ಇಂಥ ಮಗುವಿನ ಖುಷಿ ಕೊಡುತ್ತೆ. ಅದಕ್ಕೆ ಶುಚಿಸ್ಮಿತಂ. ಮುಖಾರವಿಂದಂ ಬಿಭ್ರಾಣಂ ಸ್ಫುರನ್ ಮಕರ ಕುಂಡಲಂ. ಮುಖಾರವಿಂದ, ಮುಖ ಕಮಲ ಹೊಂದಿದ್ದಾನೆ. ಸ್ಫುರನ್ ಮಕರ ಕುಂಡಲಂ, ಅರವಿಂದನಂಥ ಮುಖ, ಮತ್ತೆ ಹೊಳಿತಕ್ಕಂಥ ಮಕರ ಕುಂಡಲವನ್ನು ಧರಿಸಿದ್ದಾನೆ. ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಣಯೋ ರಥಶಂಖ ಚಕ್ರ. ಮಕರ ಕುಂಡಲಂ ವಾಸುದೇವೋ ಹಿ ಅಯಮಿತಿ ಕುಮಾನ್ ಶ್ರೀವತ್ಸ ಲಾಂಛನ. ಇದೆಲ್ಲ ಯಾತಕ್ಕೆ ವರ್ಣನೆ ಮಾಡ್ತಾರೆ ಗೊತ್ತಾ? ಈಗ ಇಷ್ಟೆಲ್ಲ ಮನೆ ಕಟ್ಸಿ ಬಂದಿದ್ದ, ದೊಡ್ಡ ಪಟ್ಟ ಕಟ್ಸಿ ಬಂದಿದ್ದಾನೆ, ಎಷ್ಟು ಸುಸ್ತಾಗಿದ್ನೋ ಕೃಷ್ಣ ಅಂತ ತಿಳ್ಕೊಬೇಡಿ, ಅಷ್ಟೇ ಫ್ರೆಶ್ ಆಗಿದ್ದಾನೆ ಅಂತ. ಅದ್ರ ಮುಖ ನೋಡೋಕ್ಕಾಗದ್ರೆ ವಿಶ್ವಪ ಅಂತ ಕೂತ್ಬಿಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಇಲ್ಲ. ಇಂಥ ದ್ವಾರಕಾವಟ ನಿರ್ಮಾಣ ಮಾಡಿ, ಸೈಟ್ ಇಲ್ಲ, ಮಣ್ಣಿಲ್ಲ, ಸಮುದ್ರ ಮಧ್ಯೆ ತಗೊಂಡು ಅದರಲ್ಲಿ ಕಟ್ಟಿಸಿ ಇಷ್ಟು ಮಾಡಿ ಜನಗಳನ್ನು ಕಳಿಸಿ ಇಷ್ಟೆಲ್ಲ ಮಾಡಿದ ಕೃಷ್ಣ ಹೀಗೆ ಇದ್ದಾರೆ ಅಂತ ಕೇಳಿದರೆ, ಪರಮಾತ್ಮನಿಗೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಆಯಾಸದ ಹೆಸರೇ ಇಲ್ಲ ಅಂತ ಅರ್ಥ. ವಾಸುದೇವೋ ಹಿ ಅಯಮಿತಿ ಪುಮಾನ್ ಶ್ರೀವತ್ಸ ಲಾಂಛನ ಚತುರ್ಭುಜೋ ಅರವಿಂದಾಕ್ಷೋ ವನಮಾಲಿ ಅತಿ ಸುಂದರ. ಲಕ್ಷಣೈ ನಾರದ ಪ್ರೋಕ್ತೈ ನಾನ್ಯೋ ಭವಿತುಮರ್ಹತಿ ನಿರಾಯುಧಶ್ಚರನ್ ಪೃಥ್ವ್ಯಾಂ ಯೋತ್ಸೆ ಅನೇನ ನಿರಾಯುಧ. ಇದೆಲ್ಲ ನೋಡ್ದ ಅವನು, ಕಾಲಯವನ ತೀರ್ಮಾನ ಮಾಡಿಕೊಂಡ. ಓ ವಾಸುದೇವೋ ಹಿ ಅಯಂ, ಇವನೇ ಕೃಷ್ಣ ಅಂತ ತೀರ್ಮಾನ ಮಾಡಿಕೊಂಡ. ಯಾತಕ್ಕೆ? ಪುಮಾನ್ ಶ್ರೀವತ್ಸ ಲಾಂಛನ, ಶ್ರೀವತ್ಸ ಲಾಂಛನ ಆಗಿ ಒಂದು ಕಾರಣ. ಚತುರ್ಭುಜ, ನಾಲ್ಕು ಕೈಗಳು. ಅರವಿಂದಾಕ್ಷ, ಪುಂಡರೀಕಾಕ್ಷ. ವನಮಾಲಿ, ಅತಿ ಸುಂದರ, ವನಮಾಲಿಯಾಗಿದ್ದಾನೆ. ವನಮಾಲಿ ಅಂತ ಹೇಳಿದ್ರೆ ಕಾಡು ಮಾಲೆ ಹಾಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ಅದು ಆಪಾದಲಂಬಿನಿ ಮಾಲ, ವನಮಾಲ. ಕತ್ತಿನಿಂದ ಕಾಲ್ವರೆಗೂ ಮುಟ್ಟಿದ್ರೆ ಅದು ವನಮಾಲ ಅಂತ ಕರೀತಾರೆ. ನಾವು ಕೃಷ್ಣ ಪಾಪ ಗೊಲ್ರವನ ಆದ್ದರಿಂದ ವನಮಾಲೆ ಹಾಕೊಂಡಿದ್ದ, ಹೂವಿನ ಹಾಲೆ ಇದ್ದಿಲ್ಲ ಅಂತ ತಿಳ್ಕೊಳ್ಳೋದಲ್ಲ, ಅದಕ್ಕೆ ಅರ್ಥ. ಟೆಕ್ನಿಕಲಿ ಅದಕ್ಕೆ ಹೊಸ ವಿಶೇಷ ಹೆಸರು. ವೈಜಯಂತಿ ಮಾಲ, ವನಮಾಲ ಎಲ್ಲ ಕೂಡ ವಿಶೇಷವಾದ ದೇವರ ಹೆಸರು, ದೇವರಿಗೆ ಹಾಕೊಳ್ಳೋ ಮಾಲೆಗಳು. ಏನು ಅಂದರೆ ಅದು ಬೇರೆ ಇದು ಬೇರೆ, ಬಟ್ ಎರಡು ಹಾಕ್ಕೊಂಡಿದ್ದಾರೆ ಪರಮಾತ್ಮ. ವನಮಾಲ ಆಗೋ ವಿಶೇಷ, ವನಮಾಲೆ ಎಂಬ ದೇವರ ವಿಶೇಷವಾದಂಥ ಹೆಸರು. ಯಾಕೆ? ಬೇರೆಯವರಿಗೆ ಯಾರು ಇಲ್ಲ, ಬೇರೆ ಯಾರಿಗೂ ಕಾಲವರಿಗೆ ಹಾರ ಹಾಕಬಾರದು. ಇವು ಸಿನಿಮಾ ಆ್ಯಕ್ಟ್ರೆಸ್ಗೆಲ್ಲ ಹಾಕ್ಬಿಡ್ತಾರೆ, ಒಯ್ದುಬಿಟ್ಟಿವ್ರು. ಹಾಗೆಲ್ಲ ಹಾಕಬಾರ್ದು, ಯಾವ್ದು ನಾಭಿ ಕೆಳಗೆ ಬರಬಾರ್ದು ಯಾವುದೇ ಹಾರಗಳು ಕೂಡ. ತುಳಸಿ ಮಣಿ ಹಾಕ್ಕೊಳ್ಳಿ, ಏನೇ ಹಾಕ್ಕೊಳ್ಳಿ, ಜನವಾರ ಕೂಡ ನಾಭಿ ಕೆಳಗೆ ಹೋಗಬಾರ್ದು. ಹೋದರೆ ಅದು ಅವರಕ್ಷಣ ಅಂತ ಕರೀತಾರೆ. ಅದು ಹೋಗೋದೇ ದೇವರಿಗೆ ಮಾತ್ರ, ಇನ್ಯಾರಿಗೂ ಲಕ್ಷ್ಮೀನಾರಾಯಣರು ಬಿಟ್ಟರೆ ಇನ್ಯಾರಿಗೂ ಕೂಡ ನಾಭಿ ಕೆಳಗೆ ಯಾವ ಹಾರನೂ ಹಾಕಬಾರ್ದು. ಯಾಕೆ? ಲಕ್ಷ್ಮೀ ಸನ್ನಿಧಾನ, ಹಾರದೊಳಗೆ ಖಾಲಿ ಮುಟ್ಟಬಾರ್ದು ಅಂತ ಅರ್ಥ. ದೇವರಿಗೆ ಮಾತ್ರ, ಸರ್ವತ್ರ ಲಕ್ಷ್ಮೀ ಸೇವೆ ಮಾಡ್ತಾಳದ್ರಿಂದಾಗಿನೇ ದೇವರಿಗೆ ಹಾಕಬೇಕು. ವನಮಾಲಿ ಅತಿ ಸುಂದರ ಲಕ್ಷಡೈಹಿ, ಅದು ಯಾರು ಹಾರ ಹಾಕಿ ಬಂದಂತ ಬೇಡ ಅಂತ ಹೇಳ್ಬೇಕು ಅವ್ರಿಗೆ. ದೇವರಿಗೆ ಹಾಕ ಹಾರ ನಮ್ಗೆ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು? ಅದನ್ನ ರಿಜೆಕ್ಟ್ ಮಾಡ್ಬೇಕು. ಹಾಕ್ಸು ಎಷ್ಟೋ ಜನಕ್ಕೆ ಎಲ್ಲ ಕಡೆ ಹಾಕ್ತಾ ಶುರು ಮಾಡಿಬಿಟ್ಟಿದ್ದಾರೆ, ಈಗ ಹಾಕೋದನ್ನ ಹಾಕ್ಸೋಬಾರ್ದು ಅದನ್ನೆಲ್ಲ. ಲಕ್ಷಣೈಹಿ ನಾರದ ಪ್ರೋಕ್ತ, ಇನ್ನೊಂದು ಇಂಡೈರೆಕ್ಟ್ಲಿ ಆ ಬ್ರಹ್ಮಾಸ್ಮಿ ಹೇಳ್ಕೊಂಡಾಗತ್ತೆ ಅಷ್ಟೇ. ವಾಪಸ್ ಅಕ್ಸೆಪ್ಟ್ ಮಾಡಿದ್ರೆ ಏನಾಗುತ್ತಾಗ? ಇಂಡೈರೆಕ್ಟ್ಲಿ ನಾವೇ ದೇವರು ಅಂತ ಒಪ್ಕೊಂಡಾಗತ್ತ, ಅದು ತೆಗೆದುಬಿಡಿ, ದೇವರಿಗೆ ಹಾಕಿಬಿಡಿ ಅಂತ ಕಳಿಸ್ಬಿಡ್ತು. ಹಾಂ, ಅಂದ ಯಾಕಂದ್ರೆ ಅದನ್ನ ಒಪ್ಕೊಂಬಿಟ್ರೆ ಹಾಗಾಯ್ತಲ್ಲ. ನಾವು ಲಕ್ಷಣೈ ನಾರದ, ಇವತ್ತು ಸಾಮಾನ್ಯವಾಗಿ ಪೊಲೀಸ್ ಆಫೀಸರ್ ಎಲ್ಲ ನಿಂತ್ಕೊಟ್ಟಿರ್ತಾರೆ. ಅವ್ರು ಯಾವುದು ಅದನ್ನ ಹಾಕೋಬೇಕು ಹೊರತು ಮೇಲವ್ರು ಹಾಕೋಬಿಟ್ರೆ ದೊಡ್ಡ ಅಫೆನ್ಸ್, ಅದು ಸಸ್ಪೆಂಡ್ ಆಗೋಗ್ಬಿಡ್ತಾನೆ ಅವನಿಗೆ. ಯಾವುದು ತನ್ನ ಕ್ಯಾಡರ್ಗೆ ಅಪ್ಲೈ ಆಗುತ್ತಲ್ಲ ಅಂಥ ಲಾಂಛನ ಹಾಕೋಬೇಕು ಹೊರತು ಮೇಲೆ ಹಾಕೊಳ್ಳಾಗಿಲ್ಲ. ಏನ ಪ್ರಸಾದ? ಯಾವುದೂ ಇಲ್ಲ ಪ್ರಸಾದನಲ್ಲ, ಈ ಸಾಧನ ಇಲ್ಲ. ಖಾಲಿ ತಾಕಿದ್ರೆ ಪ್ರಸಾದನ? ಖಾಲಿ ತಾಕಿದ್ರೆ ಪ್ರಸಾದ ಹೇಗಾಗುತ್ತದ? ಅನುಸಂಧಾನ, ನಾವು ಅನುಸಂಧಾನ ನಿಶ್ಚಯ ಮಾಡೋಣ, ಹಾಗೆಲ್ಲ ಮಾಡ್ಕೋಬಾರ್ದು. ಅಂಥ ಅನುಸಂಧಾನ ಎಂದೂ ಮಾಡ್ಕೋಬಾರ್ದು. ಹಾಂ, ದಷ್ಟನೈ ನಾರದ ಪ್ರೋಕ್ತೈಹಿ ನಾಣ್ಯೋ ಭವಿ ನಿಷಿದ್ಧ ಅಂದ್ರೆ ನಿಷಿದ್ಧ ಮೂದು ಹೇಗಾಗುತ್ತೆ ಗೊತ್ತಾ, ಈರುಳ್ಳಿ ತಿನ್ನಬಾರ್ದು, ನೈವೇದ್ಯ ಮಾಡಿ ತಿನ್ಬಹುದಲ್ಲ ಅದಾಗ ಹೌದಲ್ಲ, ತಿನ್ನಬಾರ್ದು ನೈವೇದ್ಯ ಮಾಡಿದ್ರೆ, ನೈವೇದ್ಯ ಮಾಡಿದ್ರೆ ಈರುಳ್ಳಿ ಹಾಗೆ ಬರೋದಿಲ್ವೋ, ನಿರ್ಮಾಲ್ಯವಾಗಿ ತಗೊಳ್ಬಾರ್ದು, ನಿರ್ಮಾಲ್ಯ ತಲೆ ಮೇಲೆ ಇಟ್ಕೋಬೇಕೆ ಹೊರತು ಹಾಕೊಳಕ್ಕೆ ಬರೋದಿಲ್ಲ. ದಕ್ಷಿಣೈ ನಾರದ ಪ್ರೋಕ್ತೈಹಿ ನಾಣ್ಯೋ ಭವಿತುಮರ್ಹತಿ. ಇದರಿಂದ ಯಾತಕ್ಕೆ ಗೊತ್ತಾಯಿತು, ನೋಡಿದ ತಕ್ಷಣ ಕೃಷ್ಣ ಅಂತ ಗೊತ್ತಾಯಿತು, ನಿರ್ಮಾಲ್ಯ ಹಾಕೊಂಡ್ರೆ ತಿಳ್ಕೊಬೇಡ, ಹಾಗೆ ಕೃಷ್ಣ ಕನ್ಫ್ಯೂಷನ್ ಆಗಿದೆ ಆಗಲೂ ಕೂಡ ದೇವರಿದ್ರು ಇರ್ಬೋದು ಅಂತ ಆಗೋದಿಲ್ಲ. ಇದೆಲ್ಲ ಅಸಾಧಾರಣ ಲಕ್ಷಣಗಳು ಹೇಳಿದ ಮೇಲೆ ಅದಕ್ಕೆ ಬೇರೆಯವ್ರಿಗೆ ಹಾಕೊಳ್ಳೋದು ಬರೋದಿಲ್ಲ ಅಂತ ಅರ್ಥ. ಅಸಾಧಾರಣ ಲಕ್ಷಣ ಬೇರೆ, ಸಾಮಾನ್ಯ ಲಕ್ಷಣ ಬೇರೆ. ಅಸಾಧಾರಣ ಲಕ್ಷಣ ಹೇಳಿದಾಗ ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಮಾರ್ಕ್, ಅದು ಇನ್ನೊಬ್ರು ಹಾಕೊಂಡ್ಬಿಟ್ರೆ ಅದಕ್ಕೆ ಅರ್ಥ ಇಲ್ಲ. ಹಾಗಿದ್ರೆ ಮೇಲಿನ ಆಫೀಸರಿಗೆ ಕೊಟ್ಟರೆ ಬ್ಯಾಡ್ಜ್ ಹಾಕೊಂಡ್ಬಿಟ್ರೆ, ಹಾಕೊಂಡಿರ್ತದೆ ದೊಡ್ಡವ್ರಿಗೆ ಕೊಟ್ಟು ಹಾಕೊಂಡ್ಬಿಟ್ರೆ, ನಿರ್ಮಾಲ್ಯ ಹಾಕೊಳ್ಳೋಗಿಲ್ಲ ಅಂದಮೇಲೆ ದೊಡ್ಡವ್ರಿಗೆ ಕೊಟ್ಟು ಇಲ್ಲ ಬಿಟ್ಟು ಇಲ್ಲ. ಅದ್ರ ಯಾರು ಅದು ಬೇರೆ, ಆಹಾರ ಬೇರೆ. ಅದಕ್ಕೆ ಹೇಳಿದ ಕಾಲುವರೆಗೂ ಬರ ಆಹಾರ ಹಾಕೋಬಾರ್ದು, ಕಾಲುವರೆಗೂ ಬರ ಹಾಕ್ಕೊಳ್ಳೋದು ಯಾರವ ದೇವರು ಮಾತ್ರ, ಪಾದ ಮುಟ್ಟಬಾರ್ದು ವಾರಗಳೆಲ್ಲ. ಆ ರೀತಿ ವನಮಾಲಿ ಅತಿ ಸುಂದರ, ಅತಿ ಸುಂದರ ಮನ್ಮಥ ಮನ್ಮಥ ಲಕ್ಷಣ ಇರ್ನ. ಇದಿಷ್ಟು ನಾರದರು ಹೇಳಿದ್ರಂತೆ ಕೃಷ್ಣ ಯುದ್ಧಕ್ಕೆ ಹೋಗು ಅಂತ ಹೇಳಬೇಕಾದ್ರೆ ಕೃಷ್ಣನ ಮಧ್ಯೆ ಯಾರನ್ನು ಹೊಡೆದಾಕ್ಬಿಟ್ಟಿಯಾ, ಕೃಷ್ಣನ ನೋಡು ಅಂತೇಳಿ ಗುರುತುಕೊಟ್ಟಿದ್ರಂತೆ. ಅದೆಲ್ಲ ನೆನಪಿಟ್ಕೊಂಡು ಬಂದಿದ್ದಾನೀಗ. ಲಕ್ಷಣೈರ್ ನಾರದ ಪ್ರೋಕ್ತೈಹಿ ನಾಣ್ಯೋ ಭವಿತುಮರ್ಹತಿ. ನಾರದ ಹೇಳಿದ ಲಕ್ಷಣಗಳು ಕಾಣಿಸ್ತಾ ಇದೆ, ಇವನು ಕೃಷ್ಣನೇ ಆಗಿರಬೇಕು ಅಂತ ಅನ್ಕೊಂಡು, ನಿರಾಯುಧ ಶರನ್ ಪದ್ಯಂ ಬರಿಕೈಲಿ ಬೇರೆ ಬಂದ್ಬಿಟ್ಟಿದ್ದಾನಲ್ಲ ಆಯ್ತು ಅಂತ ಯೋಚನೆ ಮಾಡಿ, ಯೋಚೆ ಅನೇನ ನಿರಾಯುಧ, ನಾನು ಪ್ರಿನ್ಸಿಪಲ್ ಫಾಲೋ ಮಾಡಬೇಕು ಅಂತ ಏನ್ ಮಾಡಿದ್ನಂತೆ, ಅವನು ಕೂಡ ಏನ್ ಮಾಡಿದ ಆಯುಧ ಬಿಟ್ಟು ಹೊರಟುಬಿಟ್ಟ. ಆಕ್ಚುಲಿ ಮಧ್ಯೆ ಎಷ್ಟು ಕತೆ ಬಿಟ್ಟಿದ್ದಾರೆ ಗೊತ್ತಾ ಇದ್ರೊಳಗೆ, ಹರಿವಂಶದಲ್ಲಿ ಹೇಳೋದನ್ನ, ಜಲಾಸಂದ ಯುದ್ಧಕ್ಕೆ ಬರ್ತಾನೆ, ಕಾಲಯವನೂ ಬರ್ತಾನೆ, ಕೃಷ್ಣ ಯಥಾ ಪ್ರಕಾರ ಎಲ್ಲರನ್ನೂ ಸೋಲಿಸಿಬಿಡ್ತಾನೆ, ಕಾಲಯವನ ಸೈನ್ಯನೆಲ್ಲ ಕೊಂದು ಹಾಕಿಬಿಡ್ತಾನೆ. ಆ ವಿಷಯ ಬರಲೇ ಇಲ್ಲ ಇಲ್ಲಿ, ಸೈನ್ಯನೆಲ್ಲ ಕೊಂದು ಹಾಕಿಬಿಡ್ತಾನೆ. ಅದೇ ರೀತಿ ಜಲಹಂದ ಸೈನ್ಯನ ಕೊಂದ್ಬಿಡ್ತಾನೆ, ಜಲಹಂದ ಯಥಾ ಪ್ರಕಾರ ಓಡೋಗ್ಬಿಡ್ತಾನೆ. ಆವ ಕೃಷ್ಣ ಏನ್ ಮಾಡ್ತಾನೆ, ಬರಿ ಕೈಯಿಂದ ಓಡಕ್ಕೆ ಶುರು ಮಾಡ್ತಾನೆ, ಆಗ ಕಾಲಯವನ ಓಡ್ತಾನೆ. ಅದಿಷ್ಟು ಸೇರಿಸ್ಕೋಬೇಕು. ಮತ್ತೆ ನೋಡಿದ್ರೆ ಸೈನ್ಯದ ಬಗ್ಗೆ ಬರಲೇ ಇಲ್ಲ ಉಲ್ಲೇಖ, ಕಾರಣ ಅದೆಲ್ಲ ಅಲ್ಲಿ ಸೇರಿಸ್ಕೋಬೇಕು ಅಂತ ಅರ್ಥ. ಈ ಬರತ್ತು ಬಂದೆ, ನಿರಾಯುಧ ಶರನ್ ಪದ್ಯಾಂ ಯೋತ್ಸೇನೇನ ನಿರಾಯುಧ. ಆ ನಿರಾಯುಧ ಯಾತಕ್ಕಾದ ಗೊತ್ತಾ ಕಾಲಯವನ, ಇಲ್ಲಿ ನೋಡಿದಾಗ ಏನಿಸುತ್ತೆ ನಮಗೆ, ಕೃಷ್ಣ ಬರಿಕೈಲಿ ಹೊಟ್ಟಿದ್ದಾನೆ, ಭಾರಿ ಪ್ರಿನ್ಸಿಪಲ್ಡ್ ನಾನು, ನಾನು ಬರಿಕೈಲೇ ಹೋಗ್ತೀನಿ ಹೋದ ಅಂತ ಹೇಳಿ ಇಲ್ಲಿ ತಮಾಷೆ ಮಾಡ್ತಾರೆ. ಆಕ್ಚುಯಲಿ ಅವ್ನು ಬೇರೆ ಇರಲೇ ಇಲ್ಲ ಅವತ್ತು, ಬರಿಕೈ ಆಗಲೇಬೇಕು, ನಿರ್ವ ಇಲ್ಲ, ಪಾಪರಾದವ್ರು ಬರಿಕೈ ಅಂತಾರೆ ಆ ಟೈಪ್. ಅಲ್ಲಿ ಏನು ಉಳ್ಕೊಂಡಿದ್ದಿಲ್ಲ, ಆಗ ರಥ ಆಗಿತ್ತ ಎಲ್ಲ ಖಾಲಿಯಾಗಿತ್ತು, ಆಯುಧನೂ ಇದ್ದಿಲ್ಲ, ಯಾಕೆ ಹೋಗ್ಬೇಕಾಗಿತ್ತು ಅವನೀಗ, ನಿರಾಯುಧನೇ ಹೋಗ್ಬೇಕಾಗಿತ್ತು. ಪ್ರಿನ್ಸಿಪಲ್ ಅಂತ ಯಾಕೆ ಕರಿಬಾರ್ದು ಅಂದ್ರೆ ಅಟ್ ಪ್ರಿನ್ಸಿಪಲ್ ಯುದ್ಧಕ್ಕೆ ಬರಬಾರ್ದಾಗಿತ್ತು ಅವನು, ಹೊತ್ತಾನೆ ಕೃಷ್ಣರಲ್ಲಿ ಅಷ್ಟೆಲ್ಲ ಭಕ್ತಿ ಇತ್ತೆ ಗೌರವ ತೋರಿಸೋನಾಗಿದ್ರೆ ಯಾತಕ್ಕೆ ಬರ್ತಿದ್ದಿಲ್ಲ ಅವನು, ಯುದ್ಧಕ್ಕೆ ಬರ್ತಿರ್ಲಿಲ್ಲ. ಯೋತ್ಸೆ ಅನೇನ ನಿರಾಯುಧ ಇತಿ ನಿಶ್ಚಿತ್ಯ ಯವನಃ ಪ್ರಾದ್ರವಂತ್ರಂ ಪರಾಂಗುಖಂ ಅನ್ವಥ. ಯಾರ ಏನ್ ಮಾಡಿದ್ರಂತೆ, ಕಳ್ಳ ತೆಗೆದುಕೊಂಡಿದ್ದಕ್ಕಿಂತ ಬರ ಹತ್ತಿದ್ದ, ಕಳ್ಳ ತೆಂಗಿನ ಕತ್ತಿದ್ದ, ಯಾರೋ ಒಬ್ಬ ನೋಬ್ಬ ಹೆಗಸು ನೋಡಿಬಿಟ್ಲು, ಓ ಇನ್ನು ಸಿಡಿಬೇಕು ಅಂತ ಪ್ಲಾನ್ ಮಾಡಿದ್ರು, ಮಡಿ ಇಲ್ಲದಂತಾಕಿ ಮಡಿ ಸೀರೆ ಕೆಳಗೆ ಕಟ್ಟಿಬಿಟ್ಲಂತೆ, ಯಾವುದಕ್ಕೆ ಇದಕ್ಕೆ ನೋಡು ಮಡಿಲಿದೆ ಮುಟ್ಬೇಡ ಅಂತೇಳಿ ಜನ ಕರ್ಕೊ ಬರ್ಲಿಕ್ಕೆ ಹೋದ್ಲಂತೆ. ಗೊತ್ತಾಯ್ತಾ, ಮಡಿ ಬುಟ್ಟಿಗಿಟ್ಟಿದ್ದೀನೋ ಜನ ಕರ್ಕೊ ಬರ್ತೀರಿ, ಅವಳಿಗೆ ಖುಷಿ, ಅವಳಿಗೆ ಸಿಕ್ಕೇ ಸಿಗ್ತಾರೆ ಕಳ್ಳ, ಈಗ ಮಡಿ ಮುಟ್ಟೋದಿಲ್ಲ ಅಂತೇಳಿ ಕರ್ಕೊ ಬಂದು ನೋಡಿದ್ರೆ ಮಡಿ ಸಮೇತ ಹೋಗಿದ್ದ ಅವನು. ಗೊತ್ತಾಯ್ತಾ, ಯಾತಕ್ಕೆ ಕೇಳೋದು ಅಷ್ಟು ಮಡಿ ಫಾಲೋ ಮಾಡೋದಾಗಿದ್ರೆ ಈಗ ಕಳ್ತಾರೆ ಯಾಕೆ ಬರ್ತಿದ್ದ ಅವನು, ಈ ಮಡಿಲಿ ಬಿಟ್ಬಾರ್ದು ಜ್ಞಾನ ಇರೋರಿಗೆ ಇನ್ನೊಬ್ಬರು ವಸ್ತು ಬಿಟ್ಬಾರ್ದು ಗೊತ್ತಿರಬಾರ್ದ, ಪಾಪ ತನ್ನ ಸೈಡ್ ಯೋಚನೆ ಮಾಡಿಲ್ಲ ಹಾಕಿ ಅವ್ನು ತನ್ನ ಕಳ್ಳು ತನಸು ಯೋಚನೆ ಮಾಡಿದೆ. ಅದಕ್ಕೆ ಕಾಲಯವರನ ಅಂತವನಿಗೆ ಇಷ್ಟು ಪ್ರಿನ್ಸಿಪಲ್ ಇದ್ದಿದ್ರೆ ಏನ್ ಮಾಡ್ತಿದ್ದ ಅವನು, ಕೃಷ್ಣದ ಯುದ್ಧಕ್ಕೆ ನಮಸ್ಕಾರ ಮಾಡಿ ಹೋಗ್ಬಿಡ್ತಿದ್ರು, ಯುದ್ಧನೇ ಮಾಡ್ತಿರಲಿಲ್ಲ. ಇತಿ ನಿಶ್ಚಿ ಯಾವ್ದು ಇತಿ ನಿಶ್ಚಿತ್ ಅವೆಲ್ಲ ಯಾವ ಹಾಸ್ಯ ಹುಟ್ಟೋದೇ ಅಂತದ್ರಿಂದ ಅಂತ ಪ್ರಸಂಗ ನೋಡಿ ಆಮೇಲೆ ಲೌಕಿಕ ಆಗಿಬಿಡುತ್ತೆ, ಅಷ್ಟು ಮತ್ತೆ ಶಾಸ್ತ್ರದಲ್ಲಿ ಬಂದಿರುತ್ತೆ, ಲೌಕಿಕ ಆಗಿಬಿಡುತ್ತೆ. ಇತಿ ನಿಶ್ಚಿತ್ಯ ಯವನಃ ಪ್ರಾದ್ರವಂತಂ ಪರಾಂಗುಖಂ ಅದ್ವಥಾವದ್ದಿಗೃಕ್ಷಸ್ತಂ ದುರಾಪಮಪಿ ಯೋಗಿನಾಂ ಇತಿ ನಿಶ್ಚಿತ್ಯ ಯವನಃ. ಈ ರೀತಿ ಯೋಚನೆ ಮಾಡಿದ ಯವನ, ಪ್ರಾದ್ರವಂತಂ ಪರಾಂಗುಖಂ, ಯಾಕ್ಚುಲಿ ಅವನ ಹೆಸರು ಕಾಲ ಅಂಥೇಳಿ, ಅವನ ಹೆಸರು ಕಾಲ, ಅವನು ಯವನ, ಎರಡು ಸೇರಿ ಏನಾಗಿತ್ತು, ಕಾಲ ಯವನ ಕಾಲ, ಇಲ್ಲಿ ಬರೀ ಯವನ ಯವನ ಅಂತ ಹೇಳ್ತಾರೆ ಬಂದಿದ್ದಾರೆ, ಅಲ್ಲಿ ಕಾಲ ಯವನ ಅಂತಾನೆ ಹೇಳ್ತಾರೆ ಪೂರ್ತಿಯಾಗಿ. ಪರಾಂಗುಖಂ ಅನ್ವಧಾವದ್ ಜಿಗೃಕ್ಷುಸ್ತಂ ದುರಾಪಮಪಿ ಯೋಗಿನಾಂ, ಅಂತಹ ಪ್ರಾದ್ರವಂತಂ ಪರಾಂಗುಖಂ, ತನಗೆ ಬೆನ್ನು ಮಾಡಿ ಓಡೋಗ್ತಿದ್ದ ಕೃಷ್ಣನನ್ನ ಅನ್ವಧಾವತ್ ಅನುಸರಿಸಿ ಓಡಿದ. ಜಿಗೃಕ್ಷುಸ್ತಂ, ಜಿಗೃಕ್ಷು ಅಂತ ಗ್ರಹೀತುಂಬಿಚ್ಚು ಹಿಡಿಬೇಕು ಕೃಷ್ಣನ ಅಂತ ಹೇಳಿಬಿಟ್ಟು ಹೊರಟ. ದುರಾಪಮಪಿ ಯೋಗಿನಾಂ, ಯೋಗಿಗಳಿಗೂ ಸಿಗದ ಕೃಷ್ಣನನ್ನ ಹಿಡಿಬೇಕು ಅಂತ ಹೋದನಲ್ಲ, ಎಷ್ಟು ಮೂರ್ಖ ಅಂತ ಹೇಳೋದಕ್ಕೆ ಈ ಪದ ದುರಾಪಮಪಿ ಯೋಗಿನಾಂ, ಅನ್ನೋದು ಅವನ ಮೂರ್ಖತನ ತೋರಿಸಲಿಕ್ಕೆ, ಉಳಿದೆಲ್ಲ ಏನ್ ನಡೀತು ಅಂತ ಹೇಳೋದಕ್ಕೆ. ಹಸ್ತಪ್ರಾಪ್ತಮಿವಾತ್ಮಾನಂ ಹರಿಣಾ ಸ ಪದೇ ಪದೇ ನೀತೋ ದರ್ಶಯತಾ ದೂರಂ ಯವನೇಶೋ ಅದ್ರಿಕಂದರಂ. ಹಸ್ತಪ್ರಾಪ್ತಮಿವಾತ್ಮಾನಂ ಹರಿಣಾಸ ಪದೇ ಪದೇ, ಕೃಷ್ಣ ಹೇಗೆ ಓಡ್ತಿದ್ದ ಗೊತ್ತಾ, ಕೃಷ್ಣ ಫುಲ್ ಸ್ಪೀಡ್ ಒಳಗೆ ಸಿಗ್ತಾನೆ ಇದ್ದಿಲ್ಲ, ಕಾಣ್ತಾನೆ ಇದ್ದಿಲ್ಲ. ಹೇಗೆ ಓಡ್ತಿದ್ದಂತೆ, ಇನ್ನೇ ಸಿಕ್ಕಿಬಿಟ್ಟು ಹಬ್ಬ ಓಡ್ತಿದ್ದಂತೆ. ಹಸ್ತಗ್ರಾಹಂ ಇವ ಪ್ರಾಪ್ತಂ, ಹಸ್ತಪ್ರಾಪ್ತ ವಿವಾತ್ಮಾನಂ, ಇನ್ನು ಚೂರು ಕೈಚಾರಿ ಸಿಕ್ಕಿಬಿಡಬೇಕು. ಆ ರೀತಿ ಸಿಕ್ಕ ಮಾಡಿ ಓಡ್ತಾ ಇದ್ದಾನೆ. ಹರಿಣಾಸ ಪದೇ ಪದೇ ಹಸ್ತಪ್ರಾಪ್ತ ವಿವಾತ್ಮಾನಂ ಹರಿಣಾಸ ಪದೇ ಪದೇ ನೀತಃ. ಆದ್ರಿಂದ ಏನು ಮಾಡಬೇಕು ಅವನು, ಅಟೆಂಪ್ಟ್ ಬಿಡಬಾರ್ದು, ಸ್ವಲ್ಪ ಓಡಿ ಸಿಕ್ಕಬೇಕು, ಭ್ರಮೆ ಹುಟ್ಟಿಸ್ಬೇಕು. ಆ ರೀತಿ ಮಾಡ್ತಾ ಮಾಡ್ತಾ ಇಲ್ಲಿ ಕರ್ಕೊಂಡು ಹೋಗ್ತಾನೆ. ಯವನೇಶ ಅದ್ರಿಕಂದರಂ ನೀತಃ, ಆ ಬದರಿಯಲ್ಲಿದ್ದಂತಹ ಅದ್ರಿಕಂದರಂ, ಒಂದು ಬೆಟ್ಟದ ಕಂದರ ಅಂದರೆ ಗುಹೆ, ಗುಹೆಯೊಳಗೆ ಕೃಷ್ಣ ಹೊರಟುಬಿಟ್ಟ. ಯವನೇಶ, ಆ ಕಾಲಯವನನ್ನ ಕೃಷ್ಣ ಅಲ್ಲಿಗೆ ಕರೆದೊಯ್ದ. ಪಲಾಯನಂ ಯದುಕುಲೇ ಜಾತಸ್ಯ ತವ ನೋಚಿತಂ ಇತಿ ಕ್ಷಿಪನ್ನನುಗತೋ ನಯನಂ ಪ್ರಾಪ ಆಹತಾಶುಭ. ಪಲಾಯನಂ ಯದುಕುಲೇ ಜಾತಸ್ಯ ತವ ನೋಚಿತಂ, ಇಂದು ಕೃಷ್ಣನ್ ಬೈತಾ ಹೋಗ್ತಾ ಇದ್ದಾನಂತೆ. ಏ ಕೃಷ್ಣ, ನೀನು ಯದುಕುಲೇ ಜಾತಸ್ಯ ತವ, ಯದುವಂಶದಲ್ಲಿ ಹುಟ್ಟಿದ ನಿನಗೆ ಪಲಾಯನಂ ನಾವುಚಿತಂ, ಪಲಾಯನ ಮಾಡೋದು ಒಳ್ಳೇದಲ್ಲ, ಒಪ್ಪೋದಲ್ಲಿ ಯೋಚಿತ ಯೋಗ್ಯವಲ್ಲ, ನಿಲ್ಲು ಅಂತ ಬಂದಂತೆ. ಇತಿ ಕ್ಷಿಪನ್ ಅನುಗತಃ ನಾ ಏನಂ ಪ್ರಾಪ ಆಹತಾಶುಭ. ಅವನೇನ್ ಮಾಡ್ದ, ಕ್ಷಿಪನ್ ಅನುಗತ, ಕ್ಷಿಪನ್ ಅಂದ್ರೆ ಆಕ್ಷೇಪ ಮಾಡ್ತಾನೆ ಹೊರಟ ಅವನು. ಆದ್ರೆ ಕೃಷ್ಣನ್ ಮುಟ್ಟಕ್ಕಾಗಲೇ ಇಲ್ಲ ಅವನಿಗೆ. ಯಾತಕ್ಕೆ, ಅವನಿಗೆ ಅಹತಾಶುಭ ಅನಷ್ಟ ಪಾಪ, ಅವನಿಗೆ ಪಾಪ ಇತ್ತು, ಅದು ಕೃಷ್ಣ ಸಿಗಲಿಲ್ಲ ಅಂತ. ಯಶೋದೆ ಪಾಪ ಇರಲಿಲ್ಲ, ಕೃಷ್ಣ ಸಿಕ್ಕ. ಇಲ್ಲಿ ಪಾಪನೇ ಇತ್ತು, ಬರೀ ಹೆಚ್ಚಾಗ್ತಾ ಇತ್ತು, ಆದ್ದರಿಂದ ಕೃಷ್ಣ ಸಿಗಲೇ ಇಲ್ಲ. ಅಹತ ಅಶುಭ, ಅಶುಭವನ್ನ ಕಳ್ಕೊಳ್ಳದೇ ಇದ್ದವನು ಅಂತ ಅರ್ಥ. ಪುಣ್ಯಹೀನ, ಒಟ್ಟು ತಾತ್ಪರ್ಯ ಪುಣ್ಯಹೀನನಾದ ಅವನು ಕೃಷ್ಣನನ್ನು ಮುಟ್ಟಕ್ಕಾಗಲೇ ಇಲ್ಲ. ಏವಂ ಕ್ಷಿಪ್ತೋಪಿ ಭಗವಾನ್ ಪ್ರಾವಿಶದ್ ಗಿರಿ ಕಂದರಂ ಸೋಪಿ ಪ್ರವಿಷ್ಟಸ್ತತ್ರಾನ್ಯಂ ಶಯಾನಂ ದದೃಶೇ ನರಂ. ಏವಂ ಕ್ಷಿಪ್ತೋಪಿ ಭಗವಾನ್, ಈಗ ಆಕ್ಷೇಪಿಸಿದ್ರು ಕೂಡ ಕೃಷ್ಣ ಏನ್ ಮಾಡಲಿಲ್ಲ, ಅವನ ಮಾತು ಕೇಳಲಿಲ್ಲ. ಗಿರಿಕಂದರಂ ಪ್ರಾವಿಶತ್, ಆ ಬೆಟ್ಟದ ಗುಹೆಯೊಳಗೆ ಪರಮಾತ್ಮ ಪ್ರವೇಶ ಮಾಡಿದ. ಸೋಪಿ, ಆ ಕಾಲವನ ಏನ್ ಮಾಡದ, ಪ್ರವಿಷ್ಟ, ತಾನೂ ಪ್ರವೇಶ ಮಾಡಿದ. ತತ್ರಾನ್ಯಂ ಶಯಾನಂ ದದೃಶೇ ನರಂ, ಅಲ್ಲಿ ಅವನೊಬ್ರು ಮಲಗಿದ್ದ, ಮಲಗಿದ್ದ ಕೃಷ್ಣ ಅಲ್ಲ, ಅದಕ್ಕೆ ಅನ್ಯಂ ನರಂ, ಇನ್ನೊಬ್ಬ ಮನುಷ್ಯ ಮಲಗಿದ್ದ, ಅವನನ್ನು ಕಂಡ. ಇವನೇನ್ ಮಾಡದ, ನನ್ವಸೌ ದೂರಮಾನೀಯ ಸೇತೆ ಮಾಮಿಹ ಸಾಧುವತ್ ಇತಿ ಮತ್ವಾ ಅಚ್ಯುತಂ ಮೂಢಃ ತಂಪದ ಸಮತಾಡಯತ್. ನನ್ವಸೌ ದೂರಮಾನೀಯ ಸೇತೆ ಮಾಮಿಹ ಸಾಧುವತ್, ಓಹೋ ಅಸೌ ಈ ಕೃಷ್ಣ ಮಾಮ್ ನನ್ನನ್ನ ದೂರಮಾನೀಯ ಇಷ್ಟು ದೂರ ಓಡಿಸ್ಕೊಂಡು ಬಂದು, ಸಾಧುವತ್ ಸೇತೆ ಒಳ್ಳೆ ಸಜ್ಜನ ಮನೆ ಮಲಿಬಿಟ್ಟಿದ್ದಾನಲ್ಲ. ಇತಿ ಮತ್ವ ಅಚ್ಯುತಂ ಮೂಢಃ, ಈ ರೀತಿ ಕೃಷ್ಣ ಅವನೇ ಕೃಷ್ಣ ಅಂತ ತಿಳ್ಕೊಂಡ್ಬಿಟ್ಟು, ತಮ್ಮ ಪದ ಸಮತಾಡಯ ಕಾಲಿಂದ ಒದ್ದ. ಸಬುತ್ಥಾಯ ಚಿರಂ ಸುಪ್ತ ಶನೈರುನ್ಮೀಲ್ಯ ಲೋಚನೆ ದಿಶೋ ವಿಲೋಕಯನ್ ಪಾರ್ಶ್ವೇ ತಮದ್ರಾಕ್ಷೀದವಸ್ಥಿತಂ. ಮಲಗಿದ ವ್ಯಕ್ತಿ ಏನ್ ಮಾಡ್ದ, ಸಹ ಉತ್ಥಾಯ ಮೇಲೆದ್ದ. ಯಾತಕ್ಕೆ ಚಿರಂ ಸುಪ್ತ, ತುಂಬಾ ಹೊತ್ತಾಗಿತ್ತು ಮಲಗಿ. ಶನೈಹಿ ಉನ್ಮೀಲ್ಯ, ನೋಡಿ ಎದ್ದವ್ರು ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾರೆ, ಎಲ್ಲ ಕಣ್ಣು ತೆಗೆದ ತಕ್ಷಣ ಕಂಡು ಬಿಡಲಿಲ್ಲ. ಲೋಚನೆ ಉನ್ಮೀಲ್ಯ, ಎರಡು ಕಣ್ಣು ತೆಗೆದು ದಿಶೋ ವಿಲೋಕಯನ್, ಆಗ ಈ ಕಡೆ ನೋಡ್ದ. ಮಲಗಿದವ್ರು ಎದ್ಮೇಲೆ ಮಾಡೋ ಕೆಲಸಗಳಿವೆಲ್ಲ ಕೂಡ, ತಕ್ಷಣ ಮಧ್ಯ ಮೇಲೆ ಲಾಂಗ್ ಸ್ಲೀಪ್ ಇದ್ದ ಹೇಳೋದು ಬೇರೆ. ಕೆಲಸದ್ದಂತೂ ಎಲ್ಲಿ ಯಾವ ಊರಲ್ಲಿದ್ದೆ ನೆನಪಿಸ್ಕೋಬೇಕಾಗುತ್ತೆ, ತುಂಬ ದಿವಸ ಆಗಿಬಿಟ್ಟಾಗ ಎದ್ದ ಎಲ್ಲಿದ್ದೇನೆ ಅಂತ ಪಾಡ್ಕೊಂಡು ನೋಡ್ಬೇಕು. ದಿಶೋ ವಿಲೋಕಯನ್ ಪಾರ್ಶ್ವೇ ತಮದ್ರಾಕ್ಷೀದ ಅವಸ್ಥಿತಂ, ನೋಡ್ತಾನೆ ಪಕ್ಕದಲ್ಲಿ ನಿಂತಿದ್ದಾನೆ ಕಾಲಯವನ. ಇದು ಕರೆಕ್ಟು, ಪಕ್ಕದಲ್ಲಿ ನಿಂತಿದ್ದಾನೆ. ಅದಕ್ಕೆ ಅಂದರೆ ಅದು ತಲೆ ಒದಲಕ್ಕೆ ಎತ್ತು ಹೋಗಿದ್ದಾನೆ. ಸೊ ಸೈಡಿಂದ ನಿಂತದ ಒದಲಕ್ಕಾಗೋದು ಹೇಳಿದ, ಅದಕ್ಕೆ ಪಕ್ಕದಲ್ಲಿ ನೋಡಿದ್ರೆ ಇವನು ಕಂಡ, ಎಲ್ಲ ಕಡೆ ನೋಡಿದ್ರೆ ಇವನು ಕಂಡ. ಸತಾವತ್ತಸ್ಯ ರುಷ್ಟಸ್ಯ ದೃಷ್ಟಿಪಾತೇನ ಭಾರತ ದೇಹಜೇನಾಗ್ನಿನಾದಗ್ಧೋ ಭಸ್ಮಸಾದಭವತ್ ಕ್ಷಣಾತ್. ಸಹ ತಾವತ್ತಸ್ಯ ರುಷ್ಟಸ್ಯ, ಆ ಕೋಪಗೊಂಡಂತಹ ಆ ಇವನ ಯಾರಿಗೆ ದೃಷ್ಟಿಪಾತೇನ ಭಾರತ, ಮುಚುಕುಂದನ ದೃಷ್ಟಿಪಾತ ಅಂದರೆ ಕಣ್ಣೋಟ, ಕಣ್ಣೋಟದಿಂದ ಸಹ ಕಾಲಯವನ ದೇಹಜೇನ ಅಗ್ನಿನಾದಗ್ಧ, ಅವನ ದೇಹದಿಂದ ಹುಟ್ಟಿ ಬಂದ ಅಗ್ನಿಯಿಂದ ದಗ್ಧ ಸುಡಲ್ಪಟ್ಟವನಾಗಿ ಕ್ಷಣ ಒಂದೇ ಕ್ಷಣದಲ್ಲಿ ಭಸ್ಮಸಾದ ಬೂದಿಯಾಗಿ ಹೋಗ್ಬಿಟ್ಟ ಕಾಲಯವನ, ಇಮ್ಮಿಡಿಯೇಟ್ ಆಗಿ ಸತ್ತು ಬೂದಿಯಾಗಿಬಿಟ್ಟ. ರಾಜು ಇದನ್ನು ಅರ್ಥ ಮಾಡ್ಕೋಬೇಕು, ಅಷ್ಟು ಬೇಗ ಬೂದಿ ಆಗಿಬಿಟ್ಟ ಅಂತ ಕೇಳಿದರೆ ಸ್ವಲ್ಪ ಟೈಮ್ ಬೇಕಲ್ಲ ಅದಕ್ಕೆ. ಅದು ಯಾವ ಫೈರ್ ಅನ್ನು ಡಿಪೆಂಡ್ ಆಗುತ್ತೆ. ಮೊನ್ನೆ ಇಂದು ಇಂಟರ್ನೆಟ್ ಒಂದು ಯಾವ್ದು ಹಾಕಿದ್ದು ನೋಡಿರ್ಬೇಕು, ನಾನು ಮೈಸೂರಲ್ಲಿ ಒಬ್ಬನು, ಅದು ಮೈಸೂರು ಮದ್ರಾಸಲ್ಲ ಮೈಸೂರಲ್ಲ, ಒಬ್ಬರೇಮ ಹುಚ್ಚ, ಅದೇನು ಮಾಡಿದ್ದಾನೆ, ಇದ್ದಕ್ಕಿದ್ದ ಟ್ರೈನೆಲ್ಲ ಹಚ್ಚಿಬಿಟ್ಟಿದ್ದಾನೆ, ಬೂಯ್ ಹತ್ತಿ ಅಲ್ಲೆಲ್ಲಿ ಓಡಾಡ್ತಿದ್ದಾನೆ, ಕಂಟ್ರೋಲ್ ಮಾಡೋಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಏನು ಮಾಡಿದ್ದಾನೆ, ಕೊನೆಗೆ ಒಂದು ಮೇಲೆ ವೈರ್ ಹೋಗ್ತಾ ಇದೆ, ಎಲೆಕ್ಟ್ರಿಕ್ ಟ್ರೈನ್ ಅದು, ಮೇಲುಗಡೆ ವೈರ್ ಇದೆ, ಅದು ಬಿಟ್ಬಿಟ್ಟ. ಅದು ತೋರಿಸಿ ಇಂಟರ್ನೆಟ್ಟಲ್ಲಿ ಇಮ್ಮಿಡಿಯೇಟ್ ಆಗಿ ಗೊತ್ತಾಯ್ತು, ಬೂದಿ ಇತ್ತ ಒಂದು ಕ್ಷಣದಲ್ಲೇ ಆ ಸತ್ತು ಪೂರ್ತಿ ಬಿದ್ದುಬಿಟ್ಟ ವಿತ್ ಇನ್ ನೋ ಮೊಮೆಂಟ್. ಅದು ನೋಡಿದಾಗ ಅರ್ಥ ಆಗುತ್ತೆ ಭುಜಕುಂದ ರಾಜ ಹೇಗೆ ಸತ್ತ, ಭುಜಕುಂದ ರಾಜನ ದೃಷ್ಟಿಗೆ ಕಾಲೇವನ ಹೇಗೆ ಸತ್ತ ಅಂದರೆ ಕ್ಷಣಾತ್ ಭಸ್ವಸಾತ ಹೋದು. ಇದೆಲ್ಲ ಯಾತಕ್ಕೆ ತಿಳ್ಕೊಂಡಿರ್ಬೇಕು ಅಂದರೆ, ನಾವೆಲ್ಲೋ ನೋಡಿರ್ತೇವೆ ನಿಧಾನವಾಗಿ ಗಂಟೆಗಟ್ಟಲೆ ಉರಿದು ಉರಿದಾಗೋದನ್ನು, ಅಂಥ ಕೇಸಲ್ಲ ಇದು. ದೇಹದೇನ ಅಗ್ನಿನ ಅದು ಶಾಪದ ಅಗ್ನಿ ಅದು ಋಷಿಗಳು ದೇವತೆಗಳು ವರದ ಅಗ್ನಿ ಆದ್ರಿಂದ ಇನ್ಸ್ಟೆಂಟ್ ಆಗಿ ಕೊಂದಾಗ ಆ್ಯಸಿಡ್ ಸುಡೋ ರೀತಿ ಬೇರೆ, ಅಗ್ನಿ ಸುಡೋ ರೀತಿ ಬೇರೆ, ಪೆಟ್ರೋಲ್ ಸುಡೋ ರೀತಿ ಬೇರೆ, ಸಿಮೆಂಟ್ ಸುಡೋ ರೀತಿ ಬೇರೆ, ಗೊತ್ತಾಯ್ತಾ? ಬರೀ ಬಿಸಿ ಪದಾರ್ಥ ಸುಡೋ ರೀತಿ ಬೇರೆ. ಅಗ್ನಿಗಳಲ್ಲಿ ಎಷ್ಟು ವೆರೈಟಿ ಇದೆ, ಎಷ್ಟೋ ಭೇದಗಳು. ಈ ಭುಜಕುಂದನ ಕ್ರೋಧಾಗ್ನಿ ಆಗಿದ್ದರಿಂದ ಕ್ಷಣದಲ್ಲೇ ಸುಟ್ಟು ಪೂದಿ ಆಗಿಬಿಟ್ಟ. ಬಾಂಬ್ ಹಾಕಿದಾಗ ವಿತ್ ನೋ ಮೆಂಟ್ ಬ್ಲಾಸ್ಟ್ ಪೀಸ್ ಪೀಸ್ ಆಗೋಗ್ಬಿಟ್ಟಿರ್ತಾರಲ್ಲ. ಇದರಲ್ಲಿ ಅರ್ಥ ಮಾಡಿಕೊಂಡ್ರೆ ಭಾಗವತ ಹೇಳೋದೆಲ್ಲ ಕೂಡ ಅತ್ಯಂತ ಅತಿಶಯೋಕ್ತಿ ಇತ್ಯಾದಿಗಳೇನಿಲ್ಲ ಅದರೊಳಗೆ. ಕವಿಗಳು ಹೇಳಿದಾಗ ಅತಿಶಯೋಕ್ತಿ ಅಂತ, ಶಾಸ್ತ್ರದಲ್ಲಿ ಬಂದಾಗ ಫ್ಯಾಕ್ಟ್ ಅಂತ ಅರ್ಥ. ಏನಂತ ಅದೇ ಮತ್ತೆ ಅದರಿಂದನೇ ಆಗಿದ್ದೆ. ಅದೇ ಹೇಳಿದ್ದಲ್ಲ, ಈಗ ದೇವರು ಕೊಟ್ಟ ವರದ ಶಕ್ತಿ ಅದರಲ್ಲಿ ಇತ್ತು ಹಿಂದ್ಗಡೆಗೆ. ರಾಜೋವಾಚ ಅದಕ್ಕಿಂತ ಮುಂದೆ ಹೇಳ್ತಾರಲ್ಲ, ಕೋ ನಾಮ ಸಪುಮಾನ್ ಬ್ರಹ್ಮನ್ ಕಸ್ಯ ಕೀರ್ ಕಿಂ ವೀರ್ಯ ಏವವಾ ಕಸ್ಮಾತ್ ಗುಹಾಗತ ಶಿಷ್ಯೇ ಕಿಂ ತೇಜ ಯವನಾರ್ದನ. ಏನ ಎಲ್ಲ ಹರಿವಂಶದಲ್ಲಿ ಬರುತ್ತೆ, ಅದಕ್ಕೆ ಹೇಳಿದ್ದು ಆಚಾರ ಅದರೆಲ್ಲ ಸೇರಿಸಿ ಹೇಳ್ಬಿಟ್ಟಿದ್ದ. ಕೋ ನಾಮ ಸಪುಮಾನ್ ಬ್ರಹ್ಮನ್ ಕಸ್ಯ ಕಿಂ ವೀರ್ಯ ಏವವಾ, ಹೇಗೆ ಪ್ರಶ್ನೆ ಕೇಳ್ತಾನೆ ನೋಡಿ ಪರೀಕ್ಷಿತ ರಾಜ. ಕೋ ನಾಮ ಸಪುಮಾನ್, ಆ ಮಲಗಿದ ವ್ಯಕ್ತಿ ಯಾರು, ಅವನ ಹೆಸರೇನು? ಬ್ರಹ್ಮನ್. ಯಾಕೆ ಶುಕಾಚಾರನ ಕೇಳ್ತಿದ್ದಾನೆ, ಅದು ಬ್ರಹ್ಮನ್, ಬ್ರಹ್ಮಣರೇ ಅಂತ ಅರ್ಥ. ಕಸ್ಯ, ಯಾರಿಗೆ ಸೇರಿದವನು ಅವನು? ಕಿಂವೀರ್ಯಂ ಕಿಂವೀರ್ಯ ಏವವ, ಅವನ ಶಕ್ತಿ ಎಂಥದ್ದು? ಕಸ್ಮಾತ್ ಗುಹಾಗತ ಶಿಷ್ಯೆ, ಯಾತಕ್ಕೆ ಗುಹೆಗಳನ್ನು ಮಡಗಿದ್ದ? ಕಿಂ ತೇಜಾಹ, ಅವನ ತೇಜಸ್ ಎಂಥದ್ದು? ಯವನಾರ್ಧನಃ ಸಹ, ಯವನನ್ನ ಕಾಲಯವನನ್ನು ಕೊಂದಂತ ಅವನು ಯಾರು? ಪ್ರಶ್ನೆ ಹೇಗೆ ಕೇಳಬೇಕು ನೋಡಿ. ಕೋ ನಾಮ ಸಪುಮಾನ್ ಬ್ರಹ್ಮನ್ ಕಸ್ಯ ಕಿಂ ವೀರ್ಯ ಏವವ ಕಸ್ಮಾತ್ ಗುಹಾಗತಃ ಶಿಷ್ಯೇ ಕಿಂ ತೇಜಃ, ಅವನ ಹೆಸರೇನು ಗೊತ್ತಾಯ್ತಾ? ಅವನ ಶಕ್ತಿ ಏನು ಗೊತ್ತಾಯ್ತಾ? ಅವನ ಯಾತಕ್ಕಲ್ಲಿ ಬಂದಿದ್ದ, ಅವನ ಶಕ್ತಿ ಎಂಥದ್ದು? ಇಷ್ಟಕ್ಕೂ ಉತ್ತರ ಕೊಡಬೇಕು. ಕಪೇ ಕುತೋಸಿ ಕಶ್ಯವ ಕಿಮರ್ಥ ಮೀದೃಶಂ ಕೃತಂ, ಅರ್ಧ ಶ್ಲೋಕದಲ್ಲಿ ಎಷ್ಟು ವಿಷಯ ಹೇಳಿದ್ದಾರೆ ಆಚಾರ್ಯರು. ಕಪೇ, ನೀನು ಯಾರಿಗೆ ಸೇರಿದವನು? ಕುತೋಸಿ, ಎಲ್ಲಿಂದ ಬಂದಿ? ಮತ್ತೆ ಯಾರದ್ದು ದೂತ ನೀನು? ಮತ್ತು ಕಿಮರ್ಥ ಮೀದೃಶಂ ಕೃಷ್ಣ ಯಾತಕ್ಕೆ ಮಾಡಿದ್ದು? ಅರ್ಧ ಶ್ಲೋಕದಲ್ಲಿ ಹ್ಯಾಕ್ ಹೇಳ್ತಾರೋ, ಇಡೀ ಶ್ಲೋಕದೊಳಗೆ ವಚ್ಚಿದಾಗ ಪ್ರಶ್ನೆ ಮಾಡಿದ. ಅವನು ಯಾರು, ಅವನು ಪರಿಚಯ ಮಾಡಿಕೊಡಿ ಅಂತ ಕೇಳಿದ. ಶ್ರೀ ಶುಕವಾಚ, ಈ ಶುಕಾಚಾರ ಹೇಳ್ತಾರೆ, ಅದೆಲ್ಲ ನಾಳೆ ನೋಡೋಣ. ಅದು ಒಳ್ಳೆ ಸ್ತೋತ್ರ, ಭುಜಕುಂದರಾಜ ಭಾರಿ ಒಳ್ಳೆ ಸ್ತೋತ್ರ ಮಾಡ್ತಾನೆ. ಅದೆಲ್ಲ ವಿಷ್ಣು ತೀರ್ಥದ ಭಾಗವತ ಸಾರೋದ್ಧಾರದಲ್ಲಿ ಎಷ್ಟೋ ವಾಕ್ಯ ಉಲ್ಲೇಖ ಮಾಡ್ತಾರೆ, ಅದರೆಲ್ಲ ನಾಳೆ. ನಾರಾಯಣ ನಿಖಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿತ ದ್ಯುತಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರುಮಜೇಶ ನುತಂ ಪ್ರಣಮ್ಯ ವಕ್ಷ್ಯಾಮಿ ಋಗರ್ಥಮತಿ ತುಷ್ಟಿಕರಂ ತದಸ್ಯಾ. ಸೂಕ್ತ 18. ನವರ್ಚಂ ಮೇಧಾತಿಥಿ ಈ ಕಾಣುವ 9 ದುಃಖಗಳು ಮೇಧಾತಿಥಿ ಕಾಣುವ ಋಷಿಗಳು 1-5 ಒಟ್ಟು 9 ಋಕ್ಕಿರೋದರಲ್ಲಿ 1-5 ಬ್ರಹ್ಮಣಸ್ಪತಿ ದೇವತೆ, 4ನೇದಕ್ಕೆ ಇಂದ್ರೋ ಬ್ರಹ್ಮಣಸ್ಪತಿ ಪ್ಲಸ್ ಆಮೇಲೆ ಇಂದ್ರ ಪ್ಲಸ್ ಬ್ರಹ್ಮಣಸ್ಪತಿ ಮತ್ತು ಸೋಮ, 5ನೇದಕ್ಕೆ ಬ್ರಹ್ಮಣಸ್ಪತಿ ಸೋಮ ಇಂದ್ರೋ ದಕ್ಷಿಣಾಚ, 8 ಜನ ದೇವತೆಗಳು. ಆಮೇಲೆ 6-8 ಸದಸಸ್ಪತಿ ದೇವತೆ, 9ಕ್ಕೆ ಸದಸಸ್ಪತಿ ನರಾಶಂಸೋವ, ನರ ಸದಸ್ಪತಿ ನರಾಶಂಸ ಇಬ್ಬರೂ ಆಗಬಹುದು. ಗಾಯತ್ರಿ ಛಂದಸ್ಸು, ಋಷಿ ಛಂದಸ್ಸು ಚೇಂಜ್ ಆಗಲಿಲ್ಲ, ಮತ್ತು ಮಧ್ಯೆ ದೇವತೆಗಳು ಮಾತ್ರ ಚೇಂಜ್ ಆಗ್ತಾ ಹೋಗ್ತಾರೆ. ಆದ್ದರಿಂದ ವೇದ ಪ್ರಪಂಚ ಅರ್ಥ ಮಾಡ್ಕೋಬೇಕಾದ್ರೆ ಆ ಮಂತ್ರ ಯಾರನ್ನು ಹೇಳುತ್ತೆ ಎಂಬುದನ್ನು ಸರಿಯಾಗಿ ಗಮನ ಕೊಟ್ಟು ಒಂದು ನೋಡಿರಬೇಕು. ಸೋಮಾನಂ ಸ್ವರಣಂ ಕೃಣಿ ಬ್ರಹ್ಮಣಸ್ಪತೆ ಕಕ್ಷೀವಂತಂ ಯ ಔಷಿಜ. ಸೋಮಾನಂ ಸ್ವರಣಂ ಕೃಣಿ ಬ್ರಹ್ಮಣಸ್ಪತೆ ಕಕ್ಷೀವಂತಂ ಯಹ ಔಷಿಜ. ಅದಕ್ಕೆ ಬ್ರಹ್ಮಣಸ್ಪತಿ ದೇವತೆ ಅಂತ ಹೇಳಿದ್ರಲ್ಲ, ಬ್ರಹ್ಮಣಸ್ಪತೆ, ಬ್ರಹ್ಮಣ ಶಬ್ದಕ್ಕೆ ಅರ್ಥ ಬೃಹಸ್ಪತಿ ಅಂತಲೂ ಅರ್ಥ. ಮತ್ತು ಮುಖ್ಯವಾಗಿ ಬ್ರಹ್ಮಣಸ್ಪತಿ ಅಂದರೆ ಸಾಕ್ಷಾತ್ ನಾರಾಯಣ. ಸೌಮ್ಯಂ ಶಬ್ದಂ ಕೃಣುತ್ವಂ ಸೋಮಾನಂ ಸ್ವರಣಂ ಕೃಣಿ ಅಂದ್ರೇನೋ, ಸೌಮ್ಯಂ ಶಬ್ದಂ ಕೃಣುತ್ವಂನೋ ವಿಷ್ಣೋ ವಾಯೋ ಸುವಾಕ್ಪತೆ. 3 ಜನಕ್ಕೆ ಅನ್ವಯ. ವಿಷ್ಣು ಮುಖ್ಯವಾಗಿ ಬ್ರಹ್ಮಣಸ್ಪತಿ ಅಂದರೆ ವಿಷ್ಣು, ಬ್ರಹ್ಮ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ, ಗೊತ್ತಾಯ್ತಾ? ಮಹಾಲಕ್ಷ್ಮೀಪತಿ ಆಗಿದ್ದಕ್ಕೆ ದೇವರಿಗೆ ಬ್ರಹ್ಮಣಸ್ಪತಿ ಅಂತ ಹೆಸರು. ಇನ್ನು ಬ್ರಹ್ಮ ಅಂದರೆ ವೇದ ಅಂತ ಅರ್ಥ, ಸಕಲ ವೇದ ಪ್ರತಿಪಾದ್ಯನಾದ್ದರಿಂದ ದೇವರಿಗೆ ಬ್ರಹ್ಮಣಸ್ಪತಿ ವೇದಪತಿ ಅಂತ ಕರೀತಾರೆ. ಆಮೇಲೆ ಬ್ರಹ್ಮಾಣಿ ಅಂತ ಹೇಳಿದರೆ ಭಾರತೀಯ ಸರಸ್ವತಿಯರು, ಅವರ ಪತಿಯಾಗಿದ್ದಕ್ಕೆ ವಾಯುದೇವರಿಗೆ ಬ್ರಹ್ಮಣಸ್ಪತಿ ಅಂತ ಹೆಸರು. ಇನ್ನು ಬ್ರಹ್ಮ ಅಂದರೆ ಸಾಮಾನ್ಯವಾಗಿ ವೇದ, ಆ ವೇದ ಅಧ್ಯಯನ ಮಾಡಿದರೆ ಭಾರಿ ನಿಪುಣರಾದವರು ಬೃಹಸ್ಪತ್ಯಾಚಾರ್ಯರು, ಅವರಿಗೆ ಏನಂತ ಹೆಸರಿದೆ? ಬ್ರಹ್ಮಣಸ್ಪತಿ ಅಂತ ಹೆಸರಿದೆ. ಅದು ವಿಷ್ಣು ವಾಯೋ ಸುವಾಕ್ಪತೆ, ವಿಷ್ಣುವಿಗೆ 3 ಅನ್ವಯ ಆಗೋದು ಹೌದು, ಕ್ರಮವಾಗಿ ದೇವತೆಗಳು ಹೌದು. ಕಕ್ಷೀವಂತಂ ಪ್ರತಿಹಿ ಯೋ ದತ್ತೋ ಯ ಸುಶಿಕ್ಷುತ. ಈ ಕಕ್ಷೀವಂತನಾದ ನನ್ನ ಬಳಿಗೆ, ಕಕ್ಷೀವಂತನ ಬಗ್ಗೆ ನೀನು ಸೌಮ್ಯವಾದ ಶಬ್ದವನ್ನು ಕೃಣು ಮಾಡು. ಯಹಾಸ ಉಶಿಕ್ಸುತಃ, ಈ ಕಚ್ಚಿವಂತ ಯಾರು ಅಂದರೆ ಉಶಿಕ್ ಅಂತಕ್ಕಂಥ ಮುನಿಯ ಮಗ. ವಿವಕ್ಷಿತೋ ಮುನಿ ಸೋಪಿ ತಸ್ಮಾತ್ ಅರ್ಥೋಪಿ ಮಾಂ ಪ್ರತಿ. ವಿವಕ್ಷಿತ ಮುನಿ ಸೋಪಿ, ಆ ಮುನಿಯಾದಂತಹ ವಿವಕ್ಷಿತನು ಕೂಡ ಇಲ್ಲಿ ಯಾರೋ ಕಚ್ಚಿವಂತ ಮುನಿಯು ಕೂಡ ವಿವಕ್ಷಿತ. ತಸ್ಮಾತ್ ಅರ್ಥೋಪಿ ಮಾಂ ಪ್ರತಿ, ಅದು ಟೀಕಾರ ವಿಶೇಷಗಳನ್ನು ಬರೀತಾರೆ. ಯಶ್ಶಬ್ದ ಪಾ ಕಕ್ಷೀವಂತಂ ಋಷಿಂ ಪ್ರತಿ ದತ್ತಃ ತಾದೃಶಂ ಕಹ ಕಕ್ಷೀವಾನ್ ಯಹ ಔಷಿಜ ಯ ಉಶಿಕ್ ಸುತಃ. ಕಕ್ಷೀವಂತನ ಔಷಿಜ ಅಂತ ಕರೀತಾರೆ. ಔಷಿಜ ಅಂದ್ರೆ ಏನು? ಉಶಿಕ್ ನಮಗ ಅಂತ ಅರ್ಥ. ಕಕ್ಷೀವಂತಮಿತಿ ಪರೋಕ್ಷತ್ವೋಕ್ತ್ಯ ಅನ್ಯತ್ವಮಾಶಂಕ್ಯ ಪರಿಹರತಿ ವಿವಕ್ಷಿತ ಇತಿ. ಕಕ್ಷೀವಂತಂ ಅಂತ ಹೇಳಿದ್ರಿಂದ ತಾನೇ ಕಕ್ಷೀವಾನ್ ಅಂತ ಅರ್ಥ. ಯೋತ್ರ ಮುನಿರ್ ವಿವಕ್ಷಿತೋ ಮೇಧಾತಿಥಿ ಸಏವ ಕಕ್ಷೀವಾನಪಿ. ಮೇಧಾತಿಥಿಗಳು ಯಾರು ಅಂದರೆ ಕಕ್ಷೀವಂತರಿಗೆ ಮೇಧಾತಿಥಿ ಇನ್ನೊಂದು ಹೆಸರು. ತಸ್ಮಾತ್ ಕಕ್ಷೀವಂತಂ ಪ್ರತೀತ್ಯಸ್ಯ ಮಾಂ ಪ್ರತೀತ್ಯೇವ ಅರ್ಥೋ ಭವತಿ. ಕಕ್ಷೀವಂತನ ಬಗ್ಗೆ ನೀನು ಮೃದುವಾಗು, ಕಠೋರವಾದ ಮಾತುಗಳನ್ನು ಉಚ್ಚಾರಣೆ ಮಾಡಬೇಡ, ಸೌಮ್ಯವಾದ ಮಾತುಗಳನ್ನು ಉಚ್ಚಾರಣೆ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಮೇಧಾತಿಥಿ ಕಣ್ವಾಹ ಮುನಿಗಳು. ಹಾಗೆ ಯಾರಿವರು ಅಂತ ಪ್ರಶ್ನೆ ಬಂದರೆ ಕಕ್ಷೀವಂತನೇ ಋಷಿ. ಕಕ್ಷೀವಂತ ಯಾರು ಅಂದರೆ ಉಶಿಕ್ ಅನ್ನೋನು ಮಗ. ಆತ ಬೇಡ್ಕೋತಾ ಇದ್ದಾನೆ, ನನ್ನ ಬಗ್ಗೆ ನೀನು ಕರುಣೆಯಿಂದ ಅತ್ಯಂತ ಸೌಮ್ಯವಾಗಿ ವರ್ತಿಸು ಅಂತ ಹೇಳ್ತಾರೆ. ಉಳಿದ್ವರ್ಷ ನಾಳೆ. ಓಂ ಧ್ಯಾಯೇತಂ ಪರಮಾನಂದಂ ಯನ್ಮಾತಾಮತಿಮಯದ ಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಯಾವುದಾಗಿತ್ತು? ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ. ಅದು ಹೇಗೆ ಬಿಡಿಸ್ಬೇಕು ತೋರಿಸ್ತಾರೆ ಪದವಿಭಾಗನ. ಯಹ ನೋಡಿ, ನಿರ್ಮಮೇ ಅಶೇಷ ಪುರಾಣ ವಿದ್ಯಾಂ, ಸರಿ ಹೋಯ್ತು. ಯೋನಿಹಿ ನೋಡಿ, ಯೋನಿಹಿ ಯೋ ನಿರ್ಮಮೆ ಆಗಿತ್ತು ಇಲ್ಲಿ. ಯೋನಿಹಿ ಮಮ ಈಸೇ ಶಪುಹು ಆ ಅಣವಿತ್, ಅಲ್ಲೇನಾಗಿದೆ ಪುರಾಣವಿತ್ ಅಂತಿದೆ. ಆ ಅಣವಿತ್ ಯಾಂ ಯಹ ಅನಿಹಿ ಯೋನಿಹಿ ಎಂಬುದನ್ನು ಯ ಅನಿಹಿ ಯೋನಿಹಿ ಅಂತ ಆ ರೀತಿ ಬಿಡಿಸ್ಬೋದು, ಬೇಕಾದ್ರೆ ಬಿಡಿಸ್ಬೋದು. ಮಮೇ ಅಶೇಷ ಪುರಾಣವಿತ್ ಯಾಂ ಯಾ ಉ ನಿರ್ಮಮೇಶೇ ಶಪುರಾಣವಿಧಿ ಆ ಅಂ, ಈ ರೀತಿ ಬಿಡಿಸಿದಾಗ ಒಂದು ಪದ ರಿಪೀಟ್ ಆಗಲೇ ಇಲ್ಲ, ಆ ರೀತಿ ಆಗೋಯ್ತು. ನೋಡೋದಕ್ಕೆ ಏನಿಸುತ್ತೆ ನಮಗೆ, ಇಡೀ ಶ್ಲೋಕ ಶ್ಲೋಕನೇ ಒಂದೇ ಪದದಲ್ಲಿ ರಿಪೀಟ್ ಆಗಿತ್ತು ಅನಿಸುತ್ತೆ. ಈ ಬಿಡಿಸಿಬಿಟ್ಟಾಗ ಎಲ್ಲ ಬೇರೆ ಬೇರೆ ಪದಗಳು, ರಿಪಿಟೇಷನ್ನೇ ಕಾಣಲಿಲ್ಲ. ಯಹ ನಿರ್ಮಮೇ ಯೋ ನಿರ್ಮಮೇ ಅಶೇಷ ಪುರಾಣ ವಿದ್ಯಾಂ ಯೋನಿಹಿ ನೋಡಿ, ಯಹ ನಿರ್ಮಮೆ ಆ ಕಡೆ ತಗೊಂಡಿದ್ರು, ಯೋನಿಹಿ ಒಂದೇ ಪದ ಆಯ್ತು ಈಗ. ಆಮೇಲೆ ಮಮ ಈಶೇಷಪುಹು ಈಶೇಷಪುಹು ಆ ಅಣವಿತ್ ಆಣವಿತ್ ಯಾಂ ಪುರಾಣ ವಿದ್ಯಾಂ ಅನ್ನೋದನ್ನ ಏನಂತ ಬಿಡಿಸಿದ್ರು, ಮಮ ಈಶೇಷಪುಹು ಅಣವಿತ್ ಯಾಂ. ಅಲ್ಲಿ ಅಣವಿತ್ ಅನ್ನೋದನ್ನ ಯಾವ ರೀತಿ ಬಿಡಿಸಕ್ಕೆ ಬರುತ್ತೆ, ಆಣವಿತ್ ಅಂತ ಮಾಡಿಕೊಂಡ್ರೆ ಆ ಪ್ಲಸ್ ಅಣವಿತ್ತಿಜ್ ಕೊಟ್ಟು ಅಣವಿತ್ತೇ ಆಗೋದು ಸಂಧಿಯಾಗಿಬಿಟ್ಟು. ಯಾಂ ಯಹ ಅನಿಹಿ ಯಹ ಅನಿಹಿ ಮಮೇ ಅಶೇಷ ಪುರಾಣವಿತ್ ದ್ಯಾಂ ಪುರಾಣವಿತ್ ದ್ಯಾಂ ಪುರಾಣ ವಿದ್ಯಾಂ ಪುರಾಣವಿತ್ ದ್ಯಾಂ ಯಾವು ನಿರ್ಮಮೇಶೆ ಯಾವು ನಿರ್ಮಮೇಶೆ ಶಪುರಾಣ ವಿಧಿ ಆ ಅಂ. ಈ ರೀತಿ ಬಿಡಿಸಿದಾಗ ಪೂರ್ತಿ ಹೊಸ ರೂಪ ತಗೊಂಡ್ಬಿಡ್ತದೆ. ಅದನ್ನು ಏನಂಬ ಅರ್ಥ ಹೇಳ್ತಾರೆ, ಭಾರತ ಏವಂ ಭಾರತ ಮಾಶ್ರಿತ್ಯ ಸರ್ವಶಾಸ್ತ್ರ ನಿರ್ಣಯಂ ಕೃತ್ವ ಏತದ್ ವಿದ್ಯಾವೇದ್ಯಂ ವಿದ್ಯಾಧೀಶಂ ಸ್ಮರನ್ ತಚ್ಛರಣಾಗತಿಂ ಪ್ರಾರ್ಥಯತೆ. ಕೊನೆಯದು ಏವಂ ಭಾರತ ಮಾಶ್ರಿತ್ಯ ಸರ್ವಶಾಸ್ತ್ರ ನಿರ್ಣಯಂ ಕೃತ್ವ. ಹೀಗೆ ಮಹಾಭಾರತವನ್ನು ಮುಖ್ಯ ಮಾಡಿಕೊಂಡು ಅದನ್ನೇ ಆಧರಿಸಿಬಿಟ್ಟು ಶ್ರೀಮದ್ ಆಚಾರ್ಯರು ಸರ್ವಶಾಸ್ತ್ರ ನಿರ್ಣಯವನ್ನು ಮಾಡಿಬಿಟ್ಟು ಏತದ್ ವಿದ್ಯಾವೇದ್ಯಂ ಈ ವಿದ್ಯೆಯಿಂದ ಪ್ರತಿಪಾದಿತನಾದಂತಹ ವಿದ್ಯಾಧೀಶಂ ವಿದ್ಯಾಧೀಶರಾದ ವೇದವ್ಯಾಸ ದೇವರನ್ನ ಸ್ಮರಣೆ ಮಾಡುತ್ತಾ ತಚ್ಛರಣಾಗತಿಂ ಪ್ರಾರ್ಥಯತೆ ಆತನ ಶರಣಾಗತಿಯನ್ನು ಬೇಡಿಕೊಳ್ತಾ ಇದ್ದಾರೆ. ಅತ್ರ ಏಕಪಾದಾಭ್ಯಾಸೇನ ಯಮಕ ನಿರ್ವಾಹ ಒಂದೇ ಪಾದ ರಿಪೀಟ್ ಮಾಡಿಬಿಟ್ಟು ಯಮಕವನ್ನು ಮಾಡಿದ್ದಾರೆ ಅಂತ ಹೇಳಿ. ಅದೇನು ಬಂದ ನಾಳೆ ನೋಡೋಣ. ಅದೊಂದು ಇದ್ದಿದ್ರೆ ಇದು ಈ ಶ್ಲೋಕ ಮುಂದಿಂದಲ್ಲ, ಆಮೇಲೆ ಭಾಭಾ ಅನ್ನೋ ಶ್ಲೋಕ ಎರಡು ಸ್ವಲ್ಪ ನಿಧಾನವಾಗುತ್ತೆ, ಉಳಿದೆಲ್ಲ ಸರಳ ಆಗಿರುತ್ತೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹೇನ ಕಮಲಾಯಃ.